ಮಾಡಿದ್ದಾನೆ ಹೊರತು ಎಲ್ಲರೂ ಪಾಸ್ ಮಾಡಿ ಎಂಬುದಿಲ್ಲ. ಎಲ್ಲರಿಗೂ ಮುಕ್ತಿ ಕೊಡಿ ಅನ್ನೋ ವಾದ ಸಾಧನೆ ಮಾಡಲಿಕ್ಕಾಗದೇ ಇದ್ದ ಜನಗಳ ಒಂದು ಪಲಾಯನವಾದನೆ ಹೊರತು ಅದನ್ನು ನಾವು ಒಪ್ಪಿ ಮೋಸ ಹೋಗಬೇಕಾದ ಕಾರಣ ಇಲ್ಲ. ಅದಕ್ಕೆ ಅಂಧೇ ತಮಸೆ ವಿನರತಾಂ ಮಾರ್ತಿಂ, ದುಷ್ಟ ಶಿಕ್ಷಣಕ್ಕೋಸ್ಕರ ಭಗವಂತ ಅವತಾರ ಮಾಡ್ತಾನೆ. ಗೀತೆಯಲ್ಲೇ ಬಂದಿರೋ ಮಾತು, ವಿನಾಶಾಯಿತ ದುಷ್ಕೃತಾಂ, ದುಷ್ಕೃತರ ವಿನಾಶ, ವಿಶಿಷ್ಟ ನಾಶ ಅಂದ್ರೆ ಅಂತಂತವ ಪ್ರಾಪ್ತಿಯಾಗಿದೆ ಅಂದಮೇಲೆ ಅದಕ್ಕೆ ಸಾಧಕರು ಇವರು, ಭಗವತ್ ಕಾರ್ಯ ಸಾಧಕರಾದ್ದರಿಂದ ಇವರು ಆ ರೀತಿ ಮಾಡ್ತಾರೆ. ಇದು ವಾಯುದೇವರ ಗುಣ, ಇದು ಶಿಷ್ಟರನ್ನು ರಕ್ಷಿಸಬಲ್ಲರು. ಅದಕ್ಕೆ ಭಗವತ್ ಕಾರ್ಯ ಸಾಧಕ ಅಂತ ಹೇಳಿ ಭಗವಂತನ ಕಾರ್ಯ ಎರಡು ಮುಖವಾದದ್ದು, ದುಷ್ಟ ನಿಗ್ರಹ, ಶಿಷ್ಟ ರಕ್ಷಣೆ, ಧರ್ಮ ಸ್ಥಾಪನೆ, ಅಧರ್ಮದ ವಿನಾಶ. ಅದು ಅದೊಂದು ಗುಂಪು, ಇದು ಒಂದು ಗುಂಪು, ಇದೆಲ್ಲವನ್ನೂ ಆಚಾರ್ಯರು ಮಾಡ್ತಾರಾದ್ದರಿಂದ ಅವರಿಗೆ ಭೂಭಾರ ಹರಿಣೋ ವಿಷ್ಣೋಹೋ ಪ್ರಧಾನ ಅಂಗಂ ಹಿ ಮಾರುತಿ. ಎಲ್ಲ ದೇವತೆಗಳು ಕೂಡ ಭಗವತ್ ಸೇವೆ ಅವತಾರ ಮಾಡಿ ಬಂದವರೇ, ಆದರೆ ಅತ್ಯಂತ ಪ್ರಧಾನವಾದ ಸೇವಕರು ಅಂದರೆ ವಾಯುದೇವರು. ಹುಡುಗರು ಒಮ್ಮೊಮ್ಮೆ ಭಗವದ್ ವಿರೋಧಿ ಕೆಲಸಗಳನ್ನು ಮಾಡಬಹುದು, ಆದರೆ ವಾಯುದೇವರು ಮಾತ್ರ ಮಾಡೋದಿಲ್ಲ. ಅದರಿಂದಾಗಿನೇ ಅಷ್ಟು ಭಕ್ತಿಯಿಂದ ಅವರನ್ನು ಸ್ತೋತ್ರ ಮಾಡುತ್ತಾ, ಸಂಸ್ಥವೇ ನಾಸ್ತಿ ಶಕ್ತ, ನಿಮ್ಮನ್ನ ಸಂಸ್ಥವೇ ಸರಿಯಾಗಿ ಸ್ತೋತ್ರ ಮಾಡೋ ಶಕ್ತಿ ನನಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಸ್ತೋತ್ರ ಮಾಡೋ ಶಕ್ತಿ ಇಲ್ಲ, ಸರಿಯಾಗಿ ಸ್ತೋತ್ರ ಮಾಡೋ ಶಕ್ತಿ ಇಲ್ಲ. ಸ್ತೋತ್ರ ಮಾಡೋ ಶಕ್ತಿನೇ ಇಲ್ಲ ಅಂತಿದ್ರೆ ಸ್ತೋತ್ರ ಬರೀತೇನೆ ಇರಲಿಲ್ಲ, ಆ ವಿಚಾರ ಬೇರೆ. ಮತ್ತೆ ಬರೆದ್ರೆ ಅದಕ್ಕೆ ಸ್ತೋತ್ರ ಅಂತ ಕೇಳ್ತಾರೆ. ಅದಕ್ಕೆ ಸಂಸ್ಥವೇ ನಾಸ್ತಿ ಶಕ್ತ, ನಿಮ್ಮ ಯೋಗ್ಯತೆಗೆ ತಕ್ಕಷ್ಟು ಸ್ತೋತ್ರ ಮಾಡೋ ಶಕ್ತಿ ನನಗಿಲ್ಲ ಅಂತ ಆಚಾರ್ಯ. ಸ್ತೋತ್ರ ಮಾಡೋ ಶಕ್ತಿ ಇದೆ, ಪೂರ್ಣ ಶಕ್ತಿ ಇಲ್ಲ. ಅದಕ್ಕೆಲ್ಲ ಯೋಚನೆ ಮಾಡಿದರೆ, ತಾಮಂತ್ರವರ್ಣೈರ್ ಅನುವರ್ಣನೀಯಂ ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ನು ವಾಕ್ಯೇ ಮಯಿ ಮಂದ ಬುದ್ಧೌ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು. ಇವರ ಮಗ ನಾರಾಯಣ ಪಂಡಿತರ ಮಾತದು ಒಂದು, ವೇದವಾಕ್ಯಗಳಿಂದ ರುದ್ರಾದಿ ದೇವತೆಗಳಿಂದ ವರ್ಣಿತವಾಗತಕ್ಕಂಥ ಹಿರಿಮೆ ಆಚಾರ್ಯರದು. ನಾನು ಸಂಕ್ಷಿಪ್ನೋ ವಾಕ್ಯ, ಕಡಿಮೆ ಮಾತಿನವನು, ಹೆಚ್ಚು ನನಗೆ ಶಬ್ದಗಳು ಗೊತ್ತಿಲ್ಲ, ವಿಷಯನೂ ಅವರಷ್ಟು ಗೊತ್ತಿಲ್ಲ ಅಂದ್ಮೇಲೆ ನಾನೆಲ್ಲ ಏನು ಹೇಳುತ್ತೇನೆ ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಕೇಳ್ತಾರಲ್ಲ, ಆ ಛಾಯೆ ಇರತಕ್ಕಂಥ ಮಾತಿದು. ಸಂಸ್ಥವೇ ನಾಶ್ಮಿ ಶಕ್ತ, ಅಲ್ಲೂ ಹೇಳಬೇಕಿಂತ ಉತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದ. ದೊಡ್ಡವರ ಸ್ತೋತ್ರ ನಮಗೆ ಎಷ್ಟು ತಿಳಿಯುತ್ತೆ ಅಷ್ಟು ಮಾಡಿದರೂ ಕೂಡ ಮನಃಶುದ್ಧಿಯಾಗುತ್ತೆ, ಅದು ಮುಖ್ಯ. ಮನಃಶುದ್ಧಿ ಮಾಡಿಕೊಡ್ತಕ್ಕಂಥ ಶಕ್ತಿ ಲೌಕಿಕ ಪದಾರ್ಥಗಳಿಗಿಲ್ಲ, ಆದರೆ ಆಧ್ಯಾತ್ಮಿಕ ಸಾಧನೆಗಳಿಗೆ ಮನಸ್ಸನ್ನು ಶುದ್ಧಿ ಮಾಡತಕ್ಕಂಥ ಶಕ್ತಿ ಇದೆ. ಅದಕ್ಕೆ ಅಂಥ ಮಹಾನುಭಾವರು ನೀವು, ಸಂಸ್ಥವೇ ನಾಶ್ಮಿ ಶಕ್ತ. ಅಷ್ಟು ಹೇಳಿ ಅಶ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೇ ಸ್ಮಿಂಜನೇ ಜ್ಞಾನ ಮಾರ್ಗಂ ವಂದ್ಯಂ ಚಂದ್ರ ಇಂದ್ರ ರುದ್ರ ದ್ವಿಮಡಿ ಪಣಿವಯೋ ನಾಯಕಾದ್ಯೈಹಿ ಇಹ ಅದ್ಯ ಹೇಳ್ತಾರೆ. ಇಲ್ಲಿ ಅವತಾರ ಮಾಡಿ ಬಂದಿದ್ದೀರಿ, ಜ್ಞಾನ ಮಾರ್ಗವನ್ನು ತೋರಿಸಲಿಕ್ಕೆ ಬಂದಿದ್ದೀರಿ. ಮತ್ತು ಸಾವಿರಾರು ವಸ್ತು ಇರ್ಬೋದು ನಮ್ಮ ಎದುರಿಗೆ, ಕತ್ತಲೆ ಏನು ಉಪಯೋಗ ಇಲ್ಲ. ಬೇಕಾದ ಪದಾರ್ಥಗಳಿದೆ, ಚಿನ್ನ ಇದೆ, ರತ್ನಗಳಿದೆ, ಬೇಕಾದ ಭಕ್ಷ್ಯಭೋಜ್ಯಗಳಿದೆ, ಮೇಲೆ ಕತ್ತಲೆ ಇದೆ, ಏನು ಗೊತ್ತಾಗದೆ ಅಂದ್ರೆ ಅವೆಲ್ಲ ಇದ್ರೂ ಕೂಡ ಕತ್ತಲೆ ಯಾವುದನ್ನೂ ಕಾಣದಂತೆ ಮಾಡಿ ನಿರುಪಯುಕ್ತ ಮಾಡಿಬಿಡುತ್ತೆ. ಇವತ್ತು ಜೀವನದಲ್ಲಿ ಬೆಳಕೊಂದಿಲ್ಲದೆ ಹೋದರೆ ಕತ್ತಲೆಯಿಂದ ಕೂಡಿದ ವ್ಯಕ್ತಿ ಎಷ್ಟು ಅಮೂಲ್ಯ ವಸ್ತುಗಳನ್ನು ಕಳ್ಕೊಡ್ತಾನೆ ಒಂದು ಕಡೆಗೆ, ಅಥವಾ ಒಂದು ಹಾಲು ಚಳುವಳಿಗಳಿದೆ ಗೊತ್ತಿಲ್ಲದ ಕಾಲಿಟ್ಟು ಹಾಳಾಗಿಬಿಡ್ತಾನೆ. ಅನಿಷ್ಟ ಪದಾರ್ಥಗಳಿವೆ ಅದರ ಮೇಲೆ ಕಾಲಿಡುತ್ತಾನೆ, ಇಷ್ಟ ಪದಾರ್ಥ ತಗೊಳ್ಳೋದಕ್ಕಾಗೋದಿಲ್ಲ, ಬೆಳಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ. ಇವತ್ತು ಜಗತ್ತಿನಲ್ಲಿ ಏನು ಕೊಟ್ಟರು ಕೂಡ ಲಿಮಿಟೆಡ್ಡೇ, ಜ್ಞಾನ ಕೊಟ್ಟರೆ ಅನ್ಲಿಮಿಟೆಡ್. ಅವ್ರು ಊಟ ಆಗ್ತಾ ಇರ್ತಾನೆ, ಎಷ್ಟೇ ಊಟ ಹಾಕಿದ್ರು ಊಟ ಮಾಡ್ಕೊಂಡು ಹೋಗ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ ಅವರಿಗೆ. ಆದರೆ ಜ್ಞಾನ ಕೊಟ್ಬಿಡಿ, ಅವ್ರು ಊಟ ತಾನು ಸಂಪಾದನೆ ಮಾಡ್ತಾರೆ, ಉಳಿದವರಿಗೆ ತಾನು ಊಟ ಹಾಕ್ತಾರೆ, ಎಷ್ಟು ಡಿಫರೆನ್ಸ್ ಅಂತ. ಊಟ ಮಾಡ್ಕೊಂಡು ಹೋದರೆ ಊಟ ಹಾಕ್ತಾರೆ, ಎಲ್ಲಿವರಿಗೂ ಮನೆ ಸಾಯವರಿಗೆ ಹಾಕಿದ್ರು ಮುಗಿಯೋದಿಲ್ಲ ಅದು. ಆದರೆ ಜ್ಞಾನ ಕೊಟ್ಟುಬಿಟ್ರೆ ತನ್ನ ಅನ್ನವನ್ನು ತಾನೇ ಸಂಪಾದನೆ ಮಾಡ್ತಾನೆ, ಇನ್ನೊಬ್ಬರಿಗೆ ಅನ್ನವನ್ನು ಕೊಡ್ತಾನೆ. ಅದಕ್ಕೆ ಜ್ಞಾನದಿಂದ ಬರೋ ಸಿದ್ಧಿ ಯಾವುದಕ್ಕೂ ಬರೋದಿಲ್ಲ, ಸಂಪತ್ತಿನಿಂದ ಜ್ಞಾನ ಬರೋದಿಲ್ಲ, ಜ್ಞಾನದಿಂದ ಸಂಪತ್ತು ಬರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಸಂಪತ್ತಿನಿಂದ ಜ್ಞಾನ ಬರೋದಾಗಿದ್ರೆ ಇದು ಭಾರಿ ಶ್ರೀಮಂತರೆಲ್ಲ ಜ್ಞಾನಿಗಳಾಗಿರ್ಬೋದು, ಅಪರೋಕ್ಷ ಜ್ಞಾನಿಗಳಾಗಿಬಿಡ್ತಾ ಇತ್ತು. ಶ್ರೀಮಂತರೆಲ್ಲ ಎಷ್ಟೊತ್ತೆ ಬಹಳ ಕ್ರಿಮಿನಲ್ಸ್ ಆಗಿಬಿಟ್ಟಿರ್ತಾರೆ, ಅದು ಆಶ್ಚರ್ಯ. ಸಾವಿರಾರು ಕೋಟಿ ರೂಪಾಯಿ ಇರುತ್ತೆ, ಅವರು ದೇವರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರೋದಿಲ್ಲ. ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ, ಹಣದಿಂದ ಜ್ಞಾನ ಬರೋದಿಲ್ಲ, ಜ್ಞಾನದಿಂದ ಹಣ ಬರುತ್ತೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ, ಜ್ಞಾನದಿಂದ ಸಂಪತ್ತಿನ ಸುರಿಮಳೆ ಆಗುತ್ತೆ. ಸರ್ವೇಪಿ ಪುರುಷಾರ್ಥ ಸ್ಯುಹು ಜ್ಞಾನಾದೇವ ನ ಸಂಶಯ. ಜ್ಞಾನದಿಂದ ಆಗದ್ದೇ ಇಲ್ಲ, ಆದರೆ ಹಣದಿಂದ ಏನೇ ಬರಬಹುದು, ಮುಖ್ಯ ಜ್ಞಾನ ಮಾತ್ರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಹಣಕ್ಕೂ ಗುಣಕ್ಕಿರೋ ವ್ಯತ್ಯಾಸ ಇಷ್ಟು. ನಾವೆಲ್ಲ ಹಣವಂತರಾಗಲಿ ಭಾರಿ ಇಷ್ಟಪಡ್ತೇವೆ, ಆದರೆ ಗುಣವಂತರಾಗಲಿಕ್ಕೆ ಇಷ್ಟಪಡಬೇಕು. ಹಣವಂತನಾದವನು ಸುರಕ್ಷಿತ ಅಂತ ಏನು ಗ್ಯಾರಂಟಿ ಇಲ್ಲ. ಗುಣವಂತನಾದರೆ ಅವನು ಇಹ ಪರದಲ್ಲೆಲ್ಲ ಸಂಪೂರ್ಣವಾದ ಭದ್ರತೆ, ಸಂಪೂರ್ಣವಾದಂತಹ ಒಂದು ಪೂರ್ಣ ಸಿದ್ಧಿ ಬರೋದರಿಂದ ಗುಣಕ್ಕಿಂತ ದೊಡ್ಡದಿಲ್ಲ. ಆ ಗುಣಗಳಲ್ಲಿ ಅತಿ ದೊಡ್ಡ ಗುಣ ಅಂದರೆ ಜ್ಞಾನ. ಏ ಗುಣಾನಾಮ ಜಗತ್ ಪ್ರಸಿದ್ಧ ಅಂತ ಹೇಳ್ತಾ ಅತ್ಯಂತ ಖಚಿತವಾದ ಗುಣಗಳು ಯಾವುದು ಅಂತ ಕೇಳಿದ್ರೆ ಜ್ಞಾನ. ಜ್ಞಾನ ಒಂದು ಬಂದ್ರೆ ಎಲ್ಲಾ ಗುಣಗಳು ತಾನೇ ಬರುತ್ತೆ. ಜ್ಞಾನ ಒಂದು ಹೋದ್ರೆ ಎಲ್ಲ ಗುಣ ಬಿಟ್ಟೋಗ್ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಆವಿಷ್ಕರ್ತು ಕಾಮಂ, ಅದು ಯಾವ ಕಾಲಕ್ಕೆ? ಜ್ಞಾನ ಕೊಡೋದೇ ಶ್ರೇಷ್ಠ. ಕಲಿಯುಗದಲ್ಲಿ ಕೊಡೋದು ಅಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ. ಸ್ತಂಭ ಹುಡುಗರು ಪಾಠ ಮಾಡಿದ್ರೆ ಹಾಗೆ ಹಾಕಿ ಭಾರಿ ಬೆರಿಟೇ ಸ್ಟೋಡಿಸಿ ಪಾಠ ಮಾಡಿದವರು ಪಾಠ ಬಿಡ್ತಾರೋ ಅವರೇ ಓದ್ಕೊಂಡ್ಬಿಡ್ತಾರೆ. ಬೇಕಾದ್ರೆ ಈ ಸ್ತಂಭ ಹುಡುಗರಿಗೆ ಪಾಠ ಮಾಡೋದು ದಲಿತರಿಗೆ ಮಾಡೋದು ಭಾರಿ ಕಷ್ಟ. ಪ್ರಹ್ಲಾದ ಆ ರೀತಿ ಮಾಡ್ತಾನೆ, ನೆನಪಿರಬೇಕು. ಪ್ರಹ್ಲಾದ ಕೃತಯುಗದಲ್ಲಿ ಆ ದೈತ್ಯ ಬಾಲಕರಿಗೆ ಉಪದೇಶವನ್ನು ಮಾಡಿ ಸನ್ಮಾರ್ಗಕ್ಕೆ ಹಾಕಿಬಿಡ್ತಾರೆ. ಈ ಕಲಿಯುಗ ಅಂದ್ರೆ ಅದು ದೈತ್ಯ ಯುಗ ಇದ್ದಾಗಿ. ಯಾಕೆ? ದುರ್ಯೋಧನ ಕಲಿನೇ ಅದಕ್ಕೆ ರಾಜ. ಕಲಿಯ ಯುಗ ಅಂದಮೇಲೆ ಯಥಾ ರಾಜ ತಥಾ ಪ್ರಜಾ. ಅಂಥ ಯುಗದಲ್ಲಿ ಅಂತಿಂತ ಜ್ಞಾನ ಮಾರ್ಗ ಅಲ್ಲ, ಸಂಪೂರ್ಣವಾದ ಜ್ಞಾನ ಮಾರ್ಗವನ್ನು ತೆರೆದಿಟ್ಟ ಶ್ರೇಷ್ಠ ಮಧ್ವಾಚಾರ್ಯರು. ತುಂಬಾ ಓದ್ದು ಕಷ್ಟ ಇದ್ದ ಕಾಲಕ್ಕೆ ಸ್ವಲ್ಪ ಇದ್ರು ಸಾಕು ಅಂತಾರೆ ಆಚಾರ್ಯ. ಸ್ವಲ್ಪ ಜ್ಞಾನ ಕೊಡಲಿಲ್ಲ ಅವರು. ಸರ್ವಮೂಲ ಗ್ರಂಥಗಳು ಅಂದ್ರೆ ಗರುಡಶೇಷ ರುದ್ರಾದಿ ದೇವತೆಗಳಿ ಪಠ್ಯ ಪುಸ್ತಕ ಅಂತ ಗ್ರಂಥ ಬರೀತಾರೆ ಅಂತ ತಿಳ್ಕೊಂಡ್ರೆ ಜ್ಞಾನ ಮಾರ್ಗಂ ಆವಿಷ್ಕರ್ತೃ ಕಾಮಂ ಅಲ್ಲೂ ಬಹಳ ಅರ್ಥ ಇದೆ. ಅದಕ್ಕೆ ಜ್ಞಾನ ಮಾರ್ಗವನ್ನು ಆಚಾರ್ಯರು ಪ್ರಕಟ ಮಾಡ್ತಾ ಇದ್ದಾರೆ. ಆ ಶ್ಲೋಕದ ಹಿನ್ನೆಲೆ ನೋಡಿದರೆ ಮಧ್ವ ಸಿದ್ಧಾಂತದ ಹಿರಿಮೆಯ ಮತ್ತೊಂದು ಮುಖ ಗೊತ್ತಾಗ್ತದೆ. ಇವತ್ತು ಅದ್ವೈತ ಮತವನ್ನು ನೋಡೋಣ, ವಿಶಿಷ್ಟಾದ ಮತವನ್ನು ನೋಡಿ. ಅದ್ವೈತ ಮತದ ಆಚಾರ್ಯರಿಗೆ, ಶಂಕರಾಚಾರ್ಯರಿಗೆ ಎಲ್ಲ ಅವರೇ ಮಾಡಬೇಕಾದ ಕೆಲಸ ಇರಲಿಲ್ಲ. ಹಿಂದೆ ಅನೇಕರು ಕೆಲಸ ಮಾಡಿದ್ರು ಅದ್ವೈತದ ಬಗ್ಗೆ. ಗೌಡಪಾದಾಚಾರ್ಯರು, ಗೋವಿಂದಾಚಾರ್ಯರು ಅಂತ ಕೆಲವರೆಲ್ಲ ಇದ್ರು. ಅವರೆಲ್ಲ ಶಂಕರಾಚಾರ್ಯರು ಅವ್ರ ವರ್ಕನ್ನು ಮುಂದುವರಿಸ್ತಾ ಹೋಗ್ತಾರೆ. ಆ ಅದ್ವೈತವನ್ನು ಅವರಿಂದ ಓದ್ತಾರೆ, ಅವ್ರ ಗ್ರಂಥಗಳನ್ನು ಮುಂದುವರಿಸ್ತಾರೆ. ಅಂದಮೇಲೆ ಅವ್ರು ರೆಡಿ ಇತ್ತಾಗಲೇ ಒಂದು ಕಡೆಗೆ. ರಾಮಾನುಜಾಚಾರ್ಯರಿಗೆ ಯಮನಾಚಾರ್ಯರು ಮೊದಲಾದವರೆಲ್ಲ ರೆಡಿ ಮಾಡಿದ ಗ್ರಂಥಗಳಿರುತ್ತೆ, ಕಂಟಿನ್ಯೂ ಮಾಡ್ತಾರೆ. ಮಧ್ವಾಚಾರ್ಯ ಏನೂ ಇಲ್ಲ, ಪೂರ್ತಿ ಹೊಸ್ತ ಮಾಡಿದ ಮಧ್ವಾಚಾರ್ಯ ಒಬ್ಬರೇನೆ. ಅವ್ರ ತಂದೆಗೆ ಗೊತ್ತಿಲ್ಲ, ತಂದೆ ಹೇಳಾಗಿಲ್ಲ. ಗುರುಗಳು ಗೊತ್ತಿಲ್ಲ, ಅವರು ಹೇಳಾಗಿಲ್ಲ. ಅವರು ಆಶ್ರಮದ ಗುರು ಗೊತ್ತಿಲ್ಲ, ಅವರಿಗೂ ಹೇಳಾಗಿಲ್ಲ. ಅಂದ್ರೆ ಎ ಟು ಜೆಡ್ ಬದರಿ ಹೋಗಿ ಅಡಿಗೆ ಶುರು ಮಾಡಿದ್ರೆ ಹಾಗೆ ಹಾಕಿ. ಬದರಿಯಲ್ಲಿ ಹೋಗಿ ಫಸ್ಟ್ಡೇ ಮೇ ಫಸ್ಟ್ ಹೋಗ್ತಾರೆ. ಶುರುವಾದ ದಿವಸ ಏನೇನು ಇರಬಾರದು. ಅವತ್ತಿನ ದಿವಸ ಜೈಕಿ ಊಟ ಮಾಡಿಸ್ಬಿಟ್ರೆ ಎಷ್ಟು ಗ್ರೇಟ್ ಆಗ್ತಾರಲ್ಲ ಆ ಥರ. ಆಗಿನ ಕಾಲ ಬರೀ ಅವಲಕ್ಕಿ ಕೊಟ್ಟು ಸಾಕು ಖುಷಿ ಆಗುತ್ತೆ ಮನುಷ್ಯನಿಗೆ. ಅಂಥದ್ದು ಎಲ್ಲವನ್ನೂ ಮಾಡಿದ್ರು ಶ್ರೇಷ್ಠ ಹಿಮದ ಆಚಾರ್ಯರು. ರೆಡಿ ಇದ್ದಾಗ ಮಾಡೋದು ಬೇರೆ, ಎಲ್ಲ ತಾವೇ ಹುಟ್ಟಿಸ್ಕೊಂಡು ಮಾಡೋ. ಅದಕ್ಕೆ ಆವಿಷ್ಕರ್ತು ಕಾಮಂ, ದಾನ ಮಾಡಿಕೊಂಡು ಆವಿಷ್ಕಾರ ಮಾಡಬೇಕಾಗಿತ್ತು. ಉಳಿದವರ ಸಾಧ ಬಂದು ಇದನ್ನು ತುಂಬಾ ಜನ ಗಮನಿಸಿಲ್ಲ. ಬೇರೆ ಎಲ್ಲ ಮತಾಚಾರ್ಯರು ಕೂಡ ತಮ್ಮ ಹಿನ್ನೆಲೆಯಾಗಿ ಬೇಕಾದಷ್ಟು ಜನ ಈ ಗ್ರೌಂಡ್ ವರ್ಕ್ ಮಾಡಿ ಆಗಿತ್ತಾಗಲೇನೆ ಅದನ್ನು ಮುಂದುವರಿಸತಕ್ಕಂಥ ಕೆಲಸ ಮಾಡಿ ಮತ ಪ್ರತಿಷ್ಠಾಪಕರು ತಾವೇ ಅಂತ ಹೆಸರು ಬಂದ್ಬಿಡುತ್ತೆ ಅವರಿಗೆ. ಆ ಅರ್ಥದಲ್ಲಿ ಆಚಾರ್ಯರು ತಗೊಂಡ್ರೆ ಮೂಲ ಗ್ರಂಥಗಳಿಂದ ವೇದಗಳಿಗೆ ಅವರೇ, ಮಹಾಭಾರತಕ್ಕವರೇ, ರಾಮಾಯಣಕ್ಕವರೇ, ಬ್ರಹ್ಮಸೂತ್ರಕ್ಕವರೇ, ಗೀತೆಗೆ ಅವರೇ, ಪ್ರತಿಯೊಂದಕ್ಕೂ ಕೂಡ ಅವರೇ ಮಾಡಬೇಕಾಗಿತ್ತು. ಉಳಿದವರು ಅಸಿಸ್ಟ್ ಮಾಡೋ ಚಾನ್ಸಸ್ಸು ಇಲ್ಲ, ಯಾಕೆಂದ್ರೆ ಅವ್ರು ಏನೂ ಗೊತ್ತಿಲ್ಲ ಆ ಸ್ಥಿತಿಯಲ್ಲಿದ್ದಾರೆ. ಅವರ ತಂದೆನೆ ಏನ್ ಮಾಡಬೇಕು, ನೈರ್ಗುಣ್ಯವಾದಿಷು ಜನೇಶ್ವಪಿ ಸಾಗ್ರಹೇಶು, ಏನ್ ಮಾಡೋದೀಗ ಅಂತ ಯೋಚನೆ ಮಾಡಿ ಆಗ ಅವರು ತಸ್ಮಾತ್ ಸಮಸ್ತ ವಿಧಪತ್ಯಮ ವಿದ್ಯಾಕಾರಾಕೃತಿ ಲಭೇಬಹಿ ಕೈ ರೂಪಾಯೈಹಿ ಅಂತ ಮಗನನ್ನು ಪಡೆದು. ಇದ ಸ್ವಲ್ಪ ಯೋಚನೆ ಮಾಡಿದರೆ ಮಧ್ವಾಚಾರ್ಯರಿಗೆ ಯಾವುದೇ ಹೊರಗಿನ ಸಲಕರಣೆ ಇಲ್ಲದೇನೆ ಪೂರ್ಣ ಮಾಡಿದರಲ್ಲ. ಅದು ಏನು, 10 ವರ್ಷಕ್ಕೆ ಗೀತಾಭಾಷ್ಯ ಬರೀತಾರಾಗ್ಲಿ, ಸನ್ಯಾಸ ತಗೊಂಡು ಗೀತಾಭಾಷ್ಯ ಬರೆಯೋ, 8 ವರ್ಷದ ಒಳಗೆ ಐತರ ಬರೀ ಅರ್ಥವನ್ನು ಹೇಳೋದು. ಅಂದ್ರೆ ಇದು ಓದಿ ಬಂದ ವಿದ್ಯೆಯಲ್ಲ, ಸಹಜವಾದ ವಿದ್ಯೆ ಆಚಾರ್ಯರು. ಪೂರ್ವಜನ್ಮ ಸುಹಿ ವೇದ ಕಿಲೇದಂ ಸರ್ವಮಿತ್ಯಮಿತ ಬುದ್ಧಿ ರೂಪಾಚ. ನಮ್ಮ ಜನ ಅದನ್ನ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಓದಿ ಬರೆದ್ರೆ ಬುದ್ಧಿವಂತನಾಗೋದಾದರೆ ಸ್ವತಃ ಪ್ರತಿಭೆಯಿಂದ ಎಲ್ಲವನ್ನು ತಿಳ್ಕೊಂಡಿದ್ದಾರಲ್ಲ, ಎಂಥ ದೊಡ್ಡ ಆಚಾರ್ಯರ ಮಧ್ವಾಚಾರ್ಯರು. ಅದಕ್ಕಾಗಿ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ, ಕಲಿಬಲೆ ಕಲುಷೇ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮಡಿ ಫಣಿವಯೋ ನಾಯಕಾದ್ಯೈರಿ ಹಾದ್ಯ ಅಂತ ವರ್ಣನೆ ಮಾಡ್ತಾ, ಆಚಾರ್ಯರೇ ನಿಮ್ಮ ಪಾದ ದುರ್ವರ್ಣನೆ ಸಾಧ್ಯ ಇಲ್ಲ, ಅಷ್ಟು ಶ್ರೇಷ್ಠವಾದ ವ್ಯಕ್ತಿತ್ವ ನಿಮ್ಮದು ಅಂತ ಹೇಳಿ ಪುನಃ ಕೊಂಡಾಡುತ್ತಾರೆ. ಮುಂದೆ ಹೇಳುತ್ತಾರೆ, ನಿನ್ನೆ ನೋಡಿದ್ದೇವ ಶ್ಲೋಕನಾಗ್ಲೇನೆ, ಉದ್ಯದ್ ವಿದ್ಯುತ್ ಪ್ರಚಂಡಾಂ ನಿಜರುಚನಿಕರು ವ್ಯಾಪ್ತ ಲೋಕಾವಕಾಶವೋ ಬಿಭ್ರದ್ ಭೀಮೋ ಭುಜೇಯೋ ಅಭ್ಯುಜಿತ ದಿನಕರ ಭಂಗ ದಾಢ್ಯ ಪ್ರಕಾಂಡೇ ವೀರ್ಯೋ ಧಾರ್ಯಾಂ ಗದಾಗ್ರ್ಯಾಂ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಧ್ಯಾತ್ಮ ಜ್ಞಾನ ನೇತಾ ಯತಿವರ ಮಹಿತ ಭೂಮಿ ಭೂಷಾಮಣಿರ್ಮೇ. ಎಷ್ಟು ಭಕ್ತಿಯಿಂದ ಹಿಡಿದ ಶ್ಲೋಕ. ಅವರ ಕೈಯಲ್ಲಿ ಗದೆ ಇದೆ. ಎಂಥ ಗದೆ ಅಂದ್ರೆ ಉದ್ಯದ್ ವಿದ್ಯುತ್ ಪ್ರಚಂಡಾಂ, ಮಿಂಚಿನಂತೆ ಹೊಡಿತಕ್ಕಂಥ ಗದೆ, ಕಾಂಚನಾಗಿ ಚಿನ್ನದ ಗದೆ ಅದು ಒಂದು. ಉದ್ಯದ್ ವಿದ್ಯುತ್ ಪ್ರಚಂಡಾಂ, ಹುಟ್ಟತಕ್ಕಂಥ ಮಿಂಚಿನ ಹೊಳಪನ್ನು ಹೊಂದಿರತಕ್ಕಂಥ ಗದೆ. ಮತ್ತು ವೀರ್ಯೋದ್ಧಾರ್ಯಾಂ, ಭಾರಿ ಶಕ್ತಿಯಿಂದ ಎತ್ತಬೇಕು, ಸುಮ್ಮನೆ ಎತ್ತಕ್ಕೆ ಬರೋದಿಲ್ಲ. ವೀರ್ಯ ಉದ್ಧಾರ್ಯಾಂ, ಅಸಾಧಾರಣವಾದ ವೀರತನದಿಂದ ಎತ್ತಲಿಕ್ಕೆ ಸಾಧ್ಯವಾದದ್ದು. ಅದನ್ನ ಹೇಗೆ ಧರಿಸಿದ್ದಾರೆ ಆಚಾರ್ಯರು ಅಂದರೆ, ಉದ್ಯದ್ ವಿದ್ಯುತ್ ಪ್ರಚಂಡ ನಿಜಿನ ವಿಚಾರಕರು ವ್ಯಾಪ್ತ ಲೋಕಾವಕಾಶ ಗದೆಗೆ ಒಳ್ಳೆ ಕಾಂತಿ ಇದೆ. ನಮಗೊಂದು ಸಂಶಯ ಬರ್ತು, ಗದೆಯ ಕಾಂತಿಯಿಂದ ಇವರಿಗೆ ಕಾಂತಿ ಬಂತ ಅಂತ ಪ್ರಶ್ನೆ ಬಂತು. ಗದೆಯ ಕಾಂತಿಯಿಂದ ಕಾಂತಿ ಬಂತ ಅಂದ್ರೆ ಇಲ್ಲ ಇಲ್ಲ, ನಿಜ ರುಚಿನಿಕರ ವ್ಯಾಪ್ತ ಲೋಕಾವಕಾಶ, ತಮ್ಮ ಸಹಜವಾದ ಕಾಂತಿಯಿಂದ ಲೋಕವನ್ನೇ ಬೆಳಗತಕ್ಕಂಥವ್ರು. ಆಚಾರ ಕೈಯಲ್ಲಿ ಗದೆ ಇದ್ದಾಗ ಗದೆಗೆ ಶೋಭೆ ಬಂತೆ ಹೊರತು ಗದೆಯಿಂದ ಇವರಿಗೆ ಶೋಭೆ ಅಲ್ಲ. ಅದಕ್ಕಾಗಿ ಉದ್ಯದ್ ವಿದ್ಯುತ್ ಪ್ರಚಂಡ ನಿಜ ರುಚಿನಿಕರ ವ್ಯಾಪ್ತ ಲೋಕಾವಕಾಶ, ಅವರ ಸಹಜವಾದ ಕಾಂತಿಯಿಂದ ಎಲ್ಲಾ ಲೋಕಗಳನ್ನು ವ್ಯಾಪಿಸಿದ್ದವರು. ಇದಕ್ಕೆಲ್ಲ ನಮಗೆ ಬೇರೆ ಬೇರೆ ವಿಷಯ ಗೊತ್ತಿದ್ದಷ್ಟು ಸ್ಪಷ್ಟ ಆಗ್ತದೆ. ರಾಮಾಯಣದಲ್ಲಿ ಒಬ್ಬ ರಾಕ್ಷಸನ ಕಥೆ ಬರುತ್ತದೆ, ಅತುಲ ಅಂತ ಅವನ ಹೆಸರು. ಪರಶುರಾಮದೇವರ ಉದರದಲ್ಲಿ ನೆಲೆಸಿದ್ದನಂತೆ ತನ್ನ ರಕ್ಷಣೆಗೋಸ್ಕರವಾಗಿ. ಅವನಿಗೆ ಬ್ರಹ್ಮದೇವರ ವರ ರುದ್ರದೇವರ ವರ ಹೇಳ್ತಾರೆ ಆಚಾರ್ಯರಲ್ಲಿ, ಪುರಾಣದಲ್ಲಿ ಹೇಳಿದ ಮಾತನ್ನು ಉಲ್ಲೇಖ ಮಾಡ್ತಾರೆ. ಅವನು ಅತುಲ ಅಂತ ಹೆಸರು. ಆದ್ರೆ ಬ್ರಹ್ಮದೇವರ ವರದಿಂದಾಗಿ ಸಾಪ ಲೋಕತಾಮ ಎಲ್ಲಾ ಕಡೆ ವ್ಯಾಪ್ತನಾಗಿಬಿಟ್ಟ. ಅವನು ಎಲ್ಲಾ ಕಡೆ ವ್ಯಾಪ್ತನಾದ. ಸ್ವಾರಸ್ಯ ಅಂದ್ರೆ ಒಬ್ಬ ರಾಕ್ಷಸ ಎಲ್ಲಾ ಕಡೆ ವ್ಯಾಪ್ತನಾಗಿಬಿಟ್ಟ. ಇವತ್ತು ಇಂಟರ್ನೆಟ್ ವರ್ಲ್ಡ್ ವೈಡ್ ಬಂದಿರ್ತ ತಕ್ಷಣ ಬಂದ್ಬಿಡುತ್ತೆ ನೋಡಿದ್ರೆ, ಕೋಟಿ ಕೋಟಿ ಕಂಪ್ಯೂಟರ್ ಅಂದ್ರೆ ವಿಷಯ ಬರ್ತಾ ಇರುತ್ತೆ ಹಾಗೆ. ಇದು ಎಂದಿಲ್ಲದ ಬಂತಿದ್ದು ಒಂದು ವರಬಲನ್ನು ಸಂಪಾದನೆ ಮಾಡಿದ್ದ ಅವನು. ಆದ್ರೆ ಇವ್ರದ್ದು ವರಬಲಿಂದ ಬಂದಿದ್ದ ನಿಜ ರುಚಿನಿಕರ ವ್ಯಾಪ್ತ ಲೋಕಾವಕಾಶ. ಅವರಿಗೆ ವರ ಕೊಟ್ಟಿದ್ದು ಬ್ರಹ್ಮದೇವರು, ಇವರು ಬಾಲ್ಯ ಬ್ರಹ್ಮದೇವರು, ಈಗ ವರ ಬೇಕಾಗಿದೆ. ಇದು ಅರ್ಥ ಮಾಡಿಕೊಂಡ್ರೆ ಸಹಜವಾದ ಕಾಂತಿಯಿಂದ ಎಲ್ಲ ಲೋಕಗಳನ್ನು ವ್ಯಾಪಿಸಿದವರು ಶ್ರೀಮದ್ ಆಚಾರ್ಯರು. ಅವರ ವ್ಯಾಪ್ತಿಗೆ ಅಡೆತಡೆಗಳಿಲ್ಲ, ನೆನಪಿರಬೇಕು. ಎಲ್ಲ ಡೋರ್ ಕ್ಲೋಸ್ ಮಾಡಿಬಿಡಿ, ಮೈಕ್ರೋವೇವ್ಸ್ ಹಾಗೆ ಎಂಟರ್ ಆಗುತ್ತೆ, ಮತ್ತೆ ಸೂರ್ಯನ ಬೆಳಕು ಬರೋದಿಲ್ಲ, ಟೋಟಲಿ ಡಾರ್ಕ್. ರೇಡಿಯೋ ಆನ್ ಮಾಡ್ತಾನೆ, ಟಿ ವಿ ಆನ್ ಮಾಡ್ತಾನೆ, ಬರುತ್ತೆ. ಹೇಗೆ ಬಂತು? ಅದನ್ನು ಭೇದಿಸ್ಕೊಂಡು ಬರುತ್ತೆ. ಮೈಕ್ರೋವೇವ್ಗಳು ಎಷ್ಟು ಸೂಕ್ಷ್ಮ ಅಂದ್ರೆ ಅಷ್ಟು ಸೂಕ್ಷ್ಮ ಜಾಗಗಳು ಎಂಟರ್ ಆಗಿರ್ತವೆ. ಇದು ಅರ್ಥ ಮಾಡಿಕೊಂಡ್ರೆ ಅದರ ವ್ಯಾಪ್ತಿಗೆ ಅಡೆತಡೆಗಳಿಲ್ಲ, ಆಚಾರ್ಯರ ವ್ಯಾಪ್ತಿಗೆ ಅಡೆತಡೆಗಳಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಎಂಥ ಸ್ಥಳದಲ್ಲಿದ್ದರೂ ಕೂಡ ಆಚಾರ್ಯರು ನಮ್ಮನ್ನು ಕಾಪಾಡ್ತಾರೆ ನೆನಪಿರಬೇಕು. ಅಲ್ಲಿ ಬರ್ಲಿಕ್ಕಾಗೋದಿಲ್ಲ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಯಾವುದು ಅಚ್ಛೇದ್ಯ ಭೇದ್ಯ ಅಲ್ಲ ವಾಯುದೇವರಿಗೆ, ಅವರು ಅಚ್ಛೇದ್ಯ ಭೇದ್ಯರು. ನಿಜರಿತರಿಗಾರ ವ್ಯಾಪ್ತ ಲೋಕಾವಕಾಶ ವಿಭ್ರ ಭೀಮ, ಆಚಾರ್ಯರಿಗೆ ಭೀಮ ಅಂತ ಹೆಸರು. ಭೀಮ ಅಂತೇಳಿ ಮೂಲ ರೂಪಕ್ಕೂ ಹೆಸರು, ಅವತಾರ ರೂಪಕ್ಕೂ ಹೆಸರು. ಮೂಲ ರೂಪಕ್ಕೆ ಅವತಾರ ಹೇಗೆ ಹೆಸರು ಬಂತು ಭೀಮ ಅಂತ ಹೇಳಿ? ಕುಂತಿ ಮಗ ಭೀಮ, ಪಾಂಡರಾಜನ ಮಗ ಭೀಮ ಅಂತ ನಾವು ಕೇಳ್ತೇವಲ್ಲ ಅಂದ್ರೆ ಭೀಮ ಶಬ್ದದ ಅರ್ಥ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಕೃಷ್ಣನಿಗೆ ವಾಸುದೇವ ಅಂತ ಹೆಸರು ಕೃಷ್ಣಾವತಾರ ಮಾಡೋದಕ್ಕಿಂತ ಮುಂಚಿನಿಂದ ಇದೆ. ವಸುದೇವನೇ ಹುಟ್ಟಿಲ್ಲ, ದೇವಕಿನೂ ಹುಟ್ಟಿಲ್ಲ, ಆಗ ಕೃಷ್ಣ ವಾಸುದೇವನೇ. ವಸುದೇವನ ಮಗನಾಗಿ ವಾಸುದೇವ ಸೆಕೆಂಡರಿ ಅರ್ಥ. ವಾಸುದೇವ ಸರ್ವತ್ರ ಸರ್ವತ್ರ ವಸತಿ ಇತಿ ವಾಸುಹು, ಗೊತ್ತಾಯ್ತಾ? ಕ್ರೀಡಾದಿ ಗುಣ ವಿಶಿಷ್ಟ ದೇವ, ವಾಸುಶ್ಚಾಸೋ ದೇವಶ್ಚ ವಾಸುದೇವ. ಈ ಅರ್ಥದಲ್ಲಿ ಪರಮಾತ್ಮ ಸದಾ ವಾಸುದೇವನೇ. ವಾಸುದೇವೋವ ಇದಮಗ್ರ ಆಸೀತ್, ಇಡೀ ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಾತ್ಮ ಹೊರಗಾಕಿದ ಮೊದಲ ರೂಪನೇ ವಾಸುದೇವ ರೂಪ. ನೋಡಿದ ಜನ ಏನ್ ತಿಳ್ಕೊಂಡು ಕೃಷ್ಣನಾಗಿ ಅವತಾರ ಮಾಡಿದ್ರೆ ವಾಸುದೇವನ ಹೆಸರು ಬಂತ ಹೇಳಿ. ಅದೇ ರೀತಿಯಲ್ಲಿ ಭೀಮ ಅನ್ನ ಹೆಸರು ವಾಯುದೇವರಿಗೆ ಮೂಲ ರೂಪದಲ್ಲೇ ಇದೆ. ಅದು ಹೇಗೆ ಅಂತ ಪ್ರಶ್ನೆ ಬಂತು. ಅದಕ್ಕೆ ಅರ್ಥ ಗೊತ್ತಾದ್ರೆ ಸುಲಭ. ಭೀಮ ಅಂದ್ರೆ ಏನು? ಭೀಮ ಭೃತಮಃ ಭೀಮ ಇತ್ಯುಕ್ತ ಆಚಾರ ಅರ್ಥ ಹೇಳುತ್ತಾರೆ. ಭೃತಮಃ ಭೃತಮಃ ಅಂದ್ರೇನು? ಭೃತಃ ಮಾಹ ಸಕಲಾಹಿ ಯಸ್ಮಿನ್ ಸ ವಾಯುರೇವ ಅಭವದತ್ರ ಭೀಮ ನಾಮ. ಭೃತಃ ಮಾಹ ಸಕಲಾಹ ಯಸ್ಮಿನ್ ಸಹ ಭೀಮ. ಎಲ್ಲಾ ವಿದ್ಯೆಗಳನ್ನು ಕೂಡ ಧರಿಸಿದವರು ಅಂತ. ಮೂಲ ರೂಪದಲ್ಲೂ ಧರಿಸಿದವರು, ಅದಕ್ಕೆ ಭೀಮ. ಮೂಲ ರೂಪದಲ್ಲೂ ಭೀಮ, ಮಧ್ವಾಚಾರ್ಯರಾಗಿ ಭೀಮ, ಹನುಮಂತನಾಗಿ ಭೀಮ, ಭೀಮನಾಗಿ ಭೀಮ. ಅದೇ ಎಲ್ಲ ವಿದ್ಯೆಗಳ ನೆಲೆ ಅಂತ ಅರ್ಥ. ನಮ್ಮ ಜನಕ್ಕೆ ಭೀಮ ಅಂದ್ರೆ ಭಯಂಕರ ಅಂತ ಅಷ್ಟೇ ಗೊತ್ತು. ಭೀಮ ಅಂದ್ರೆ ಭಯಂಕರ. ಅದು ನಾಟಕದಲ್ಲಿ ಬಯಲಾಟದಲ್ಲಿ ಭೀಮನ ಪಾತ್ರ ಕಾರಿಸಿಬಿಟ್ರೆ ಅವರೊಳ್ಳೆ ಹೊಟ್ಟೆ ಬಾಡಿ ದೊಡ್ಡದಿರ್ಬೇಕು ಅವನಿಗೆ, ನೋಡಿದ್ರೆ ಜನ ಚೀರ್ಕೊಳ್ಬೇಕಾಗಿರ್ತಾರೆ. ಭೀಮನ ಪಾತ್ರ ಅಂದ್ರೆ ಭಯಂಕರ ಪಾತ್ರ, ಉಗ್ರ ಪಾತ್ರ, ಯಾರು ರಾಕ್ಷಸರ ಪಾತ್ರ ಮರಣ ಮಾಡಿಬಿಡ್ತಾರೆ. ಬಹಳ ತಪ್ಪದು. ಭೀಮ ಅಂದ್ರೆ ಅತಿ ಶ್ರೇಷ್ಠ ವಿದ್ಯಾವಂತ ಅಂತ. ಎಲ್ಲ ವಿದ್ಯೆಗಳ ನೆಲೆ ಅದು ಲೈಬ್ರರಿ ಅಂತಾರೆ. ಎಲ್ಲ ಪುಸ್ತಕಗಳ ನೆಲೆ ಅದು. ಪುಸ್ತಕಗಳು ಇದ್ದಾಗ ಲೈಬ್ರರಿ ಹೇಗೋ, ಇಡೀ ಆಚಾರ್ಯರಷ್ಟು ವಿದ್ಯಾವಂತರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅದರಿಂದಾಗೇನೆ ಅವರು ಭೀಮ ಅಂತ ಅವ್ರಿಗೆ ಹೆಸರು. ಮತ್ತೆ ಸೇನಾಯಾತಕ್ಕೆ ಹೆಸರು ಬಂತು, ಇನ್ನೊಂದು ಪ್ರಶ್ನೆ ಬಂತು. ಮತ್ತೆ ಸೇನಾಯಾತಕ್ಕೆ ಬರೀ ಭೀಮ ಸಾಕಲ್ಲ ಅಂತ ಕೇಳಿದ್ರೆ, ಸೇನ ಸ ಇನ ಸೇನ, ಇನ ಅಂದ್ರೆ ಸ್ವಾಮಿ, ಸ ಅಂದ್ರೆ ಸಹಿತ, ಇನೇನ ಸಹಿತ ಸೇನ. ಸದಾಕಾಲ ಸ್ವಾಮಿಯಾದ ವಿಷ್ಣುವಿನಲ್ಲೇ ಭಕ್ತಿ ಮಾಡಿರೋ ಶ್ರೀಮದ್ ವಿಷ್ಣು ಅಂದ್ರೆ ನಿಷ್ಠ ಅಂತ ಅದಕ್ಕರ್ಥ. ಅಂಥ ವಿದ್ಯಾವಂತ ಸಕಲ ಶ್ರೇಷ್ಠ ಸರ್ವಶ್ರೇಷ್ಠ ಭಗವದ್ಭಕ್ತ ಭೀಮಶ್ಚಾಸೋ ಸೇನಶ್ಚ ಭೀಮಸೇನ, ಅದು ಭೀಮಸೇನ ಶಬ್ದದ ಅರ್ಥ. ನಿನ್ನೆ ಇನ್ನರ್ಥ ನೋಡಿದ್ದೇವೆ, ಭವತು ಭೀರ್ಮೇತಿ ನ ಸಾಂತ್ವಯಂತಂ. ಭೀಹೀಮ ಮೂಲ ರೂಪದಲ್ಲೂ ಭಯ ಬೇಡಿ ಅಂತ ಹೇಳುತ್ತಾರೆ, ಅವತಾರ ರೂಪಗಳಲ್ಲೂ ಭಯ ಬೇಡ ಅಂತ ಹೇಳುತ್ತಾರೆ. ಭಯ ಬಂತೋ ಭೀಮನ್ ನೆನೆದ್ರೋ ತಕ್ಷಣ ಭಯ ಹೋಯಿತು ಅಂತಾನೆ ಅರ್ಥ. ಆದ್ದರಿಂದ ಭೀಮ ಅನ್ನೋ ಹೆಸರು ಆ ಅರ್ಥದಲ್ಲೂ ಸಾರ್ಥಕ. ಇನ್ನು ಭೀಮ ಅಂದ್ರೆ ಭಯಂಕರ ಅಂತಿದೆಯಲ್ಲ ಅದು ಸರಿನೇ, ದುಷ್ಟರಿಗೆ ಭಯಂಕರ ಆ ಅರ್ಥದಲ್ಲಿ ಅದು ಸರಿನೇ. ಒಳ್ಳೆಯದು ಭಯಂಕರ ಮಾಡಿದ್ರೆ ಕಷ್ಟ ಆಗುತ್ತೆ. ಈ ಗುಂಡಾಗಳು ದುಷ್ಟರಿಗೆ ಭಾರಿ ಹಿತ, ಶಿಷ್ಟರಿಗೆ ಭಯಂಕರ ಅವರು, ಆದರೆ ಯೋಗ್ಯರಲ್ಲ, ದುಷ್ಟರಿಗೆ ಭಯಂಕರ. ಭೀಮನ್ನು ಕಂಡ್ರೆ ಜನ, ಭೀಮನ್ನು ಕಂಡ್ರೆ ಅಲ್ಲ, ಮಹಾಭಾರತದಲ್ಲಿ ಹೇಳ್ತಾರೆ, ದುಶ್ಯಾಸನ ಹೇಳ್ತಾನೆ, ಧೃತರಾಷ್ಟ್ರ ಮುಂದೆ ಹೇಳ್ತಾನೆ, ನನಗೆ ಭೀಮನ್ನು ಕಂಡ್ರೆ ಅಲ್ಲ, ಭೀಮನ್ ನೋಡಿದ್ರೆ ಅಲ್ಲ, ಭೀಮನ ಹೆಸರು ಕೇಳಿದ್ರೆ ಅಲ್ಲ, ಭೀಮಾಂದ ಹೆಸರು ಕೇಳಿದ್ರೆ ಅಲ್ಲ, ಭಕಾರದಿಂದ ಶುರುವಾಗ ಯಾವ ಹೆಸರು ಕೇಳಿದ್ರೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ಭಕಾರದಿಂದ ಹೇಗೆ ರಾಮಾಯಣದಲ್ಲಿ ರಕಾರಾದೀನಿ ನಾಮಾನಿ ರಾಮತ್ರಸ್ತಸ್ಯ ರಾವಣ ಅಂತ ಬಾರೀಚನ ಬಾಯಿಲಿ ಬರ್ತದೆ. ರತ್ನಾನಿಚ ರಥಾಶ್ಚೈವ ವಿತ್ರಾಸಂ ಜನಯಂತಿವೆ, ಅದು ಮಾರೀಚನ ಮಾತು. ಅದೇ ರೀತಿ ಮಾತು ಮಹಾಭಾರತದಲ್ಲಿ ಬರ್ತದೆ. ದುಶ್ಯಾಸನ ದುರ್ಯೋಧನ ಹೇಳ್ತಾರೆ ಧೃತರಾಷ್ಟ್ರದ ಮುಂದೆ, ಭಕಾರಾದೀನಿ ನಾಮಾನಿ, ಭಕಾರದಿಂದ ಅಕ್ಷರ ಶುರುವಾಗ ಕಿವಿ ಬಿತ್ತು ಅದನ್ನು ತಾಳಾದಾಗುತ್ತೆ ಅಂತ ಹೇಳ್ತಾರೆ. ಈ ದೈತ್ಯರಿಗೆ ಎಷ್ಟು ಭಯಂಕರ ಅಂತ ಗೊತ್ತಾಗ್ತದೆ. ಅದಕ್ಕೇನೆ ಭೀಮ ಅಂದ ತಕ್ಷಣ ನಮಗೆ ಅಜ್ಞಾನ ಹೋಗಬೇಕು, ನಮಗೆ ಭಯ ಹೋಗಬೇಕು. ನಮಗೆ ಭೀಮ ಅನ್ನಕ್ಕೆ ಭಯ ಆದ್ರೆ ಕತೆ ಮುಗೀತು, ಅಲ್ಲೇನು ಮಾಡೋಕ್ಕಾಗಲ್ಲ. ಭೀಮ ಅನ್ನಕ್ಕೆ ಭಯ ಪಟ್ಟರೆ ಏನು ಪ್ರಯೋಜನ, ಭೀಮ ಅಂದ ನೋಡಿ ಗೊತ್ತಾಗುತ್ತೆ. ಅದಕ್ಕೆ ಭೃತಮೋ ಭೀಮ ಇತ್ಯುಕ್ತ ಅಲ್ಲಿ ಹೇಳ್ತಾರೆ, ಬಿಭ್ರದ್ ಭೀಮೋ ಭುಜೇಯೋ ಅದ್ಭುತ ದಿನಕರಾಭಾಂಗದ ಅಡ್ಡ ಪ್ರಕಾಂಡೆ, ಅವರ ಶ್ರೇಷ್ಠವಾದ ತೋಳು ಅದರಲ್ಲಿ ಹಿಡ್ಕೊಂಡಿದ್ದಾರೆ. ಅದ್ಭುತದ ದಿನಕರಾಭ, ಅದೇ ತಾನೆ ಹುಟ್ಟತಕ್ಕಂತಹ ಸೂರ್ಯನ ಬೆಳಕಿದೆಯಲ್ಲ, ಆ ಅಂತಹ ಕಾಂತಿಯನ್ನು ಹೊಂದಿರತಕ್ಕಂಥ ಅಂಗದವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ, ಕೈಗೆ ಹಾಕೊಂಡಿದ್ದಾರೆ, ಅದರಲ್ಲಿ ಗದೆ ಹಿಡ್ಕೊಂಡಿದ್ದಾರೆ, ಚಿನ್ನದ ಅಂಗದ ಚಿನ್ನದ ಗದೆ ಅದು ಹಿಡ್ಕೊಂಡಿರ್ತಕ್ಕಂಥ ಭೀಮಸೇನ ದೇವರು ಸ್ವಂತ ಕಾಂತಿಯಿಂದ ಎಲ್ಲ ಕಡೆ ವ್ಯಾಪಿಸಿಬಿಟ್ಟಿದ್ದಾರೆ. ಆ ಚಿತ್ರ ಬಂದ್ರೆ ವಾಯುದೇವರ ಚಿತ್ರ, ಮತ್ತೆ ಆಕಾಶ ಅಂತ ಇಲ್ಲಿ ನೋಡಿದ್ರೆ ಆಕಾಶ ಅಲ್ಲ, ಎಲ್ಲ ಕಡೆ ಆಕಾಶ. ಆಕಾಶ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ, ಬೆಂಕಿ ಅಂದ್ರೆ ಅರ್ಥ ಆಗುತ್ತೆ, ಇವತ್ತು ದೇವರು ಅಂದ್ರೆ ಅರ್ಥ ಆಗಬೇಕು, ಭೀಮ ಅಂದ್ರೆ ಅರ್ಥ ಆಗಬೇಕು. ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ಮದು. ವೀರ್ಯೋ ಧಾರ್ಯಾಂ ಗದಾಗ್ರ್ಯಾಂ, ತುಂಬಾ ಜನ ಮಹಾಭಾರತ ಓದ್ದ ಗೊತ್ತಾಗುತ್ತೆ, ಆಚಾರ್ಯ ವಿಮರ್ಶೆ ಹೇಗೆ ಮಾಡಿರ್ತಾರೆ ನೋಡಬೇಕು. ದುರ್ಯೋಧನ ಗದಾಪ ತಯಾರಾಗಿದ್ದವರು, ಆದರೆ ದುರ್ಯೋಧನ ಏನ ಗದೆ ಇಟ್ಕೊಂಡಿದ್ದ, ಅದಕ್ಕಿಂತ ಅತಿ ಹೆಚ್ಚು ಭಾರದ ಗದೆ ಭೀಮನ ಕೈಯಲ್ಲಿತ್ತು. ಉಳಿದವರು ಯಾರು ಯತ್ನಕ್ಕಾಗದ ಗದೆ ದುರ್ಯೋಧನ ಕೈಯಲ್ಲಿತ್ತು, ದುರ್ಯೋಧನಾದಿಗಳು ಯಾರು ಯತ್ನಕ್ಕಾಗದೇ ಇದ್ದ ಗದೆ ಭೀಮನ ಕೈಯಲ್ಲಿತ್ತು. ಅದಕ್ಕೆ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಂತ ಕರೀತಾರೆ. ನೆನಗಲ್ಲಿ ಆಚಾರ್ಯ ಹೇಳ್ತಾರೆ, ದುರ್ಯೋಧನ ಗದೆ ಎಷ್ಟಿತ್ತಲ್ಲ, ಆದ್ರೆ ಒಂದೂವರೆ ಪಟ್ಟು ಭಾರ ಭೀಮನ ಗದೆಗಿತ್ತು ಅಂತ, ಅಧ್ಯರ್ಧ ಭಾರಾಂ ಅಂತ ಹೇಳ್ತಾರೆ. ಆದ್ರೆ ಒಂದೂವರೆ ಪಟ್ಟು ಭಾರ ಭೀಮನ ಗದೆಗಿತ್ತು ಅಂತ, ಗದೆ ಎತ್ತಕ್ಕೆ ದುರ್ಯೋಧನಿಗೆ ಎತ್ತಕ್ಕೆ ಆಗೋದಿಲ್ಲ ಅಂದಮೇಲೆ ಇನ್ನ ಏನ್ ಭೀಮನ್ನ ಎದುರಿಸ್ತಾನ ಅವನು. ಈ ದೃಷ್ಟಿಯಲ್ಲೂ ಕೂಡ ಗದಾಗ್ರ್ಯಾಂ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್, ಇಂಥ ವಾಯುದೇವರು ನಮಗೆ ಸುಮತಿಯನ್ನು ಕೊಡಲಿ, ಒಳ್ಳೆ ಬುದ್ಧಿಯನ್ನು ಕೊಡಲಿ. ಸುಮತಿ ಮತಿಪ್ರೇರಕಳು ಅಂತ ಹೇಳುತ್ತೇವೆ ಭಾರತೀ ದೇವಿಗೆ, ಅವರೆಲ್ಲಕ್ಕಿಂತ ಭಾರಿ ದೊಡ್ಡ ಇವರು ಸುಮತಿಯನ್ನು ಕೊಡ್ತಾರೆ. ಅಧ್ಯಾತ್ಮ ಜ್ಞಾನ ನೇತ, ಅಧ್ಯಾತ್ಮ ಜ್ಞಾನ ನೇತ, ಅಧ್ಯಾತ್ಮ ಜ್ಞಾನಕ್ಕೆ ನೇತಾರರು ವಾಯುದೇವರು. ಅದಕ್ಕೆ ನೇತ ಮತಕ್ಕೆ ಒಂದರ್ಥ ಅಭಿಮಾನಿಗಳು ಅಂತ ಅರ್ಥ. ಜ್ಞಾನಾಭಿಮಾನಿನೇ ವಾಯುವೇ ನಮಃ, ವಾಯುವಿನ ಪದದಲ್ಲೇ ಅರ್ಥ ಇದೆ. ವಾ ಗತಿಗಂಧನ ಯೋಹು, ವಾ ಅಂದ್ರೆ ಗತಿ, ಗತಿ ಅಂದ್ರೆ ಜ್ಞಾನ, ವಾಯು ಶಬ್ದಕ್ಕೆ ಜ್ಞಾನ ಅಂತ ಹೆಸರು. ಆದ್ದರಿಂದ ಅಯ್ಯಪಯ ಗತವು, ಅಯ್ಯ ಅಂದ್ರೆ ಘನ ಅಂತಾನೆ ಅರ್ಥ. ಜ್ಞಾನದ ಮುದ್ದೆ ವಾಯುದೇವರಾದ್ರಿಂದ, ಜ್ಞಾನ ಘನರಾದ್ರಿಂದ ಅಧ್ಯಾತ್ಮ ಜ್ಞಾನ ನೇತ, ಅದಕ್ಕಿನ್ನೊಂದು ಅರ್ಥ. ಅವರು ಅಧ್ಯಾತ್ಮ ಜ್ಞಾನ ಹೊಂದಿದ್ರೆ ನಮಗೇನು ಉಪಯೋಗ ಅಂದ್ರೆ, ನೀಂಗ್ ಪ್ರಾಪಣೆ ಅಂತ ಒಂದು ಧಾತು, ನೀಂಗ್ ಪ್ರಾಪಣೆ, ಜ್ಞಾನವನ್ನು ತಂದುಕೊಡ್ತಕ್ಕಂಥ ಮಹಾನುಭಾವರು. ಜ್ಞಾನವನ್ನು ಕೊಡ್ತಾರೆ, ಜ್ಞಾನವನ್ನು ತಿಳಿದಿದ್ದಾರೆ. ಕೇಳಿ, ಜ್ಞಾನ ಇರ್ತದೆ ಕೊಳ್ಳಕ್ ಬರೋದಿಲ್ಲ, ಜ್ಞಾನ ಇರ್ತದೆ ಕೊಳ್ಳಕ್ ಬರೋದಿಲ್ಲ. ಆಚಾರ್ಯ ಹಾಗಲ್ಲ, ಜ್ಞಾನದ ಅಭಿಮಾನಿ ದೇವತೆಗಳು ಹೌದು, ಜ್ಞಾನದಾಯಕ ಗುರುಗಳು ಹೌದು. ಅಧ್ಯಾತ್ಮ ಜ್ಞಾನ ನೇತ ಯತಿವರ ಮಹಿತ. ಇವತ್ತು ಒಬ್ಬ ವ್ಯಕ್ತಿಯನ್ನ ಸ್ವಲ್ಪ ಗಮನಿಸಿದರೆ ಭಾರಿ ದೊಡ್ಡ ಕೆಲಸ ಮಾಡಿಬಿಡ್ತಾನೆ, ನೆಕ್ಸ್ಟ್ ಶೂನ್ಯ, ಯಾರು ಇರೋದೇ ಇಲ್ಲ, ಸಕ್ಸಸರ್ ಎಲ್ಲ ಬ್ಯಾಡ್ ಆಗಿಬಿಡ್ತಾರೆ. ಎಷ್ಟೋ ಸಲ ಮಧ್ವಾಚಾರ್ಯ ಹಾಗಲ್ಲ, ಯತಿವರ ಮಹಿತ. ಒಂಬತ್ತು ಪೀಠಗಳು ಸ್ಥಾಪನೆ ಮಾಡ್ತಾರೆ ಆಚಾರ್ಯರು. ಸರಸ್ವಭಾರತಿ ವ್ಯವಸ್ಥೆಯಲ್ಲಿ ವಾದಿರಾಜ ಸ್ವಾಮಿಗಳು ಬರೀತಾರೆ, ಚಕ್ರೇ ಶಿಷ್ಯಾನ್ ನವಾನ್ ನವ, ಒಂಬತ್ತು ಮಹಾಪೀಠಾಧೀಶರುಗಳು, ಪದ್ಮನಾಭತೀರ್ಥರು ಇಲ್ಲಿ, ಎಂಟು ಉಡುಪಿಯ ಮಠಗಳಲ್ಲಿ ಅಧಿಪತಿಗಳು. ಅವರೆಲ್ಲ ಒಬ್ಬೊಬ್ಬರು ಎಂಥ ಜ್ಞಾನಿಗಳು ಗೊತ್ತ, ಅವರೆಲ್ಲ ಅವರು ಬೇಡ, ಅವರ ಶಿಷ್ಯರು ಬೇಡ, ಅವರ ಶಿಷ್ಯರು ಸಾಕತ್ತೆ ಉದ್ಧಾರ ಮಾಡಲಿಕ್ಕೆ, ಅಂತಂತ ಮಹಾಜ್ಞಾನಿಗಳವರೆಲ್ಲ. ಆನಂದ ತೀರ್ಥ ಭಗವದ್ವದರೆಂದು ಬಿಂಬಂ, ವಿದ್ಯಾಸುಧಾ ವಿತತ ಕಾಂತಿ ಸುಕಾಂತಿ ಕಾಂತಂ, ಯೈ ಪ್ರೇಕ್ಷತಾತ್ರ ಭವತಾಪ ಶಮಾಯ ತೇಲಂ ಅಂತ ಹೇಳ್ತಾ, ತದ್ದಾಸ ದಾಸ್ಯಮಿ ಕಿಂ ನದದಾತಿ ಪುಂಸಃ. ಹದಿನೈದನೇ ಸರ್ಗದ ಕೊನೆಯ ಶ್ಲೋಕ ಅದು. ಆಚಾರ್ಯರು ಬೇಡ ನಮಗೆ, ಅವರ ಮುಖವನ್ನು ನೋಡಿದವರಿದ್ದಾರಲ್ಲ, ಅವ್ರು ನೋಡಿದವರಿದ್ದಾರಲ್ಲ, ಅವ್ರು ನೋಡಿದವರಿದ್ದಾರಲ್ಲ, ಅವ್ರ ದಾಸರೇ ಬಿಟ್ಟರೆ ಸಾಕು, ಉದ್ಧಾರ ಆಗಿಬಿಡ್ತೇವೆ ಅಂತ ಹೇಳ್ತಾ. ಆನಂದ ತೀರ್ಥ ಭಗವದ್ವದರೆಂದು ಬಿಂಬಂ, ವಿದ್ಯಾ ಸುಧಾ ವಿತತ ಕಾಂತಿ ಸುಕಾಂತಿ ಕಾಂತಂ, ಯೈ ಪ್ರೇಕ್ಷತಾತ್ರ ಭವತಾಪ ಸಮಾಯ ಸೇಲಂ ಹೇಳ್ತಾರೆ. ತದ್ದಾಸ ದಾಸ್ಯಮಿ ಕಿಂ ನದದಾತಿ ಪುಂಸಃ, ಅವರ ದಾಸರ ದಾಸರಾಗೋದು ಕೂಡ ನಮ್ಮ ಕಲ್ಯಾಣಕ್ಕೆ ಕಾರಣ. ಇಂಥ ಯತಿವರದಿಂದ ಪೂಜಿತರಾದ ಗುರುಗಳು ಶ್ರೀಮದ್ ಆಚಾರ್ಯರು. ಇನ್ನೂ ಬಹಳ ಗಮನಿಸಬೇಕು, ಇನ್ನು ಸರಿಯಾಗಿ ಯೋಚನೆ ಮಾಡಿದರೆ ಮಧ್ವ ಸಿದ್ಧಾಂತ ಹಿರಿಮೆ ಗೊತ್ತಾಗ್ತದೆ. ಜಗತ್ತಿನ ಯಾವ ಮತಾಚಾರ್ಯರು ಕೂಡ ಅನಂತರದ ಪರಂಪರೆಗೆ ನೂರಕ್ಕೆ ನೂರರಷ್ಟು ಮಾನ್ಯರಾಗಲಿಲ್ಲ, ನೆನಪಿರಬೇಕು. ಬೇರೆಯವರಿಗೆ ಬೇಡ, ತಮ್ಮ ಪರಂಪರೆಯಲ್ಲಿ ನೂರಕ್ಕೆ ನೂರರಷ್ಟು ಯಾವ ಆಚಾರ್ಯರು ಮಾನ್ಯರಾಗಲಿಲ್ಲ. ವೆಸ್ಟರ್ನ್ ಫಿಲಾಸಫಿ ಹಾಗೆ ನಮ್ಮಲ್ಲೂ ಹಾಗೆ. ಸಾಕ್ರೆಟಿಸ್ ಭಾರಿ ಪ್ರಸಿದ್ಧರಾಗಿರತಕ್ಕಂತಹ ವೆಸ್ಟರ್ನ್ ಫಿಲಾಸಫರ್, ಆತನ ಶಿಷ್ಯ ಪ್ಲೇಟೋ, ಆತನ ಶಿಷ್ಯ ಅರಿಸ್ಟಾಟಲ್. ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಅವರು ಗುರು ಶಿಷ್ಯ ಪ್ರಶಿಷ್ಯರವರು. ಆಶ್ಚರ್ಯ ಏನು ಗೊತ್ತೇ ನಿಮಗೆ, ವೆಸ್ಟರ್ನ್ ಫಿಲಾಸಫಿ ಓದಬೇಕಾದ್ರೆ ಫಿಲಾಸಫಿ ಆಫ್ ಸಾಕ್ರೆಟಿಸೇ ಬೇರೆ ಚಾಪ್ಟರ್, ಫಿಲಾಸಫಿ ಆಫ್ ಪ್ಲೇಟೋನೇ ಬೇರೆ, ಫಿಲಾಸಫಿ ಅರಿಸ್ಟಾಟಲ್ನೇ ಬೇರೆ. ಆದರೆ ಗುರುಗಳು ಶಿಷ್ಯ ಅವರವರೇ ಒಪ್ಪಿಕೊಳ್ಳಿಲ್ಲ. ಆಶ್ಚರ್ಯ ಅಂತ ಕೇಳಿದರೆ ಗುರು ಗುರು ಅಷ್ಟೇ, ಶಿಷ್ಯ ಒಪ್ಪಿಕೊಳ್ಳಿಲ್ಲ ಅವರನ್ನು. ಪ್ರತ್ಯೇಕ ಪ್ರತ್ಯೇಕ ಓದಬೇಕ ಹೊರತು ಒಬ್ಬರೋದ್ರೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಬೇರೆ ಎಲ್ಲ ಮತದಲ್ಲೂ ಕೂಡ ಜೈನ ಮತದ ಎರಡು ದೊಡ್ಡ ಭಾಗ ಆಗಿಬಿಡುತ್ತೆ. ಶ್ವೇತಾಂಬರರು ದಿಗಂಬರರು ಅಂತ ಎರಡು ಗುಂಪಾಗಿಬಿಡುತ್ತೆ ಅದರೊಳಗೆ. ಈ ಬೌದ್ಧರೊಳಗೆ ಹೀನಾಯಾನ ಮಹಾಯಾನ ಅಂತ ಎರಡು ಭಾಗ ಆಗೋಯ್ತು. ಜೈನರೊಳಗೆ ಬೌದ್ಧರೊಳಗೆ ಎಲ್ಲರೊಳಗೂ ಕೂಡ ನ್ಯಾಯಿಕರು ಎರಡು ಗುಂಪಾದರು. ಈ ನ್ಯಾಯವಹಿಸಿ ನ್ಯಾಯ ಮತ ಅಂತ ವೈಶೇಷಿಕ ಮತ ಅಂತ ಬಂತು. ಈ ಸಾಂಖ್ಯರಲ್ಲಿ ಎರಡಾದರು ಮತ್ತೆ ಶ್ರೀಶ್ವರ ಸಾಯಿ ನಿರೀಶ್ವರ ಸಾಂಖ್ಯರು ಅಂತ. ಅದ್ವೈತದಲ್ಲಿ ಎರಡು ಭಾಗ ಆಯಿತು ಮತ್ತೆ ವಿವರಣ ಸ್ಕೂಲ್ ಭಾಮತಿ ಸ್ಕೂಲ್ ಅಂತ ಮತ್ತೊಂದು ಅಂತ. ಮೀಮಾಂಸಕರು ಮತ್ತೆ ಮೂರಾಗ್ಬಿಟ್ಟು ಮೂರ್ಗೆ ಹಾಕ್ತಾರೆ ಅವರು. ಭಾಭಾಕರರು, ಭಾಟ್ಟರು, ಮುರಾರಿ ಅಂತ ಮೂರಾಗಿಬಿಟ್ರು ಕೊನೆಗೆ. ಜಗತ್ತಲ್ಲಿ ಎಲ್ಲರೂ ಭಾಗ ಆದವರೇನೆ. ಇಡೀ ಸಿದ್ಧಾಂತದೊಳಗೆ ಮಧ್ವಾಚಾರ್ಯ ಹೇಳಿದ್ದನ್ನ ನೂರಕ್ಕೆ ನೂರರಷ್ಟು ಪರಂಪರೆ ಪೂರ್ತಿ ಒಪ್ಪಿದ್ದು ಅಂದ್ರೆ ನಮ್ಮ ದ್ವೈತ ಮತದಲ್ಲಿ ಮಾತ್ರ ಅಂತ ಅರ್ಥ ಮಾಡಿಕೊಂಡ್ರೆ ಎಲ್ಲೆಲ್ಲ ದಿಗ್ಲಾಸ ಒಪ್ಪಿ ನಿನ್ನಿಲ್ಲ. ಆಚಾರ್ಯ ಹೇಳಿದ್ದೇನೆ ಪದ್ಮನಾಭತೀರ್ಥ, ಅವರೇ ಜಯತೀರ್ಥರು, ಅವರು ಹೇಳಿದ್ದೇನೆ ವ್ಯಾಸರಾದರು, ವಾದಿರಾದರು, ರಘುತ್ತಮರು, ರಾಯರು, ದಾಸರುಗಳು, ಹರಿಕಥ ಏನೇ ಹೇಳಿ ಅದು ಚೂರು ಇರೋದಾದ ಸಿದ್ಧಾಂತ ಅಲ್ಲ. ನಮ್ಮಲ್ಲಿ ಮಠಭೇದ ಇದೆ, ಮತಭೇದ ಇಲ್ಲ, ನೆನಪಿರಬೇಕು. ಮಠಭೇದ ನಮ್ಮಲ್ಲಿದ್ದಷ್ಟು ಹೋಗಿ ಜಗತ್ತಲ್ಲಿ ಎಲ್ಲೆಲ್ಲೂ ಇಲ್ಲ ಆಗ್ತಿದೆ. ಆದರೆ ಮತದಲ್ಲಿ ಮಾತ್ರ ಒಂದು ಪೂರ್ತಿ ಹೊಂದಾಣಿಕೆ. ಯಾವ ಮಠದವರು ಹೇಳಿದರೂ ಕೂಡ ಒಂದೇ ಮಾತು ಹೇಳಬೇಕು ಅಂತ, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ನಿಮಗಿನ್ನೂ ಆಶ್ಚರ್ಯ ಆಗುತ್ತೆ, ಶಂಕರಾಚಾರ್ಯರ ಭಾಷ್ಯಕ್ಕೆ ಭಾಮತಿಯಲ್ಲಿ ಅವರು ಸಾಕು ಭಾರಿ ಅತ್ಯಂತ ಶ್ರೇಷ್ಠ ಕಾಮೆಂಟ್ರಿ ಅವರ ಪಾಲಿಗೆ ಅದೇನೆ. ಅದರವರು ಹೇಳಿದ ಕೆಲವು ಕಡೆ ಬರೀತಾರವರು, ಇಲ್ಲಿ ಇವರು ಹೇಳಿದ್ದು ಸರಿಯಲ್ಲ, ನೆನಪಿರಬೇಕು. ಇಲ್ಲಿ ಇವರು ಹೇಳಿದ್ದು ಸರಿಯಲ್ಲ, ಹೀಗೆ ಹೇಳಬೇಕಾಗಿತ್ತು ಅಂತ ಬರೀತಾರೆ. ಜಸ್ಟ್ ಇಮ್ಯಾಜಿನ್, ಅವರು ಮೋಸ್ಟ್ ಅಥೆಂಟಿಕ್ ವರ್ಕ್ ಅಂತ ತಿಳ್ಕೊಂಡಿದ್ರೆ ಅವರು ಕಾಮೆಂಟ್ ಮಾಡ್ತಾರೆ ಇದು ಹೀಗಿರಬಾರ್ದಾಗಿತ್ತು ಅಂತ ಹೇಳ್ತಾರೆ. ಆಗಿತ್ತಲ್ಲ, ನಮ್ಮಲ್ಲಿ ಆ ಪದ್ಧತಿ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇತ್ತು. ಇಡೀ ಪರಂಪರೆಯಲ್ಲಿ ಸರ್ವಮಾನ್ಯವಾದಂತಹ ಗುರುಗಳು ಶ್ರೀ ಮಧ್ವಾಚಾರ್ಯರಾದ್ರಿಂದ ಯತಿವರ ಮಹಿತ. ಇವರೆಲ್ಲ ಎ ಬಿ ಸಿ ಡಿಗಳೆಲ್ಲ ಮತ್ತೆ ಯತಿವರರು, ದೊಡ್ಡ ದೊಡ್ಡ ಜ್ಞಾನಿಗಳು, ಒಬ್ಬೊಬ್ಬರು ಲೋಕೋದ್ಧರಣ ಕ್ಷಮರು ಅಂತ ಮಹಾನುಭಾವರೆಲ್ಲ ಆಚಾರ ಸಿದ್ಧಾಂತವನ್ನು ಸಂಪೂರ್ಣ ಒಪ್ಪಿಕೊಂಡಿದ್ದಾರೆ. ಇನ್ನು ಯಾರು ಗಮನಿಸಿದಿಲ್ಲ ಜನಗಳು, ಅದೇ ನಮ್ಮಲ್ಲಿ ಆಗಿರೋ ದೊಡ್ಡ ತೊಂದರೆಗಳು. ಅಂದರೆ ನಮ್ಮ ಸಿದ್ಧಾಂತದ ಏಕತೆ ಇದೆಯಲ್ಲ, ಆಚಾರ್ಯರು ಹೇಳುತ್ತಾರೆ ನಮ್ಮ ಸಿದ್ಧಾಂತದ ಏಕತೆ ಇವತ್ತು ನಿನ್ನೆಯದಲ್ಲ, ಅದರ ಸ್ವರೂಪನೇ ಹಾಗೆ ಅಂತ ಹೇಳುತ್ತಾರೆ. ಏನು ರಾಮಾಯಣ ಹೇಳುತ್ತೋ ಮಹಾಭಾರತ ಅದನ್ನೇ ಹೇಳುತ್ತೆ, ಅದೇ ವೇದ ಹೇಳಬೇಕು, ಅದನ್ನೇ ಪುರಾಣ ಹೇಳಬೇಕು, ಯಾಕೆ ಉಪಪುರಾಣ ಹೇಳಬೇಕು, ಸ್ಮೃತಿಗಳು ಹೇಳಬೇಕು, ಎಲ್ಲೂ ವಿರೋಧಗಳಿಲ್ಲ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರ ವಚನೈ ನಿರ್ಣೀಯತೆ ಸಹೃದಯ ಹರಿಣಾ ಸದೈವ. ಯಾವ ಗ್ರಂಥ ತಗೊಳ್ಳಿ, ಯಾವ ಶಾಸ್ತ್ರ ತಗೊಳ್ಳಿ, ಅದರಲ್ಲಿ ಸಂಪೂರ್ಣ ಹೊಂದಾಣಿಕೆ ಇದೆ. ಓಂ ತತ್ತು ಸಮನ್ವಯಾತ್ ಓಂ, ವೇದವ್ಯಾಸರ ಮಾತನ್ನ ಪೂರ್ಣ ವಿವರಿಸಿದರು ಶ್ರೀಮದ್ ಆಚಾರ್ಯ. ಇದನ್ನು ಅರ್ಥ ಮಾಡಿಕೊಂಡ್ರೆ ಯತಿವರ ಬಹಿತ ಭೂಮಿಭೂಷಾಮಣಿರ್ಮೆ. ಆಚಾರ್ಯರು ಯಾರು ಗೊತ್ತಾ, ಭೂಮಿಭೂಷಾಮಣಿಗಳು. ಅವರು ವಿಶ್ವಕ್ಕೆ ಅಲಂಕಾರ ಕೊಟ್ಟವರು ಅಂತ ಹೇಳಿದ್ದಾರೆ. ಭೂಮಿಗೆ ಅಲಂಕಾರ ಕೊಟ್ಟವರು ಮಧ್ವಾಚಾರ್ಯರು. ಹೊತ್ತು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ, ಭೂಮಿಗೆ ಅಲಂಕಾರ ಕೊಟ್ಟ ಗುರುಗಳು ಶ್ರೀಮದ್ ಆಚಾರ್ಯರು. ಅದಕ್ಕೆ ಮಧ್ವಯುಗದಲ್ಲಿ ಹೇಳ್ತಾರೆ ಆಚಾರ್ಯರು, ಯಾವ ಸ್ಥಳಕ್ಕೆ ಹೋಗಲಿ ಜನ ಕಿಕ್ಕಿರುಗು ಸೇರ್ತಾ ಇದ್ರಂತೆ. ಅದು ಇಮ್ಯಾಜಿನ್ ಮಾಡುತ್ತಾ ಇದ್ದಾರೆ, ನೂಕು ನೂಗಲು ಭಯಂಕರ ನೂಕು ನೂಗಲಾಗ್ತಿತ್ತಂತೆ ಹೇಳಿದೆ. ಅದಕ್ಕೆ ಅಂದ್ರೆ ಅಷ್ಟು ಚೆನ್ನಾಗಿದ್ದರು ಆಚಾರ್ಯರು. ಸುಸ್ಮಿತೆಂದು ಮರವಿಂದ ಲೋಚನಂ ಸ್ವರ್ಣವರ್ಣ ಮತಿ ಭದ್ರ ಭಾಷಣಂ ವೀತಭೂಷಮಿ ವಿಶ್ವಭೂಷಣಂ ತಂದಿದೃಕ್ಷುರಲ ವಾಪತಜ್ಜನ. ಎತ್ತುಗಡಿ ಏನು ಅಲಂಕಾರ ಮಾಡ್ಕೊಂಡಿರ್ತಾರೆ, ಏನು ಅದಕ್ಕೆ ಕೈಯಲ್ಲಿ ಉಂಗ್ರ ಇಲ್ಲ, ಗಿರೀಟ್ ಯಾವ್ಯಾವುದೂ ಇಲ್ಲ. ಭದ್ರಾಚಾರ್ಯ ಅಂದ್ರೆ 100% ಪರಮಹಂಸರು. ಹಾಗೆ ಕುತ್ಕೊಂಡ್ರೆ, ಸುಮ್ಮನೆ ಕುತ್ಕೊಂಡ್ರೆ ಸಾಕವರು, ಜಗತ್ತು ಅಲಂಕಾರವಾಗಿ ಕಾಣ್ತಿದ್ರು. ವೀತ ಭೂಷಮಿ ವಿಶ್ವಭೂಷಣಂ, ಅದು ಮಗನ ಮಾತು ತಂದೆಯ ಮಾತಿದ್ರು. ಭುವನ ಭೂಷಾಮಣಿರ್ಮೆ, ಭೂಮಿಗೆ ಭೂಷೆಯನ್ನು ಕೊಟ್ಟವರು ಅವರು. ಇನ್ನೂ ಸ್ವಾರಸ್ಯ ಇದೆ, ಭುವನ ಶಬ್ದಕ್ಕೆ ಒಂದರ್ಥ, ಇಡೀ ಲೋಕ ಮೂರು ಲೋಕಗಳು ಅದಕ್ಕೆಲ್ಲ ಅಲಂಕಾರಪ್ರಾಯರು ವಾಯುದೇವರು. ಭೂಲೋಕಕ್ಕಲ್ಲ, ಎಲ್ಲ ಲೋಕಗಳು ವಾಯುದೇವರ ಅಲಂಕಾರಪ್ರಾಯರು. ಯಾಕೆಂದ್ರೆ ವಾಯುದೇವರಾದ್ದರಿಂದ ಎಲ್ಲಾ ಲೋಕದಲ್ಲೂ ವಾಯುದೇವರು ಇರಬೇಕು, ಜನ ಬದುಕಲಿಕ್ಕೆ ಆಗೋದಿಲ್ಲ. ಅಂತ ವಾಯುದೇವರು ಎಲ್ಲದಕ್ಕೂ ಭೂಷಕರಾಗಿದ್ದಾರೆ. ಇನ್ನು ಭುವನ ಅಂದರೆ ಸಾಧನ ಶರೀರ, ಸಾಧನ ಶರೀರ. ನಮ್ಮ ಸಾಧನ ಶರೀರಕ್ಕೆ ಯಾರು ಭೂಷಣ ಯೋಚನೆ ಮಾಡಿ, ನಮ್ಮ ಸಾಧನ ಶರೀರಕ್ಕೆ ಯಾರು ಭೂಷಣ? ಕಣ್ಣು ಕಿವಿ ಎಲ್ಲ ಭೂಷಣನೇ, ಆದರೆ ಪ್ರಾಣ ಹೋಗ್ಬಿಟ್ರೆ ಕತೆ ಬೋಧವಾಗುತ್ತೆ. ಅಲ್ಲಿಗೆ ಡೆಡ್ ಬಾಡಿ ಅಷ್ಟೇ, ಬಾಡಿ ಇದೇರು ಹೆಜಿತು ಪೆಣನೆಂದು ಹೇಳುವರು ಬುಧ ಜನ. ಅದಕ್ಕೆ ಹೇಳ್ತಾರೆ ತುಂಬಾ ಅಲಂಕಾರ ಮಾಡಿರ್ತಾರೆ, ಪ್ರಾಣ ಇಲ್ಲ, ಶವಕ್ಕೆ ಶೃಂಗಾರ ಮಾಡಿದಾಗೆ ಅಂತ ಹೇಳಿರ್ತಾರೆ. ವಾಯುದೇವರು ಇಲ್ಲದ ಹೋಗ್ಬಿಟ್ರೆ ಶೃಂಗಾರದ ಹೆಸರಿಲ್ಲ. ಅದೇ ಭಾರಿ ಏನೂ ಇಲ್ಲ ಅಲಂಕಾರ, ಪ್ರಾಣ ಇದೆ, ಅದು ಜೀವ ಕಡೆ ಬರುತ್ತೆ ಅಂತ ಹೇಳ್ತಾರೆ. ಜೀವ ಕಡೆ ದೇಹ ಕೊಡೋ ಗುರುಗಳು ಅಂದ್ರೆ ವಾಯುದೇವರು. ಇನ್ನು ಅರ್ಥ ಮಾಡಿಕೊಟ್ರೆ ಭುವನ ಭೂಷಾಮಣಗಳು ಮಧ್ವಾಚಾರ್ಯರು. ವಾಯುದೇವರಿಂದ ನಮ್ಮ ದೇಹಕ್ಕೆ ಕಾಂತಿ ಬಂದಿದೆ. ಜೀವನಿಂದ ದೇಹಕ್ಕೆ ಕಾಂತಿ ಅಲ್ಲ, ವಾಯುದೇವರಿಂದ ದೇಹಕ್ಕೆ ಕಾಂತಿ. ಕುರುಡ ಕುಂಟ ಏನೇ ಆಗಿರಲಿ ಅವನು ಬದುಕಿದ್ದಾನೆ ಅಂದ್ರೆ ಅದು ವರ್ಚಸ್ಸೇ ಬೇರೆ. ಏನು ಅಲಂಕಾರ ಬೇಡ, ಬದುಕಿ ಜೀವನ ಪ್ರಾಣನೇ ಒಂದು ಅಲಂಕಾರ. ಆ ಪ್ರಾಣ ಒಂದಿಲ್ಲದ ಹೋದ್ರೆ ಎಷ್ಟು ಅಲಂಕಾರ ಮಾಡಿದರೂ ಕೂಡ ಅದು ಶವದ ಶೃಂಗಾರನೇ ಹೊರತು ಜೀವದ ಶೃಂಗಾರ ಅಲ್ಲ. ಇದನ್ನ ಅರ್ಥ ಮಾಡಿಕೊಂಡಾಗ ಆಚಾರ್ಯರಿಂದ ನಮಗೆ ಗೊತ್ತು, ವರ್ಚಸ್ಸು ಬಂದಿದೆ ತಿಳ್ಕೋಬೇಕು. ಆಚಾರ್ಯರಿಂದ ವರ್ಚಸ್ಸು ಬಂದಿದೆ. ಎಲ್ಲಿ ವಾಯುದೇವರ ಸನ್ನಿಧಾನ ಇರ್ತದೋ ಅಲ್ಲಿ ಬರಬೇಕು. ಇನ್ನೂ ಸ್ವಾರಸ್ಯ ನಿಮಗೆ, ಗಣೇಶರ ಪೂಜೆ ಮಾಡ್ತೀರಿ, ಗೌರಿ ಪೂಜೆ ಮಾಡ್ತೀರಿ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀರಿ, ಆ ಪ್ರತಿಷ್ಠಾಪನೆ ಮಾಡ್ತೀರಿ, ಪ್ರಾಣ ಪ್ರತಿಷ್ಠಾ ಅಂತ ಮಾಡಬೇಕು. ಬದಲದಕ್ಕೆ ಇಲ್ಲಿ ಕಲಸಗಿಲಿಸಗಳು ಜಡಪದಾರ್ಥಗಳು ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಆಗಲೇ ಪೂಜೆ ಶುರು. ಪ್ರಾಣದವರು ಎಂಟರ್ ಆಗದೆ ಹೋದರೆ ಯಾರಿಗೂ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಆದ್ದರಿಂದ ಭಾರತೀಯರವಳ ಮುಖ್ಯ ಪ್ರಾಣ ಅಂತರ್ಗತ ಪ್ರಾಣ ವಿಷ್ಣು ಇಬ್ಬರನ್ನು ಬಿಟ್ಟು ಏನು ಪೂಜೆ ಮಾಡಲಿಕ್ಕೂ ಬರೋದಿಲ್ಲ. ಯೋಚನೆ ಮಾಡಿ, ಯಾವುದೇ ಮತದ ಪುರೋಹಿತ ಬೇಕಾದ್ರೂ ಮಾಡಿಸ್ತಾರೆ. ಅವತ್ತು ಪುರೋಹಿತ ವೇದ ಬಲ್ಲವನು ಅಂತ ಮಾಡಿಸಿದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡದೇನೆ ಯಾವುದೇವ್ರು ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ವಾಯುದೇವರು ಪ್ರವೇಶ ಮಾಡಬೇಕು ಅಲ್ಲಿಗೆ. ಆಗಲೇ ಗಣೇಶಾದಿಗಳೆಲ್ಲ ಪೂಜ್ಯರಾಗ್ತಾರೆ, ಪೂಜ್ಯರಾಗ ಸಾಧ್ಯತೆನೇ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಬೇಕು. ಭೂಮಿ ಭೂಷಾ ಮಣಿರ್ಮೇ ಅಂತ ಸಾಕ್ಷಾತ್ ವಾಯುದೇವರು ಮೇ ನನಗೆ ಸುಮತಿ ಮೆಹವಿದ ಧ್ಯಾ ಸುಮತಿಯನ್ನು ಕೊಡಲಿ. ಯಾವಾಗ ಕೊಡಬೇಕು ಅಂತ ಪ್ರಶ್ನೆ. ಇಹ ಅಂತ ಹೇಳ್ತಾರೆ, ಇಹ ಸುಮತಿ ಮೆಹವಿದ ಧ್ಯಾ. ಇಹ ಅಂದ್ರೆ ಏನರ್ಥ? ಈಗ ಅಂದ್ರೆ ಇಲ್ಲಿ ಕೊಡ್ಲಿ ಅಂತ. ಇಲ್ಲಿ ಕೊಡ್ಲಿ, ಇಲ್ಲಿ ಕೊಡ್ಲಿ. ಯಾವಾಗಲೂ ಕೊಟ್ಟರೆ ಉಪಯೋಗ ಇಲ್ಲ, ಇಲ್ಲಿ ಕೊಡ್ಬೇಕು. ಎಕ್ಸಾಮ್ ಫೀಸ್ ಎಕ್ಸಾಮ್ ಅಂದ್ರೆ ಕೊಟ್ಟು ಏನು ಉಪಯೋಗ? ಎಕ್ಸಾಮ್ ಹುಡುಗಿ ಕೇಳಕ್ ಬಂದ ಆಯ್ತು ಪರೀಕ್ಷೆ ಅಂತ ಕೊಡ್ತೀರಿ ಅಂತ ಹೇಳಿದ, ಮತ್ತೆ ಬರ್ತಾನೆ ಸಾಯಲಿಕ್ಕೆ ಬರೋದಿಲ್ಲ. ಆ ಕಾಲಕ್ಕೆ ಕೊಡ್ಬೇಕದ. ಇಹ ಶಬ್ದಕ್ಕೆ ಭಗವದ್ಗೀತೆಯಲ್ಲಿ ಬರ್ತದೆ ಅರ್ಥ. ಶಕ್ನೋತ್ ಇಹೈವ ಯಸ್ಸೋಹು ಪ್ರಾಕ್ಷರೀರ ವಿಮೋಕ್ಷಣ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಹಾಸ ಸುಖೀನರಹ. ಭಗವದ್ಗೀತೆಯ ವಾಕ್ಯ ಅದು. ಶಕ್ನೋತಿ ಇಹೈವ ಯಸ್ಸೋಹು ಕಾಮಕ್ರೋಧಗಳಿಂದ ಬರತಕ್ಕಂತ ಒತ್ತಡ ಇದೆಯಲ್ಲ, ಅದನ್ನು ನಾವು ಗೆಲ್ಲಬೇಕು. ಯಾವಾಗಲೂ ಗೆಲ್ಲಬೇಕು ಅಲ್ಲ. ಅನಸ್ತೀಶಾ ತಗೊಂಡು ಗೆದ್ದು ಬಿಟ್ರೆ ಅದಲ್ಲ, ಈ ಕೋಮಕವಾಗಿ ಗೆದ್ದರೆ ಅಲ್ಲ. ಎಚ್ಚರ ಇರಬೇಕು ಅವಾಗ ಗೆಲ್ಲಬೇಕು. ಎಚ್ಚರ ಇರಬೇಕು ಕಾಮ ಗೆಲ್ಲಬೇಕು, ಎಚ್ಚರ ಇರಬೇಕು ಕ್ರೋಧ ಗೆಲ್ಲಬೇಕು. ಜನ ಹಾಗಲ್ಲ, ಕುಡಿದು ಬಿಡ್ತಾರೆ ಕಾಮ, ಭಾರಿ ಡಿಸಪಾಯಿಂಟ್ ಆಗ್ತಾರೆ, ಕುಡಿದು ಬಿಡ್ತಾರೆ. ಗೆಲ್ಲೋದಿಲ್ಲ, ಈ ಫರ್ಗೆಟ್ಸ್ ಅಂತ ಹೇಳಬೇಕು. ಓವರ್ಕಮ್ ಮಾಡೋದೇ, ಫರ್ಗೆಟ್ ಮಾಡೋದೇ. ಮತ್ತು ಆಧುನಿಕ ಸಲಕರಣೆಗಳೆಲ್ಲ ನಮ್ಮನ್ನ ದುಃಖಗಳನ್ನು ಓವರ್ಕಮ್ ಮಾಡೋದನ್ನು ಹೇಳ್ಕೊಡೋದಿಲ್ಲ, ಸಪ್ರೆಸ್ ಮಾಡೋದನ್ನು ಹೇಳ್ಕೊಡುತ್ತಷ್ಟೇ. ಸಪ್ರೆಸ್ ಆದ ದುಃಖ ಅದೇ ಜಾಸ್ತಿ ಎದ್ದುಬಿಟ್ಟಾಗ್ತದೆ ಹೊರತು ನೀರು ನಿಲ್ಲಿಸಿಬಿಡಿ, ಒಟ್ಟಿಗೆ ಚಿಮ್ಕೊಂಡ್ಬಿಡುತ್ತೆ ಆ ಥರ. ಕೊನೆಗೆ ಅವನು ಆಚರಣೆ ಆಗೋಗ್ಬಿಡ್ತಾನೆ, ಉಪಯೋಗಕ್ಕೆ ಬರೋದಿಲ್ಲ. ಮತ್ತು ಕ್ಯೂರ್ ಮಾಡಬೇಕಾದ್ರೆ ಆ ದೃಷ್ಟಿಯಲ್ಲಿ ಕಾಮಕ್ರೋಧಗಳನ್ನು ಗೆಲ್ಲಬೇಕು ಅಂದರೆ ಎಚ್ಚರ ಇದ್ದು ಗೆಲ್ಲಬೇಕು. ಶಕ್ನೋತ್ ಇಹೈವ ಯಸ್ಸೋರಂ ಪ್ರಾಕ್ ಶರೀರ ವಿಮೋಕ್ಷಣ. ದೇಹ ಹೋಗದ ಮುನ್ನ ಸಾಧನೆ ಮಾಡಬೇಕು. ಪರೀಕ್ಷೆಯ ವಿದ್ಯಾರ್ಥಿ ಪೇಪರ್ ಕೊಡೋದಕ್ಕಿಂತ ಮುಂಚೆ ಬರೀಬೇಕು. ಪೇಪರ್ ಕೊಟ್ಟ ಮೇಲೆ ಮತ್ತೆ ಕೇಳಿದ್ರೆ ಚಪ್ಟ ಬರೀಬಾ ಅಂತಾರೆ, ಏನು ಉಪಯೋಗಿಲ್ಲ. ಪೇಪರ್ ಕೊಟ್ಟಾಯ್ತು ಅಂದ್ರೆ ಕತೆ ಮುಗೀತವನಿ. ಪೇಪರ್ ಕೊಡೋದು ಹೇಗೋ ದೇಹ ಬಿಡೋದು ಹಾಗೆ. ಪೇಪರ್ ಕೊಟ್ಟ ಮೇಲೆ ಬರಲಿಕ್ಕೆ ಹೇಗೆ ಬರೋದಿಲ್ವೋ, ಆನ್ಸರ್ ಪೇಪರ್ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಹೇಗೆ ಬರಲಿಕ್ಕೆ ಬರೋದಿಲ್ವೋ, ದೇಹ ಬಿಟ್ಟ ಮೇಲೆ ಏನು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸಾಧನ ಶರೀರ ಅಂತ ಇದಕ್ಕೆ ಹೆಸರು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ವೇದ ವಾದೋದಿತ ಜಗನ್ನಾಥ ವಿಠಲನ ಪಾದ ಭಜನೆಯನ್ನಿತ್ತು ಮೋದ ಕೊಡು ಸತತ. ಅಪಭೃತ್ಯು ಪರಿಹರಿಸೋ ಅನಿಲ ದೇವ ಕೃಪಣವತ್ಸಲನೆ ನಾಕಾಣೆ ನಿನ್ನುಡಿದು ಸಾಕುವವರ. ಜಗನ್ನಾಥದಾಸರು ಹರಿಕಥಾಮೃತ ಸಾರ ಬರೆದವರು ಹೇಳುತ್ತಾರೆ, ಸಾಧನ ಸೇರಿದರೆ ಸಾಧನೆ ಆಗಬೇಕು. ವ್ಯಾಸರಾದರು ಹೇಳುತ್ತಾರೆ, ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ಕೋಟೆ ಬಾಗಿಲು ಹಾಕಿದ್ರು ಯಾವಾಗ? ಶತ್ರು ಒಳಗೆ ಬಂದ್ರೆ ಅವ್ರು ಬಾಗಿಲು ಹಾಕಿದ್ರು. ಏನು ಉಪಯೋಗ ಅದಕ್ಕೀಗ? ಒಳಗೆ ಬಂದ್ರೆ ಬಾಗಿಲು ಹಾಕಬಾರದು, ಒಳಗೆ ಬರೋದಕ್ಕಿಂತ ಮುಂಚೆ ಬಾಗಿಲು ಹಾಕಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಸಾಧನೆ ಎಲ್ಲ ಕೂಡ ಸತ್ತ ಮೇಲೆ ಸಾಧನೆ ಅಲ್ಲ, ಬದುಕಿರಬೇಕಾದ ಸಾಧನೆ ಆಗಬೇಕು. ಅಲ್ಲಿ ಇಹ ಶಬ್ದಕ್ಕೆ ಆಚಾರ್ಯ ಭಾಷ್ಯ ಬರೀತಾರೆ, ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ. ಇಹ ಅಂದ್ರೆ ಏನು? ಶಕ್ನೋತ್ ಇಹೈವ ಯಸ್ಸೋರುಂ ಅಂತಿದೆಯಲ್ಲ, ಇಹ ಶಬ್ದಕ್ಕೆ ಅರ್ಥ ಏನು? ಉಳಿದ ಯಾರು ಬರೋದಿಲ್ಲ, ಆಚಾರ್ಯ ಬರೀತಾರೆ. ಇಹ ಅಂದ್ರೆ ಸುಖ ದುಃಖಗಳನ್ನು ಕಾಮಕ್ರೋಧೋದ್ಭವ ವೇಗವನ್ನು ತಡ್ಕೊಳ್ಳೋದಕ್ಕೆ. ಯಥ ಇಹ ಮಾನುಷ ಶರೀರೇ ಸುಶಕಂ ತಥಾ ನ ಅನ್ಯತ್ರ. ಮನುಷ್ಯ ದೇಹದೊಳಗೆ ಯಾವ ರೀತಿ ಸಾಧ್ಯತೆ ಇದೆಯೋ ಅಂತ ಸಾಧನೆ ಬೇರೆ ಜನ್ಮಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇಹ ಅಂತ ಅದಕ್ಕೆ ಮನುಷ್ಯ ಜನ್ಮದ ಸಾಧನೆ ಬಂತು. ಬೇರೆ ಪ್ರಾಣಿಗಳಾಗಿದ್ದಾರೂ ಪ್ರಯೋಜನ ಇಲ್ಲ, ಮನುಷ್ಯನಾಗಿರ್ಬೇಕಾವ ಸಾಧನೆ ಮಾಡ್ಲಿಕ್ಕೆ ಬರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ನಾವೆಲ್ಲ ನಾಳೆ ನಾಡಿದ್ದು ಅಂತೇವೆ, ತಪ್ಪದು. ಇವತ್ತು ನಮಗೆ ಏನಿಲ್ಲ ಅಂತ ಕೊಡಬೇಕಾಗಿಲ್ಲ, ದೇಹ ಇದೆಯಲ್ಲ ಸಾಕಲ್ಲ, ಇನ್ನೇನು ಬೇಕು ಅಂತ ಹೇಳಿದ್ದಾರೆ. ವಿದ್ಯಾರ್ಥಿ ಏನಿರಬೇಕು, ಆನ್ಸರ್ ಪೇಪರ್ ಇರಬೇಕಷ್ಟೇನೆ, ಇನ್ನೇನಕ್ಕೆ ಹೊರಕಳಿಸ್ತಾರೆ. ಮತ್ತೆ ಅವಂದಿರಬೇಕಷ್ಟೇ, ಅವರಿಗೆ ಆನ್ಸರ್ ಪೇಪರ್ ಒಂದಿತ್ತು ಅಂದ್ರೆ ಪಡ 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 ಬರಿತಾ ಹೋಗ್ತಾರೆ. ಶೀಟ್ ಮುಗಿದಷ್ಟ ಸಾರ್ ಕೊಡಿ ಅಂತ ಕೇಳುತ್ತಾರೆ, ಅದು ಕೊಡೋದಿಲ್ಲ ಅಂತ ಹೇಳೋಗಿಲ್ಲ ಅವರು, ಕೊಡ್ತಾರೆ. ಆ ಮುಗಿದ್ರೆ ಕೊಡ್ತಿರ್ತಾನೆ. ಆ ಥರ ಹೇಗೋ ಇವತ್ತು ನಮಗೆ ಏನು ಬೇಕಾಗಿಲ್ಲ, ನಮ್ಮ ದೇಹ ಇದೆಯಲ್ಲ ಎಷ್ಟು ಬೆಲೆ ಬಾಳದು ಗೊತ್ತಾ ಅದು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಅದಕ್ಕಿಂತ ಆಸ್ತಿ ಏನು ಬೇಕಾಗಿದೆ ಅಂತ ಹೇಳ್ತಾರೆ. ದೇಹಕ್ಕಿಂತ ದೊಡ್ಡ ಆಸ್ತಿ ಇಲ್ಲ, ಅದರಿಂದ ಸಾಧನೆ ಮಾಡಬೇಕು. ಅದಕ್ಕೆ ಇಹ ಅಯಮಿಹ ಸುಮತಿಂ ವಾಯುದೇವೋ ವಿರಧ್ಯಾತ್, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. ಅದನ್ನೇ ದಾಸ, ನರಜನ್ಮ ಬಂದಿದೆ ನಾಲಿಗೆ ಇದೆ ಎರಡು ಸೇರಿದೆ. ಈಗ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಅಂದ್ರೆ ಒಂದೇ, ಇಹ ಅಂದ್ರೆ ಒಂದೇ. ವಾದಿರಾಜರು ಬರೀತಾರೆ, ಶೈಶವ ಕೌಭಾರದಲ್ಲಿ ಅಜ್ಞಾನದಿಂದ, ಕೆಲ ಹೊತ್ತು ಚದುರಂಗ ಪಗಡೆ ಆಟಗಳಿಂದ, ಕೆಲವತ್ತು ಹಸಿವೆ ನಿದ್ರೆಗಳಿಂದ ನಮ್ಮ ದೇಹ ಹೇಗೆ ಹಾಳು ಮಾಡ್ತೇವೆ ಅಂತ ಹೇಳ್ತಾರೆ. ಹರಿ ನಿನ್ನ ನೆನೆಯಲ್ಲಿ ಹರಿಯದೆ ವ್ಯರ್ಥ ಹೋಯಿತು ಕಾಲ ಅಂತ ತಿಳಿಸ್ತಾರೆ. ಇನ್ನು ಬೇರೆ ಜನ್ಮಗಳು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಪುರಂದ್ರದಾಸರು ಹೇಳ್ತಾರೆ, ಹರಿ ಹರಿಣನಾಗಿ ಜನಿಸಿದಂದು ಹರಿ ಶರಣು ಎಂದೆನಲುಂಟೆ, ಕ್ರಿಮಿಕೀಟವಾಗಿ ಜನಿಸಿದಂದು ಹರಿ ಶರಣು ಎಂದೆನಲುಂಟೆ. ಹರಿ ಹರಿಣ, ಹರಿ ಸಿಂಹ ಅಥವಾ ಕುದುರೆ ಏನು ಬೇಕಾದಾಗಬಹುದು, ಹರಿಣ ಜಿಂಕೆ ಅವೆಲ್ಲ ಜನ್ಮ ಬಂದಾಗ ಹರಿ ಶರಣು ಅನ್ನಕ್ಕಾಗುತ್ತಾ? ದ್ವಾದಶೋತ್ರ ಹೇಳಕ್ಕೆ ಬರುತ್ತೆ ನಿಮಗಾಗ, ಪಾಯಸ್ಥಿತಿ ಹೇಳೋದಕ್ಕೆ ಬರುತ್ತಾ? ಹರಿರೇವ ಪರ ಹೇಳೋದಕ್ಕೆ ಬರೋದಿಲ್ಲ. ಕ್ರಿಮಿಕೀಟವಾಗಿ ಜನಿಸಿದಂದು ಹರಿಶರಣು ಎಂದೆನಲುಂಟೆ. ಬರೀತೀಯ ಮಾನವ, ಮನುಷ್ಯ ದೊಡ್ಡ ಸಾಧನೆ ಮಾಡಲು ಸಾಧ್ಯ ಮನುಷ್ಯ ಜನ್ಮ ಬಂದಾಗ ಮಾತ್ರ. ಅದು ಅರ್ಥವಾದರೆ ಇಹ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್, ಅಧ್ಯಾತ್ಮ ಜ್ಞಾನ ನೇತ ಯತಿವರ ಬಹಿತ ಭೂಮಿಭೂಷ ಮಣಿರ್ಮೇ. ಇದವರು ಮಾಡಿದ ಸ್ತೋತ್ರ. ಮುಂದೆ ವಾಯುದೇವರನ್ನ ಮತ್ತೆ ಕೊಂಡಾಡ್ತಾರೆ. ಸಂಸಾರೋತ್ತಾಪ ನಿತ್ಯೋಪಶಮದ ಸದಯ ಸ್ನೇಹ ಸಾಂಬುಪೂರ ಪ್ರೋದ್ಯದ್ ವಿದ್ಯಾರ ಮಧ್ಯ ದ್ಯುತಿಮಣಿ ಕಿರಣ ಶ್ರೇಣಿ ಸಂಪೂರಿತಾಶಃ. ಈ ಮಾತಿನಲ್ಲಿ ಸಂಸಾರ ಉತ್ತಾಪ ನಿತ್ಯೋಪಶಮದ ಸದಯ ಸ್ನೇಹ ಆಸಾಂಬುಪೂರ ಪ್ರೋದ್ಯದ್ ವಿದ್ಯಾರವದ್ಯ ದ್ಯುತಿಮಣಿ ಕಿರಣ ಶ್ರೇಣಿ ಸಂಪೂರಿತಾಶಃ ಶ್ರೀವತ್ಸಾಂಕಾತಿ ವಾಸೋಚಿತ ತರಸರಣ ಶ್ರೀಮದ್ ಆನಂದ ತೀರ್ಥ ಕ್ಷೀರಾಂಬೋಧಿ ವಿಭಿಂಧ್ಯಾ ಭವದನಭಿಮತಂ ಭೂರಿಮೇ ಭೂತಿಹೇತು. ಆಚಾರ್ಯರು ಕ್ಷೀರ ಸಮುದ್ರ ಅಂತ ಹೇಳಿದ್ದಾರೆ, ನೆನ್ಪಿಟ್ಕೊಂಡಿರು. ಮಂಚಾಚಾರ್ಯರು ಕ್ಷೀರ ಸಮುದ್ರ, ಕ್ಷೀರ ಸಮುದ್ರಕ್ಕೂ ಮಧ್ವಾಚಾರ್ಯ ಏನು ಸಂಬಂಧ ಅಂತ ಪ್ರಶ್ನೆ ಬಂತ. ಈಗ ಚಂದ್ರನಂತೆ ಮುಖ ಅಂದ್ಬಿಡ್ತಾರೆ, ಒಂದು ಸಿಮಿಲಾರಿಟಿ ಬೇಕಲ್ಲ, ಏನಾರು ಒಂದು ಕಾಂತಿ ಇರುತ್ತೆ, ಕಾಂತಿ ಸರಿ ಹೋಯ್ತು. ಆಚಾರ್ಯ ಕ್ಷೀರದ ಏನು ಸಂಬಂಧ ಇದೆ ಹೇಳ್ತಾರೆ. ಕ್ಷೀರ ಸಮುದ್ರ ಏನೇನು ಮಾಡುತ್ತೆ ಅದನ್ನೆಲ್ಲ ಮಧ್ವಾಚಾರ್ಯ ಮಾಡ್ತಾರೆ ನೋಡಿ ಅಂತ ಹೇಳ್ತಾರೆ. ಕ್ಷೀರ ಸಮುದ್ರ ತಾಪವನ್ನು ಪರಿಹಾರ ಮಾಡುತ್ತೆ, ಕ್ಷೀರ ಸಮುದ್ರ ತಾಪವನ್ನು ಪರಿಹಾರ ಮಾಡುತ್ತೆ. ಅದಕ್ಕೆ ವರ್ಗಾರ ತಮಾಷೆ ಮಾಡಿದ್ ಮೊನ್ನೆ ನೋಡಿದ್ದೇವರು ಕೂಡ ಶ್ರೀದೊಳಗೆ. ಯಾಕೆ ಭಗವಂತ ನಾರಾಯಣ ಕ್ಷೀರ ಸಮುದ್ರದಲ್ಲಿ ಇದ್ದಾನೆ ಅಂದ್ರೆ, ಈ ಕಂಡಾಬಿಟ್ಟು ಬೇಸಿಗೆಗೆ ಭಯ ಹೋಗ್ಬಿಟ್ಟಿದ್ದಾರೆ ಭಗವಂತ. ಬೇಸಿಗೆ ತಟ್ಟಿಕೊಳ್ಳಕ್ಕೆ ನೀರಿನ ಮಧ್ಯೆ ಎದ್ದುಬಿಟ್ರೆ ಕೂರಾಗಿರುತ್ತೆ ಅಂತ ಹೋಗಿ ತಮಾಷೆ ಮಾಡ್ತಾರೆ. ಅಂದ್ರೆ ಕ್ಷೀರ ಸಮುದ್ರ ಪರಮಾತ್ಮನಿಂದ ತಣಗಿದೆ ಹೊರತು ಅದರಿಂದ ಭಗವಂತ ತಣಗಿಲ್ಲ. ಮತ್ತೆ ಭಗವಂತ ಸ್ವಾಭಾವಿಕವಾಗಿ ತಣಗಿದ್ದಾರೆ, ಲೋಕದೃಷ್ಟಿಯಲ್ಲಿ ಅದನಿಸುತ್ತೆ. ಕ್ಷೀರ ಸಮುದ್ರ ಉಪಶಮವನ್ನು ಕೊಡುತ್ತೆ, ತಾಪ ಪರಿಹಾರ ಮಾಡುತ್ತೆ. ಹೇಳ್ತಾರೆ ನಮಗೆ ತಾಪ ಇದೆ, ಮಧ್ವಾಚಾರ್ಯ ಕ್ಷೀರ ಸಮುದ್ರ ಯಾತಕ್ಕೆ ಅಂದ್ರೆ ಅವರು ತಾಪ ಪರಿಹಾರ ಮಾಡ್ತಾರೆ. ಯಾವ ತಾಪನ? ಸಂಸಾರೋತ್ತಾಪ ನಿತ್ಯೋಪಶಮದ. ಗಮನಿಸಬೇಕಾಗ, ಸಂಸಾರೋತ್ತಾಪ ನಿತ್ಯೋಪಶಮದ. ಸಂಸಾರವು ಸಣ್ಪುಟ್ಟ ತಾಪ, ಬೇಸಿಗೆ ತಾಪ ತಡ್ಕೋಬಹುದು. ಸಂಸಾರ ಉತ್ತಾಪ, ಇವತ್ತು ನೋಡಿ ಬೇಸಿಗೆಗೋಸ್ಕರ ಯಾರು ಕಾಣ ಬಿಟ್ಟಿಲ್ಲ, ಆತ್ಮಹತ್ಯೆ ಮಾಡಿಕೊಡ್ತರೂ ಬೇರೆ ಕಾರಣಕ್ಕೆ ನೆನಪಿರಬೇಕು. ಪುಣ್ಯ ಬಿಸಿಲು ಜಾಸ್ತಿ ಆಯ್ತು ಆತ್ಮಹತ್ಯೆ ಮಾಡ್ಕೊಂಡ್ರು ಸಿಗೋದಿಲ್ಲ ನಮಗೆ. ಭಾರಿ ಬಿಸಿಲು ಭಾರಿ ಚಳಿ ಯಾರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ರೈತನ ಆತ್ಮಹತ್ಯೆ ಯಾವುದೋ ಒಂದು ಕಾರಣ ಇದೆ, ಶ್ರೀಮಂತನ ಆತ್ಮಹತ್ಯೆ, ಪಾಪ ಹುಡುಗರ ಆತ್ಮಹತ್ಯೆ. ರಿಸಲ್ಟ್ ಬಂದಿದೆಯಲ್ಲ, ರಿಸಲ್ಟ್ ಬಂದ್ರೆ ಇವರು ರಿಸಲ್ಟ್ ಅವತ್ತು ನೋಡ್ಕೊಂಡ್ಬಿಡ್ತಾರಪ್ಪ. ದಿವಸ ಸಾಯ್ತು ಪೇಪರ್ ರಿಪೋರ್ಟ್ ಆಗೋದಷ್ಟೇ ನಿಜವಾದ ಸಾಯಿರ ಎಷ್ಟು ಜನನು. ಪರೀಕ್ಷೆ ಬಂತು ಅಂತ ಸಾಯಿರ ಕೆಲವರು, ರಿಸಲ್ಟ್ ಬಂತು ಅಂತ ಕಾಯಿಲೆ ಕೆಲವರು, ರಿಸಲ್ಟ್ ಬರುತ್ತೆ ಅಂತ ಸಾಯಿರ ಕೆಲವರು, ಮತ್ತೆ ನಾಳೆ ಬರುತ್ತೆ ಅಂತೇಳಿ. ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದ ಇವತ್ತು ಹೇಳಿದ್ದೆ ನಿಮಗೆ, ಮರುದಿವಸ ರಿಸಲ್ಟು. ಇಬ್ಬರು ಹೆಣ್ಣುಡುಗಿಯರು ಅವ್ರು ನಮ್ಮ ಅಟೆಂಡರ್ ಕಸ ಬಳಿಯೋದಕ್ಕೆ ಅಂತ ಹೋದ, ಒಂದು ಚೀಟಿ ಸಿಕ್ತು ತಂದು ಕೊಟ್ಟ. ಸರ್ ಏನೋ ಬಿದ್ದಿತ್ತು ತಗೊಳ್ಳಿ ಅಂತ ಕೊಟ್ಟ. ನೋಡಿದ್ರೆ ಇಬ್ಬರು ಬರೆದಿದ್ದಾರೆ, ನಾಳೆ ರಿಸಲ್ಟ್ ಬರುತ್ತೆ, ನಾವು ಪಾಸಾಗೋ ಸಂಭವ ಇಲ್ಲ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೋತಿದ್ದೇವೆ. ಅಲ್ಲಿ ಕಾಲೇಜ್ ಪಕ್ಕದಲ್ಲಿ ಕೆರೆ ಬೇರೆ ಇದೆ, ನಮ್ಮ ಕಾಲೇಜ್ ಹತ್ರ. ಆಗಲೇ ನೋಡ್ತಿದ್ರೆ ಕೆರೆ ತೊಳೆದ್ಬಿಟ್ಟಿದಾರಾಗ್ಲೇ ಆ ಕಡೆಗೆ. ಕಷ್ಟವಾದ ಎಮರ್ಜೆನ್ಸಿ ಮೀಟಿಂಗ್ ಕರೆದು ಅವರು ಕಷ್ಟ ವಾಪಸ್ ಕರೆಸಿಬಿಟ್ಟು ಎಲ್ಲ ಮೀಟಿಂಗ್ ಮಾಡಿದಾಗ ಕೇಳಿದೆ, ಯಾಕೆ ಆತ್ಮಹತ್ಯೆ ಮಾಡ್ಕೋತೀರಿ ಅಂತ ಕೇಳಿದ್ರೆ, ಇಲ್ಲ ಸರಿಯಾಗಿ ಬರೆದಿಲ್ಲ ನಾವು, ಆದ್ರಿಂದ ನಾಳೆ ರಿಸಲ್ಟ್ ಬರುತ್ತೆ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೋತೀರಿ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ರೆ ರಿಸಲ್ಟ್ ಇವತ್ತು ಬಂದಿಲ್ಲ, ನಾಳೆ ತಾನೇ ಬರೋದು, ಯೋಚನೆ ಮಾಡಬೇಡಿ. ಬಂದ್ಮೇಲೆ ಬೇಕಾದ್ರೆ ನೋಡೋಣಂತೆ. ನಮ್ಮ ಯೂನಿವರ್ಸಿಟಿ ವಿಚಿತ್ರ, ಪರೀಕ್ಷೆ ಕೂಡದೇ ಇದ್ದವರ ಪಾಸ್ ಆಗಿಬಿಡ್ತಾರೆ ಎಷ್ಟೋ ಸಲ. ಆದ್ರಿಂದ ಕೂತಿದ್ದೇನೆ ಸ್ವಲ್ಪ ಹೋಗ್ಸಿದೆ, ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಸಮಾಧಾನ ಆಯ್ತು. ನಾಳೆ ಬರಲಿ ನೋಡೋಣಂತ. ಆಮೇಲೆ ಬಂದಲ್ಲೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗ್ಬೇಕಾಗಿಲ್ಲ, ಫೇಲ್ ಆದ್ರೆ ಸೆಪ್ಟೆಂಬರ್ ಇರೋದೇ ನಿಮಗೋಸ್ಕರ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಆತ್ಮಹತ್ಯೆ ನಿಮಗೋಸ್ಕರ, ಸೆಪ್ಟೆಂಬರ್ ಇರೋದು ನಿಮಗೋಸ್ಕರ. ಆದ್ರೆ ಹುಡುಗಿನ ಕೇಳ್ತೇನೆ, ಹೇಳ್ತಾಳು ಅವಳು, ಏನು ಯಾರು ಓದಿಸ್ತಾರೆ ಅಂದ್ರೆ ತಂದೆ ತಾಯಿ ಇಲ್ಲ ಅಂತ ಹೇಳಿಲ್ಲ, ತಂದೆ ತಾಯಿ ಇಲ್ಲ, ಯಾರು ಓದಿಸ್ತಾರೆ, ತಂಗಿ ಓದಿಸ್ತಾಳಂತೆ. ಜಸ್ಟ್ ಇಮ್ಯಾಜಿನ್, ಹೇಗೆ ಓದಿಸ್ತಾ ಮನೆಗೆ ಯಾರಾದ್ರೂ ಕಸ ಮುಸರಿ ಮಾಡಿ ಓಡಿಸ್ತಾಳಂತೆವಳ. ನೀನು ನಾಚಿಕೆ ಆಗೋದಿಲ್ವಾ? ನಿನ್ನ ತಂಗಿ ಅಷ್ಟು ಕಷ್ಟಪಟ್ಟು ಓದಿಸ್ಬೇಕಾದ್ರೆ ಸತ್ತು ಹೋಗ್ಬಿಟ್ರೆ ಏನು ಕೊಟ್ಟಾಗಲ್ವೇ ಪಾಪ ಅಡಿ ಮಾಡಿದ್ದಕ್ಕೆ ಅಂತ ಎಲ್ಲ ವೈದ್ಯ ಎಲ್ಲ ಮಾಡಿ ಕೊನೆಗೆ ಅವ್ರ ಮನೆಯವ್ರನ್ನ ಕರೆಸಿ ಎಲ್ಲೂ ಬಿಡಬೇಡಿ ಅಂತ ಮನೇಲಿ ಇಟ್ಕೊಂಡಿದ್ದು ವಾಪಸ್ ಕಳಿಸಿದ್ವಿ. ಇಟ್ಕೊಂಡು ಬರೋದು ರಿಸಲ್ಟ್ ಬಂತು, ಇಬ್ರು ಪಾಸ್ ಆಗಿದ್ರು ಗೊತ್ತಾಯ್ತಾ? ಅವ್ರ ಸಾಯರ್ ಬದುಕಿ ಬಿಟ್ಟರು ಇಬ್ರು ಕೂಡ, ಇಬ್ರು ಪಾಸ್ ಆಗಿದ್ದವರೆ. ಅದು ಯೋಚನೆ ಮಾಡಿ, ಮನುಷ್ಯ ಸ್ವಲ್ಪ ದುಡುಕಿರಿ ಏನಾಗ್ಬಿಡ್ತಾನೆ? ಈ ದುಡುಕನ್ನು ತಪ್ಪಿಸೋದು ಅರ್ಥ ಮಾಡ್ಕೊ, ಅದೇ ಸಂಸಾರೋತ್ತಾಪ ಅಂದ್ರೆ. ಇದು ಹೊರಗಿನ ತಾಪ, ಹೊರಗಿನ ತಾಪ ಇದು ಬಂತು. ಕೆಲವು ಸೂಡೋ ತಾಪಗಳು, ಅದು ಸುಳ್ಳು ತಾಪ, ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತಾರೆ ತಾಪ ಅಂತೇಳಿ. ನಮ್ಮ ನೂರಕ್ಕೆ ನೂರಷ್ಟು ತಾಪಗಳೆಲ್ಲ ನಾವು ಕ್ರಿಯೇಟ್ ಮಾಡಿಕೊಂಡ ತಾಪಗಳೇ ಹೊರತು ನಿಜವಾದ ತಾಪಗಳಲ್ಲ. ನಿಜವಾದ ತಾಪ ಯಾವುದು ಗೊತ್ತಾ? ಅಜ್ಞಾನ ಮಿಥ್ಯಾಜ್ಞಾನ ಅವು ತಾಪಗಳು. ಅಜ್ಞಾನದ ತಾಪ, ಮಿಥ್ಯಾಜ್ಞಾನ ತಾಪ ನಿಜವಾದ ತಾಪ. ಉಳಿದ ತಾಪಗಳೆಲ್ಲ ಅವು ನಾವಾಗಿ ಮಾಡಿಕೊಂಡ ತಾಪಗಳೇ ಹೊರತು ಭ್ರಮೆ ಅಂತ ಕರೀತಾರೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಮ ಸ್ಥಿತಿಷ್ಠಸ್ವ ಭಾರತ. ಅವನ್ನು ನಾವು ಗೆಲ್ಲಬೇಕೇ ಹೊರತು ಅದಕ್ಕೆ ಈಡಾಗಬಾರದು ನಾವು. ಅದಕ್ಕೋಸ್ಕರ ಸಂಸಾರ ಉತ್ತಾಪ ನಿತ್ಯೋಪಶಮಯ, ನಿತ್ಯೋಪಶಮದ ಸದಯ ಕ್ಷೀರಸಾಗರ. ಅಲ್ಲಿಗೆ ಹೋಗಬೇಕು ಫಸ್ಟ್. ಕ್ಷೀರಸಾಗರ ನಾವು ಇಲ್ಲದವರು ಉಪಯೋಗ ಮಾಡಲ್ಲ. ಅದು ಕ್ಷೀರಸಾಗರಕ್ಕೆ ಹೋದ ತಾಪ ಇರೋದೇ ಇಲ್ಲ, ಮುಕ್ತಿ ಹೋಗ್ಬಿಟ್ಟಿರ್ತೇವೆ ಅಲ್ಲಿ, ಯೋಚನೆ ಇಲ್ಲ. ಆದರೆ ಕ್ಷೀರಸಾಗರ ಮಧ್ವಾಚಾರ್ಯ ಎಂಥವ್ರು ಗೊತ್ತಾ? ಸಂಸಾರ ಎಂಬ ಯಾವುದೇ ತಾಪಕ್ಕಿಂತ ದೊಡ್ಡ ತಾಪ ಇದೆಯಲ್ಲ, ಅದಕ್ಕೆ ನಿತ್ಯ ಉಪಶಮದ, ಒಮ್ಮೊಮ್ಮೆ ಶಾಂತಿ ಕೊಡೋದಿಲ್ಲ, ಸದಾ ಉಪಶಮವನ್ನು ದದಾತೀತಿ ಉಪಶಮದ ಸಂಪೂರ್ಣ ಶಾಂತಿಯನ್ನು ಕೊಡ್ತಾರೆ. ಕ್ಷೀರಸಾಗರದ ಕೆಲಸ ಬಂತೋ ಇಲ್ಲ? ಈಗ ತಾಪ ಪರಿಹಾರಕವಾದದ್ದು ಕ್ಷೀರಸಮುದ್ರ, ಮಧ್ವಾಚಾರ ತಾಪ ಪರಿಹಾರ ಮಾಡ್ತಾರೆ, ಅದಕ್ಕೆ ಕ್ಷೀರಸಮುದ್ರ. ಸಂಸಾರೋತ್ತಾಪ ನಿತ್ಯೋಪಶಮದ ಸದಯ, ಇದು ಮುಖ್ಯ. ಇದು ಸದಯ ದಯೆಯಿಂದ ಕೂಡಿರತಕ್ಕಂಥವರು ಆಚಾರ್ಯರು. ಸ್ನೇಹ ಹಾಸಾಂಬು ಪೂರ ಪ್ರೋದ್ಯ ವಿಜ್ಞಾನವದ್ಯ ದ್ಯುತಿಮಣಿ ಕಿರಣ ಶ್ರೇಣಿ ಸಂಪೂರಿತಾಶಃ. ಮತ್ತೆ ಇದರಲ್ಲಿ ಅಲ್ಲೇನ ಕ್ಷೀರಸಾಗರ ಬೆಳ್ಳಗಿರುತ್ತೆ. ಕ್ಷೀರಾದ್ರೆ ಬೆಳಗಿರಬೇಕಲ್ಲ, ಇನ್ನು ಪುಣ್ಯಕ್ಕೆ ಎಷ್ಟು ನೀರು ಹಾಕಿದ್ರು ಕೂಡ ಬಿಳಿದಾಣ ಮೇಂಟೈನ್ ಮಾಡ್ತಾರೆ ಕೊನೆ ಪಕ್ಷ. ಅದು ಹೋಗ್ಬಿಟ್ಟು ಯಾರು ತಗೋಬೋದಿಲ್ಲ, ಗೊತ್ತಿದೆ. ಬಿಳಿ ಬಣ್ಣ ಇರೋವರೆಗೂ ಹಾಲು ಅಂತ ಹಾಕಿ ಕರೀತಾರಲ್ಲ, ಕ್ಷೀರಸಾಗರದ ಬೆಳಗಂತಿರ್ಬೇಕಲ್ಲ. ಮಧ್ವಾಚಾರ್ಯರು ಕ್ಷೀರಸಮುದ್ರ ಏನು ಬೆಳಗಿದೆ ಅಂದ್ರೆ ಸ್ನೇಹ ಹಾಸಾಂಬು ಪೂರ, ಅವರು ಪ್ರೀತಿಯಿಂದ ಮಂದಹಾಸವನ್ನು ತೋರಿಸ್ತಾರಲ್ಲ, ಎಷ್ಟು ಬೆಳಗಿರುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಅದಕ್ಕೆ ನಗುಮುಖ ಅಂತ ಹೇಳಿದಾಗ ಅಲ್ಲಿ ಬಿಳಿ ಕಾಣುತ್ತೆ. ಅಳುಮುಖ ಅಂದ್ರೆ ಡಲ್ ಆಗ ಹಲ್ಲು ಕಾಣೋದಿಲ್ಲ, ಅಳುಮುಖದಲ್ಲಿ ಹಲ್ಲು ಕಾಣೋದಿಲ್ಲ, ಅದರಿಂದ ಬಾಯಿ ಮುಚ್ಕೊಂಡ್ಬಿಟ್ಟಿರ್ತಾನೆ, ಅದರಿಂದ ಕಾಣಿಸೋದಿಲ್ಲ. ಅದು ಸ್ನೇಹ ಹಾಸ ಅಂಬು ಪೂರ, ಬರೀ ಅಂಬು ಅಲ್ಲ, ಅಂಬು ಪೂರ ಮಹಾಪ್ರವಾಹ, ಅದನ್ನು ಆಚಾರ ಹೊಂದಿದ್ದಾರೆ. ಕ್ಷೀರಸಾಗರ ಸರಿ ಹೋಗುತ್ತಲ್ಲ. ಮತ್ತೆ ಕ್ಷೀರಸಾಗರದಲ್ಲಿ ಏನಿದೆ ಗೊತ್ತಾ? ರತ್ನಾಕರಗಳಿವೆ. ಅಲ್ಲಿ ಏನೇನು ಬಂತು ಕೇಳಿರ್ತಾರೆ ಮಥನ ಮಾಡಿದಾಗ. ಕೌಸ್ತುಭ ಮಣಿ ಬಂದೆ ಕ್ಷೀರ ಸಮುದ್ರದೊಳಗೆ, ಅನರ್ಘ್ಯ ರತ್ನಗಳು ಬಂದವು. ಮಧ್ವಾಚಾರ್ಯ ಕ್ಷೀರ ಸಮುದ್ರ ಅಂತಿರಲ್ಲ, ಏನಿವೆ ಅಂದ್ರೆ ವಿದ್ಯಾರವದ್ಯ ದ್ಯುತಿಮಣಿ ಕಿರಣ ಶ್ರೇಣಿ ಸಂಪೂರಿತಾಶಃ. ಏನು ರತ್ನ ಇದೆ ಗೊತ್ತ ಮಧ್ವಾಚಾರ್ಯ ಕ್ಷೀರ ಸಮುದ್ರದೊಳಗೆ? ವಿದ್ಯಾರತ್ನ ಇದೆ ಅಂತ ಹೇಳಿದ್ದಾರೆ. ವಿದ್ಯಾ ಅನವದ್ಯವಾದ ವಿದ್ಯಾ, ಮತ್ತೆ ದೋಷದ ಹೆಸರಿಲ್ಲ ಅಂತ ಪರಿಪೂರ್ಣವಾದ ವಿದ್ಯೆಯ ರತ್ನವನ್ನ ಆಚಾರ್ಯ ಹೊಂದಿದ್ದಾರೆ ಅಂದ ಮೇಲೆ ಕ್ಷೀರಸಾಗರ ಆಗಲಿಲ್ಲ. ಈಗ ಆ ಕ್ಷೀರಸಾಗರಕ್ಕಿಂತ ಮಧ್ವಾಚಾರ್ಯ ಯಾತಕ್ಕೆ ವಿಶೇಷ ಮಹಿಮೆ ಹೊಂದಿದ್ದಾರೆ ಅಂದ್ರೆ ಸಂಪೂರ್ಣಿತಾಶಃ. ಆಶ ಅಂದ್ರೆ ದಿಕ್ಕುಗಳು, ಎಲ್ಲಾ ದಿಕ್ಕುಗಳನ್ನು ಕೂಡ ವ್ಯಾಪಿಸಿರ್ತಕ್ಕಂಥ ರತ್ನಗಳು ಏನಿರಬೇಕು ಅದು ವಿದ್ಯಾ ಅನ್ನೋ ರತ್ನ ಆಚಾರ್ಯರಲ್ಲಿದೆ. ಆಚಾರ್ಯ ಎಲ್ಲೆಲ್ಲಿ ಹೋಗ್ತಿದ್ರಲ್ಲ ಅವರಿಗಿಂತ ಮುಂಚೆ ಅವ್ರ ಕೀರ್ತಿ ಹೋಗ್ಬಿಡ್ತಿದ್ದಂತಾಗ್ಲೇ. ಮಧ್ವಾಚಾರ್ಯ ಬರ್ತಾರೆ ಅಂದ್ರೆ ಜನರು ಕಾಯ್ಕೊಂಡು ಕೂತಿರ್ತಾರೆ, ಅವ್ರ ಕೀರ್ತಿ ಆಗಲೇ ಕೇಳಿಯಾಗಿರ್ತದೆ ಜನಗಳೆಲ್ಲ ಕೂಡ. ಅದಕ್ಕೆ ವಿದ್ಯಾನವದ್ಯ ದ್ಯುತಿಮಣಿ ಕಿರಣ ಶ್ರೇಣಿ ಸಂಪೂರಿತಾಶಃ. ಅಲ್ಲಿ ರತ್ನದ ಕಿರಣಗಳು ವಿದ್ಯೆಯ ಕಿರಣಗಳು, ಅದರಿಂದ ಎಲ್ಲಾ ದಿಕ್ಕುಗಳನ್ನು ವ್ಯಾಪಿಸಿರತಕ್ಕಂಥವ್ರು ಮಧ್ವಾಚಾರ್ಯ. ಅದಕ್ಕೆ ಕ್ಷೀರಸಮುದ್ರ. ಇನ್ನು ಕ್ಷೀರಸಮುದ್ರ ದೊಡ್ಡದಾಗಿರತಕ್ಕಂಥ ಒಂದು ಗುಣ ಇದೆ, ಏನು ಗೊತ್ತಾ? ಮಧ್ಯ ಪರಮಾತ್ಮ ಇದ್ದಾನೆ ಅದರೊಳಗೆ. ಶ್ವೇತದ್ವೀಪದಲ್ಲಿ ಕ್ಷೀರಸಾಗರ ಸಿಯಾಗಿ ಭಗವಂತ ಇದ್ದಾನೆ. ಇಲ್ಲಾರಿದ್ದಾರೆ ಇದ್ರೆ ಹೌದಾ? ಹಾಗಿದ್ರೆ ಇಂಥ ಕ್ಷೀರಸಾಗರ ಇಲ್ಲೇ ಇಲ್ಲ. ಶ್ರೀವತ್ಸಾಂಕಾದಿ ವಾಸೋಚಿತ ತರಸರಳ. ಕ್ಷೀರಸಮುದ್ರ ನಿತ್ಯ ಪರಮಾತ್ಮ ವಾಸ ಮಾಡಿದರೆ ಮಧ್ವಾಚಾರ್ಯ ಹೃದಯದಲ್ಲಿ ಸದಾ ಸದಾ ಭಗವಂತ ವಾಸ ಮಾಡ್ತಾನೆ. ಕ್ಷೀರಸಮುದ್ರ ಆಯ್ತಾ ಇಲ್ಲ ಈಗ? ಆ ಅಂತಿಂತ ಉಚಿತ ತರ ಸರಳ ಶ್ರೀವತ್ಸಾಂಕ ಅಧಿವಾಸ ಉಚಿತ ತರ ಉಚಿತ ತರ ತರತ್ತಮ ಒಂದು ಕಡೆ ತರಪ್ಪು ಒಂದು ಕಡೆ ತಮಪ್ಪು ಬಂದಾಗ ಎರಡಕ್ಕೂ ತಮಪ್ಪು ಅರ್ಥ ಹೇಳಬೇಕು ಅಂತ ಆಚಾರ್ಯ ಹೇಳ್ತಾರೆ. ಅಂದ್ರೆ ಉಚಿತ ತರ ಉಚಿತ ತಮ ಅಂತ ಅರ್ಥ. ಮೋಸ್ಟ್ ಸೂಟೆಡ್ ಪರಮಾತ್ಮನ ವಾಸಸ್ಥಾನಕ್ಕೆ ಅತ್ಯಂತ ಅರ್ಹತೆ ಇರೋದು ಎಲ್ಲಿ ಅಂದ್ರೆ ಪರಮಾ ಮಧ್ವಾಚಾರ್ಯ ಹೃದಯದೊಳಗೆ. ಅದಕ್ಕೆ ನಾವು ಭಾರತೀಯರೊಳಗೆ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳೋದು. ಅದಕ್ಕಿಂತ ದೊಡ್ಡ ಕ್ಷೀರಸಾಗರ ಅಂತರ್ಗತ ಅಂತ ಹೇಳೋದಿಲ್ಲ, ಶ್ವೇತದ್ವೀಪ ಅಂತರ್ಗತ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ದೇವರ ಸನ್ನಿಧಾನ ಜಾಸ್ತಿ ಎಲ್ಲಿದೆ ಅಂತ ಕೇಳಿದ್ರೆ ಮಧ್ವಾಚಾರ್ಯ ಹೃದಯದಲ್ಲಿದೆ. ಕ್ಷೀರ ಸಮುದ್ರ ಆಯ್ತಲ್ಲ, ಶ್ರೀವತ್ಸಾಂಕಾದಿ ವಾಸೋಚಿತ ತರಸರಳ ಶ್ರೀಮದ್ ಆನಂದ ತೀರ್ಥ ಕ್ಷೀರಾಂಭೋಧಿ ಶ್ರೀಮದ್ ಆನಂದ ತೀರ್ಥ ಕ್ಷೀರಾಂಭೋಧಿ ಮಧ್ವಾಚಾರ ಅಂತಕ್ಕಂಥ ಕ್ಷೀರ ಸಮುದ್ರ ಭವದನಭಿಮತಂ ಭೂರಿಮೇ ಭೂತಿ ಹೇತು ವಿವಿಂದ್ಯಾಪ್ತ ಅಂತ ಹೇಳ್ತಾರೆ. ಭವದನಭಿಮತಂ ನನಗೇನು ಮುಂದೆ ಅನಿಷ್ಟ ಬರುತ್ತಲ್ಲ ಅದು ನಾಶ ಮಾಡಿಬಿಡ್ಲಿ, ಈಗಿನ ಅನಿಷ್ಟ ಹೋಯ್ತು ಮುಂದೆ ಅನಿಷ್ಟ ಬರದಂತೆ ಕಾಪಾಡಲಿ ಅಂತ ಹೇಳ್ತಾರೆ. ಹಿಂದಿನ ಅನಿಷ್ಟ ಹೋಯ್ತು ಮುಂದಿನ ಅನಿಷ್ಟ ಬರಬಾರದು. ಭವದನ ನಿಮ ವಿವಿಂದ್ಯಾತ್ ಭವದನಭಿಮತಂ ಭೂರಿಮೇ ಭೂತಿ ಹೇತು ನಮಗೆ ವಿಶೇಷವಾಗಿ ಭೂತಿ ಹೇತು. ಭೂತಿ ಅಂದ್ರೆ ಸಂಪತ್ತು, ಸಂಪತ್ತಿಗೆ ಕಾರಣರಾಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರು ನಮಗೆ ಬರತಕ್ಕಂಥ ಎಲ್ಲ ಅನರ್ಥಗಳನ್ನು ಕೂಡ ಪರಿಹಾರ ಮಾಡಲಿ. ಪ್ರತಿ ಶ್ಲೋಕದಲ್ಲಿ ಒಂದು ಪ್ರಾರ್ಥನೆ, ವಿದ್ಯೆ ಕೊಡಲಿ ಅನಿಷ್ಟ ಪರಿಹಾರ ಮಾಡಲಿ, ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಅದಕ್ಕೆ ವಾಯುಸ್ತುತಿ ಹೇಳಿದಾಗ ಏನಾಗುತ್ತೆ ಅಂದ್ರೆ ವಿಶೇಷವಾದ ಒಂದು ಸಾಮರ್ಥ್ಯ ಕ್ರಿಯೇಟ್ ಆಗ್ತದೆ. ಅದು ಅರ್ಥ ಮಾಡ್ಕೋಬೇಕು. ಸೈಂಟಿಫಿಕಲಿ ಪ್ರೂವ್ಡ್ ಗೊತ್ತೇನು, ಅದು ಸೈಂಟಿಫಿಕಲಿ ಪ್ರೂವ್ಡ್. ಪ್ರಾರ್ಥನೆಯಿಂದ ವಿಶೇಷವಾದ ಶಕ್ತಿ ಬರ್ತದೆ. ಒಂದು ಐದಾರು ವರ್ಷಗಳ ಹಿಂದೆ ರೀಡರ್ಸ್ ಡೈಜೆಸ್ಟ್ ಅಲ್ಲಿ ಒಂದು ವಿಚಿತ್ರವಾದ ಲೇಖನ ಬಂದಿತ್ತು. ಒಬ್ಬನಿಗೆ ಹುಚ್ಚಾಪಟ್ಟೆ ಫೋರ್ತ್ ಸ್ಟೇಜ್ ಕ್ಯಾನ್ಸರ್, ಅವನಿಗೆ ಅವನು ಬದುಕ ಚಾನ್ಸಸ್ಸೇ ಇಲ್ಲ. ಅವನ ಆಸ್ಪತ್ರೆ ಡಾಕ್ಟರ್ ಹೇಳಿರ್ತಾನೆ ಇನ್ನು ಅವ್ರು ಬದುಕ ಸಂಭವ ಇಲ್ಲ, ಏನಾರ ಮಾಡಿಕೊಳ್ಳಿ ಅಂತ ಹೇಳಿ ಅವನಿಗೆಲ್ಲ ಹೋಗ್ಬೇಕಾಯ್ತಂತ ಹೋಗ್ಬಿಟ್ಟಂತ ಇನ್ನು ಮುಂದಿರೋದಿಲ್ಲ ಅಂತ ಹೇಳಿಬಿಟ್ಟ. ಇವನು ಹಾಯ್ತಾನಂತ ಗೊತ್ತಾಯ್ತಲ್ಲ, ಏನ್ ಮಾಡಿದ್ರಂತ ಅವರು ಪ್ರೇಯರ್ ಶುರು ಮಾಡಿದ್ರು. ಪ್ರೇಯರ್ ಎಲ್ಲ ಹೇಳಿದ್ದು ಹೇಳಿದ್ದು ಹೇಳಿದ್ದೇನೆ, ಹೇಗೋ ಸಾಯ್ತಾನೆ ಅಂತ ಹೇಳ್ತಾ ಇದ್ರು ಪ್ರೇಯರ್. ಇವರು ಪ್ರೇಯರ್ ಮಾಡ್ತಾ ಮಾಡ್ತಾ ಹೋದಂತ ರೋಗ ಗುಣಗಳೇ ಶುರು ಆಯ್ತು ಅಂತ ಅವ್ರಿಗೆ ಮನೆಗೆ. ಸ್ವಲ್ಪ ದಿವಸಕ್ಕೆ ರೋಗ ಪೂರ್ತಿ ವಾಕ್ಯ ಆಗೋಯ್ತು, ಬರೀ ಪ್ರಾರ್ಥನೆ ಬಂದಿರಂದೇನೆ. ಆ ಡಾಕ್ಟರ್ ಯಾವಾಗಲೂ ಸಿಕ್ಕಾಗಲ್ಲ ಒಂದ್ಸಲ ಎಂದ ಹೋದ ಅಂತ ಕೇಳಿದ ಪಾಪವನು. ಇಲ್ಲೇ ಇದ್ದಾನೆ ನೋಡ್ರಿ ಅಂತ ಹೇಳಿದ್ರೆ ಗಾಬರಿ ಆಯ್ತು ಅಂತ ಅವನಿಗೆ. ಇಲ್ಲೇ ಇದ್ದಾನೆ ಹೇಗಿದ್ದಾನೆ ಅಂತ ಕೇಳಿದ್ರೆ ಪವರ್ ಆಫ್ ಪ್ರೇಯರ್ ಅಂತ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರು. ಪವರ್ ಆಫ್ ಪ್ರೇಯರ್ ನೆನಪಿಟ್ಟುಕೊಳ್ಳಿ, ಅದು ವೇದದ ಪ್ರೇಯರ್ ಅಲ್ಲ, ಅದು ವಾಯುಸ್ತುತಿ ಅಲ್ಲ, ದ್ವಾದ ಸ್ತೋತ್ರ ಅಲ್ಲ. ಯಾವುದೋ ಪ್ರೇಯರಿಗೆ ಶಕ್ತಿ ಇದ್ರೆ ಇದು ಈ ಪ್ರೇಯರಿಗೆ ಶಕ್ತಿ ಇರಬಹುದು. ಯೋಚನೆ ಮಾಡಿ, ಪ್ರತಿನಿತ್ಯ ವಾಯುಸ್ತುತಿ ಇತ್ಯಾದಿ ಹೇಳ್ತಾ ಇದ್ರೆ ಭವದರಿಂದ ಭವದರಿಮತಂ ಭೂರಿಮೇ ಭೂತಿ ಹೇತು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ವಾಯುಸ್ಥಿತಿ ಬದಲಾದವುಗಳಿಂದ ಅವ್ರ ಪ್ರಕಾರ ದೇವರ ಕಾನ್ಸೆಪ್ಟೇ ಸರಿಯಿಲ್ಲ. ಫಸ್ಟ್ ಆಫ್ ಆಲ್ ವಾಯುದೇವರ ಕಾನ್ಸೆಪ್ಟೇ ಅವರಿಗಿಲ್ಲ. ನಮ್ಮದೆಲ್ಲ ಹೇಗೆ ನಮ್ಮ ಎದುರೇ ದೇವರಿದ್ದಾನೆ, ಇದು ಭದ್ರ ಸಿದ್ಧಾಂತ ವೈಶಿಷ್ಟ್ಯ. ದೇವರನ್ನೆಲ್ಲೋ ದೇವಸ್ಥಾನದಲ್ಲಿ ಕಾಣಕ್ಕೆ ಹೋಗಬೇಡಿ, ನಮ್ಮ ಎದುರಲ್ಲೇ ದೇವರಿದ್ದಾನೆ. ಯಾಕೆ ಎಲ್ಲ ಕಡೆ ದೇವರಿದ್ದಾನೆ ಆದ್ರಿಂದ. ಅಷ್ಟೇ ಅಲ್ಲ, ನಮ್ಮ ಒಳಗೆ ದೇವರಿದ್ದಾನೆ, ನಮ್ಮ ಒಳಗೆ ದೇವರಿದ್ದಾನೆ, ಹೊರಗೆ ದೇವರಿದ್ದಾನೆ. ಇನ್ನೇನು ಮತ್ತೆ ಭಯ ಆಗ್ಬೇಕಾಗಿದ್ರೆ? ಇದು ಭದ್ರ ಸಿದ್ಧಾಂತದ ಒಂದು ಅತಿ ದೊಡ್ಡ ಸಿದ್ಧಾಂತ ಅಂದ್ರೆ ದೇವರಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಹೊರಗೂ ಹೊರಗೂ ಇದ್ದಾನೆ. ಆಕಾಶ ಇಲ್ವಾ ನೋಡಿ, ಈಗ ಆಕಾಶ ಹೊರಗೂ ಇದೆ ಹೊರಗೂ ಇದೆ. ಹೊರಗಿಲ್ದ ಹೋದ್ರೆ ನಾವು ಓಡಾಡಕ್ಕೆ ಬರ್ತಿದ್ದಿಲ್ಲ, ಹೊರಗಿಲ್ದವರು ಬ್ಲಾಸ್ಟ್ ಅಲ್ಲೇ ಕಂಪ್ರೆಸ್ ಆಗಿಬಿಡ್ತಾ ಇದೆ. ಒಳಗೆ ಆಕಾಶ ಇದೆ, ಹೊರಗೆ ಆಕಾಶ ಇದೆ, ಒಳಗೆ ದೇವರಿದ್ದಾನೆ, ಹೊರಗೆ ದೇವರಿದ್ದಾನೆ. ಅಂದಮೇಲೆ ನಾವು ದೇವರನ್ನು ಆರಾಧನೆ ಮಾಡೋದು ಎಷ್ಟು ಸುಲಭ ಅಂದ್ರೆ ಪ್ರಹ್ಲಾದರಾದ್ರೆ ಅದನ್ನೇ ಹೇಳೋದು. ಕೋತಿ ಪ್ರಯಾಸೋ ಹೊಸರ ಬಾಲಕ ಹರೇಹೇ ಸಂಪ್ರೀಣನೆ ಸಹೃದಯ ಛಿದ್ರವಚ್ಚತಃ. ನಮ್ಮ ಹೃದಯ ಕಮಲದಲ್ಲಿ ದೇವರು ವಾಸ ಮಾಡ್ತಾನಲ್ಲ, ಇವರು ಆರಾಧನೆ ಮಾಡಕ್ಕೆ ಏನು ಕಷ್ಟ ಇದೆ ನಿಮಗೆ ಅಂತ ಪ್ರಹ್ಲಾದ ಕೇಳ್ತಾರೆ. ಇನ್ನು ತಿಳ್ಕೊಂಡವರಿಗೆ ಭದ್ರಾಚಾರ್ಯ ಸಿದ್ಧಾಂತದ ಒಂದು ಪ್ರಾರ್ಥನೆಯ ಫಲ ಬಹಳ ದೊಡ್ಡದು ಎಂಬುದನ್ನು ಮರೆಯಬಾರದು. ಆ ದೃಷ್ಟಿಯಲ್ಲಿ ವಾಯುಸ್ತುತಿಯನ್ನು ನಾವು ಏನೋ ಕ್ಯಾಶುವಲಿ ಹೇಳೋದಲ್ಲ, ಅರಿಷ್ಟ ನಿವಾರಕವಾದ ಶ್ರೇಷ್ಠ ಮಂತ್ರ ಅಂದರೆ ವಾಯುಸ್ತುತಿ. ಈಗ ಪ್ರಾಣ ಒಂದು ಸರಿ ಇದ್ರೆ ಎಲ್ಲ ಸರಿ ಹೋಗ್ತದೆ. ಹರಿವಾಯುಸ್ತುತಿ ಪ್ರಾಣದೇವನ ಒಲಿಸಿಕೊಡ್ತದೆ, ಆದ್ರಿಂದ ಎಲ್ಲ ಸರಿ ಹೋಗ್ತಕ್ಕಂಥ ಶಕ್ತಿ ಅದಕ್ಕಿದೆ. ಅನ್ನು ಮುಂದೆ ಹೇಳ್ತಾರೆ ಇಂಥ ಆಚಾರ್ಯರ ಬಗ್ಗೆ ನಾವು ಏನು ಮಾಡಬಹುದು ಅಂದ್ರೆ ಮೂರ್ಧನ್ನೇ ಶೋಂಜನಿರ್ಮೇ ದೃಢತರ ಮಿಹತೆ ಬದ್ಧತೆ ಬಂಧ ಪಾಶ ಕ್ಷೇತ್ರೇ ದಾತ್ರೇ ಸುಖಾನಾಂ ಭಜತಿ ಭುವಿ ಭವಿಷ್ಯದ್ ವಿಧಾತ್ರೇ ದ್ಯುಭರ್ತ್ರೇ ಅತ್ಯಂತಂ ಸಂತತಂ ತ್ವಂ ಪ್ರತಿಶಪದ ಯುಗೆ ಹಂತ ಸಂತಾಪ ಭಾಜಾಂ ಅಸ್ಮಾಕಂ ಭಕ್ತಿಮೇಕಾಂ ಭಗವತ ಉತತೆ ಮಾಧವಶ್ಯಾಥವಾಯೋ. ಮುಂದಿನ ಪ್ರಾರ್ಥನೆ ಅವ್ರಿಗೆ ಭಕ್ತಿ ಜಾಸ್ತಿ ಆದ ಹೇಳ್ತಾರೆ. ಮೂರ್ಧನೆ ಏಷಃ ಅಂಜನಿರ್ಮೇ ಬದ್ಧತೆ ಸ್ವಾಮಿ ತಲೆ ಮೇಲೆ ಕೈ ಜೋಡಿಸ್ಬಿಡ್ತೇನೆ, ನಿಮ್ಮ ತಲೆ ನಮ್ಮ ತಲೆ ಮೇಲೆ ನಿಮ್ಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತೇನೆ ನಾನು. ಮೂರ್ಧನೆ ಏಷಃ ಅಂಜಲಿರ್ಮೇ ಬದ್ಧತೆ ಎಷ್ಟು ಭಕ್ತಿಯಿಂದ ಹೇಳ್ತಾರೆ, ತಲೆ ಮೇಲೆ ಕೈ ಜೋಡಿಸಿಬಿಡ್ತೇನೆ ನಾನು. ಬಂಧ ಭವತೆ ಬಂಧ ಪಾಶ ಕ್ಷೇತ್ರೇ, ಯಾರು ಗೊತ್ತಾ ನೀವು ಬಂಧ ಪಾಶ ಕ್ಷೇತ್ರೇ, ಸಂಸಾರದ ಬಂಧದ ಪಾಶ ಇದೆಯಲ್ಲ ಅದು ಕತ್ತರಿಸ್ತಕ್ಕಂಥವ್ರು ನೀವು. ವಾಯುದೇವರು ಮೋಕ್ಷ ಕೊಡಿಸ್ತಾರೆ, ಮುಷ್ಟುರ್ಹಿತಾತ ಮೋಕ್ಷ ವಾಯುಶ್ಚ ತದನು ಜ್ಞೇಯ ಬಂದಪಾಶ ಕ್ಷೇತ್ರೇ ದಾತ್ರೇ ಸುಖಾನಾಂ ಸುಖಾನಾಂ ದಾತ್ರೇ ಬಂದಪಾಶ ಕ್ಷೇತ್ರೇ ಸುಖಾನಾಂ ದಾತ್ರೇ ಬಂದಪಾಶ ಕ್ಷೇತ್ರೇ ಭವಿಷ್ಯ ದ್ವಿಧಾತ್ರೇ ವಿಧಾತೃ ಬ್ರಹ್ಮ ಭವಿಷ್ಯ ದ್ವಿಧಾತೃ ಭಾವಿ ಬ್ರಹ್ಮದೇವರೇ ಅಂತರ್ಥ ಎಲ್ಲಿ ಭಾವಿ ಬ್ರಹ್ಮದೇವರೇ ದ್ವಿಭರ್ತ್ರೇ ದ್ವಿ ಅಂದ್ರೆ ಭಾರತೀ ದೇವಿ ಭಾರತೀ ದೇವಿಯ ಪತಿಯಾದವರೇ ಎಲ್ಲ ಹೇಗಿದೆ ಎಲ್ಲ ಚತುರ್ಥಿ ಹೇಳ್ತಾ ಹೋಗ್ತಾರೆ ಮೂರ್ಧನ್ನೇ ಸೋಂಜರಿರ್ಮೆ ದೃಢತರಮೇಹತೆ ಬದ್ಧತೆ ಬಂದಪಾಶ ಕ್ಷೇತ್ರೇ ದಾತ್ರೇ ಸುಖಾರಾಂ ಭಜತಿ ಭೂಮಿ ಭವಿಷ್ಯ ದ್ವಿಧಾತ್ರೇ ದ್ವಿಭರ್ತ್ರೇ ನಿಮಗೆ ನಾನು ಅತ್ಯಶ್ರೇಷ್ಠವಾದ ರೀತಿಯಲ್ಲಿ ತಲೆ ಮೇಲೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇದ್ದೇನೆ ನಮಗೆ ಏನು ಕೊಡುವ ಇದರಲ್ಲಿ ವಾಯುದೇವರ ಪರಿಚಯ ಇದೆ ಬಂದಪಾಶವನ್ನು ಪರಿಹಾರ ಮಾಡ್ತಾರೆ ಮುಂದಿನ ಬ್ರಹ್ಮದೇವರಾಗಿದ್ದಾರೆ ಸುಖಗಳನ್ನು ಕೊಡ್ತಾರೆ ಭಾರತೀಯ ಪತಿಯಾಗಿದ್ದಾರೆ ಅವರಿಗೆ ನಾವು ಮಾಡ್ತಕ್ಕಂಥ ದೊಡ್ಡ ಸೇವೆ ಅಂದರೆ ತಲೆ ಮೇಲೆ ಕೈ ಇಟ್ಕೊಂಡು ಕೈ ಜೋಡಿಸಿ ಭಕ್ತಿ ಇದು ದೃಢತರ ಸುಮ್ಮನೆ ಕೈ ಜೋಡಿಸೋದಲ್ಲ ಗಟ್ಟಿಯ ಕೈ ಜೋಡಿಸಿಬಿಡ್ತೇನೆ ಅನುಗ್ರಹ ಮಾಡಿ ಏನು ಅನುಗ್ರಹ ಮಾಡಬೇಕು ಅತ್ಯಂತಂ ಸಂತತಂ ತಂ ಪ್ರದೇಶ ಪದವಿಗೆ ಹಂತ ಸಂತಾಪ ಭಾಜಾಂ ಪದಯುಗೆ ಎರಡು ಪಾದಗಳಲ್ಲಿ ನಮಗೆ ಭಕ್ತಿಯನ್ನು ಕೊಡಿರಿ ನೀವೀಗ ಯಾರ ಪಾದಗಳಲ್ಲಿ ಮಾಧವಶ್ಯ ಅಥ ವಾಯೋಹು ಮಾಧವಶ್ಯ ಪದವಿಗೆ ವಾಯೋಹ ಪದವಿಗೆ ಪರಮಾತ್ಮನ ಪಾದಕಮಲಗಳಲ್ಲಿ ನಿಮ್ಮ ಪಾದಕಮಲಗಳಲ್ಲಿ ನಮಗೆ ಅತ್ಯಂತವಾದ ಭಕ್ತಿಯನ್ನು ಕೊಟ್ಟುಬಿಡಿ ಸಾಕಿ ನೇನು ಬೇಡ ಅಂತ ಹೇಳಿದ ಅತ್ಯಂತಂ ಸಂತತಂ ಅತ್ಯಂತಂ ಅದು ಇಂಟೆನ್ಸಿಟಿ ತೋರಿಸ್ತದೆ ಸಂತತಮ ಯಾವಾಗಲೂ ತೋರಿಸುತ್ತೆ ಸಂಕಟ ಬಂದಾಗ ಅಲ್ಲ ಯಾವಾಗಲೂ ಭಕ್ತಿ ಇರಲಿ ಅತಿ ಹೆಚ್ಚು ಭಕ್ತಿ ಇರಲಿ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಬೇಕದಕ್ಕೆ ಕ್ವಾಲಿಟೇಟಿವ್ ಭಕ್ತಿ ಕ್ವಾಂಟಿಟೇಟಿವ್ ಭಕ್ತಿ ಅದಕ್ಕಾಗಿ ಅತ್ಯಂತಂ ಸಂತತಂ ತಂ ಪ್ರದೇಶ ಪದವಿಗೆ ಹಂತ ಸಂತಾಪ ಭಾಜಾಂ ನಾವೆಲ್ಲ ಎಂಥವ್ರು ಗೊತ್ತಾ ಸಮ್ಯಕ್ ತಾಪ ಭಾಜಾಂ ಆಧ್ಯಾತ್ಮಿಕ ತಾಪ ಆದಿ ಭೌತಿಕ ತಾಪ ಆದಿ ದೈವಿಕ ತಾಪ ಮೂರು ತಾಪ ನಮಗಿದೆ ಮೂರು ತಾಪಕ್ಕೆ ಒಳಗಾದ ನಮಗೆ ಅನುಗ್ರಹ ನೀವು ಮಾಡಬೇಕು ಅಂತಿದ್ರೆ ಭಕ್ತಿ ಕೊಟ್ಟು ಬಿಡಿಸಿ ನೇ ನಮಗೆ ಬೇಡ ಹಂತ ಸಂತಾಪ ಭಾಜಾಂ ಅಸ್ಮಾಕಂ ಭಕ್ತಿಂ ಏಕಾಂ ಅಂತಿಂತ ಭಕ್ತಿ ಕೊಡಿ ಏಕಾಂ ಭಕ್ತಿಂ ಅಚಲವಾದ ಭಕ್ತಿ ಕೊಡಬೇಕು ಅನನ್ಯಾಸ್ತಿಂತ ಎಂತೋ ಮಾಂ ಅಂತ ಭಗವದ್ಗೀತೆಯಲ್ಲಿ ಬರುತ್ತಲ್ಲ ಅನನ್ಯವಾದ ಭಕ್ತಿಯನ್ನು ಕೊಡಿ ಭಕ್ತಿ ಮೇಕಾಂ ಪ್ರದೇಶ ಪದವಿಗೆ ಹಂತ ಸಂತಾಪ ಭಾಜಾಂ ಅಸ್ಮಾಕಂ ಭಕ್ತಿ ಮೇಕಾಂ ಭಗವತ ಉತತೆ ಮಾಧವಶ್ಯಾಥ ವಾಯೋಹ ಭಗವಂತನಾದ ಮಾಧವನಲ್ಲಿ ಮತ್ತು ನಿಮ್ಮಲ್ಲಿ ನಿಮ್ಮ ಪಾದ ಇದರಲ್ಲಿ ಭಕ್ತಿಯನ್ನು ಕೊಟ್ಟು ಬಿಡಿ ಇದನ್ನೇ ನಾವು ಕೇಳೋದು ತಲೆ ಮೇಲೆ ಕೈ ಜೋಡಿಸಬೇಕು ವಾಯುದೇವರ ಅರ್ಥ ಮಾಡ್ಕೋಬೇಕು ಭಕ್ತಿ ಕೊಡಿ ಅಂತ ಕೇಳಬೇಕು ಇನ್ನು ಅನೇಕ ಜನರಿಗೆ ಸುಮ್ಮನೆ ಸ್ತೋತ್ರ ಮಾಡಿದರೆ ಅನುಗ್ರಹ ಮಾಡೋದಿಲ್ಲವೆ ಅಂತ ಕೇಳಿದರೆ ಭಕ್ತಿ ಜಾಸ್ತಿ ಆದಷ್ಟು ಅನುಗ್ರಹ ಜಾಸ್ತಿ ಮಾಡ್ತಾರೆ ಭಕ್ತಿಗೆ ತಕ್ಕಂತೆ ಅನುಗ್ರಹ ಮಾಡ್ತಾರಾದ್ರಿಂದ ಭಕ್ತಿ ಮಾಡಬೇಕು ಭಕ್ತಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಮಹಾತ್ಮ ಜ್ಞಾನ ಇರಬೇಕು ಅದು ಗೊತ್ತಿಲ್ಲ ಜ್ಞಾನವಿಲ್ಲದ ಭಕ್ತಿ ಅಂದರೆ ಮೂಢಭಕ್ತಿ ಅಂತ ಕರೀತಾರೆ ಜ್ಞಾನವಿಲ್ಲದ ಭಕ್ತಿ ಮೂಢಭಕ್ತಿ ಮೂಢಭಕ್ತಿಗೆ ದೇವರು ಒಲಿಯೋದಿಲ್ಲ ಜ್ಞಾನಪೂರ್ವಕ ಭಕ್ತಿ ಒಲಿತಾರೆ ಯಾರಿಗೆ ಅವಾರ್ಡ್ ಕೊಟ್ಟು ಬಿಡ್ತಾರೆ ಇವರು ಅತ್ಯಂತ ಶ್ರೇಷ್ಠ ಪಂಡಿತರು ಅಂತ ಅವಾರ್ಡ್ ಕೊಟ್ಟು ಅವನು ಆಟಗಾರ ಪಾಪ ಅವನಿಗೆ ಸಂಕೋಚ ಆಗಿಬಿಡುತ್ತೆ ದಿಸುಗಳಂತ ಸಂಕೋಚ ಆಗುತ್ತೆ ಅವನು ಆಟಗಾರ ಅನ್ನೇ ಅವನು ಪಂಡಿತರಿಗೆ ಯಾವುದೋ ಕಲಾವಿದರು ಪ್ರೈಸ್ ಕೊಟ್ಟುಬಿಡೋದು ಗಾಬರಿ ಆಗಿಬಿಡುತ್ತವೆ ಯಾವುದೇ ಆಕ್ಟ್ರಿ ಕೊಡೋ ಪ್ರೈಸ್ ಪಂಡಿತರಿಗೆ ಕೊಟ್ಬಿಟ್ಟರೆ ಪಂಡಿತರು ಗಾಬರಿ ಆಗಿಬಿಡುತ್ತಾರೆ ಯಾಕೆ ಮಹಾತ್ಮ ಜ್ಞಾನ ಗೊತ್ತಿಲ್ಲ ಅಂತ ಅರ್ಥ ಯಾರು ಯಾವ್ದು ಕೊಡಬೇಕಾದ್ರೆ ಕೊಡಬೇಕು ಆಟಗಾರನಿಗೆ ಕ್ರಿಕೆಟ್ ಆಟಗಾರ ಕೊಡೋದನ್ನ ಬ್ಯಾಸ್ಕೆಟ್ಬಾಲಿಗೆ ಕೊಡೋದು ಆದರೆ ಫುಟ್ಬಾಲಿ ಕೊಡೋದು ನಾನು ಅಲ್ಲ ಅಂತ ಹೇಳಿಬಿಡ್ತಾನೆ ಅಂದರೆ ಸಂಬಂಧಪಟ್ಟವರ ಬಗ್ಗೆ ನಮ್ಮಲ್ಲಿ ಎಷ್ಟೋ ದಿನ ಮಾಡ್ತಿರ್ತಾರೆ ವಂದನಾರ್ಪಣೆ ಕಾಲಕ್ಕೆ ಬರ್ತಾರೆ ಕಾರ್ಯಕರ್ತರು ಸಾಮಾನ್ಯ ಪ್ರವಚನಗಳಿಗೆ ಬರೋದಿಲ್ಲ ಸಂಘ ಸಂಸ್ಥೆಯಲ್ಲಿ ಅವರು ಬರೋದಿಲ್ಲ ಕೊನೆಯ ದಿವಸ ಬರ್ತಾರೆ ವಂದನಾರ್ಪಣೆ ಕಾಲಕ್ಕೆ ಬರ್ತಾರೆ ಆಚಾರ್ಯ ಶಿಷ್ಯರು ಭಾರಿ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿಬಿಡ್ತಾರೆ ಯಾವುದರ ಪಕ್ಕ ಯಾವ್ದು ಹೇಳಿದ್ದಾರೆ ಅಂತ ಕೇಳಿದ್ರು ಪಕ್ಕದಲ್ಲಿ ಅವ್ರು ರಾಮಾಯಣ ಇವರು ಯಾವ ಮಹಾಭಾರತ ಹೇಳಿದ್ರು ಅವರು ಬಂದಿರೋದಲ್ಲ ಪಾಪ ರಾಮ ಮಹಾಭಾರತ ಅಂತ ಹೇಳಿಬಿಡ್ತಾರೆ ಆಚಾರ್ಯ ಎಷ್ಟು ಸಂತೋಷ ಪಡಬೇಕು ಇವ್ರು ಚೆನ್ನಾಗಿ ಹೇಳಿದ್ದಾರೆ ಅವರೆಲ್ಲ ಮುಖಸ್ತುತಿ ಅಂತ ಅರ್ಥ ಅದಕ್ಕೆ ಸಂತೋಷ ಆಗೋದಿಲ್ಲ ಅದರಿಂದ ಭಾರಿ ದುಃಖ ಆಗ್ತಾ ಖುಷಿ ಆಗೋದಿಲ್ಲ ಸಂಬಂಧಪಟ್ಟ ತಿಳುವಳಿಕೆ ಇಲ್ಲದ ಹೋದರೆ ಆ ಭಕ್ತಿಗೆ ಅರ್ಥ ಇಲ್ಲ ಮತ್ತು ವಾಯುದೇವರನ್ನ ಜನ ಎಷ್ಟು ಜನ ಸರಿ ಅರ್ಥ ಮಾಡ್ಕೊಂಡಿರ್ತಾರೆ ಎಷ್ಟು ಜನ ದೇವರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂಧೇನೈವ ನಿಯಮಾನ ಯಥಾಂಧಾ ಕುರುಡರ ಹಿಂದೆ ಹೋಗ್ತಕ್ಕಂಥ ಕುರುಡರಂತೆ ಹೋದರೆ ದೇವರು ಸಂತೋಷ ಪಡೋದಿಲ್ಲ ಮಹಾತ್ಮ ಜ್ಞಾನ ಇರಬೇಕು ಇಲ್ಲದ ಹೋದರೆ ಏನೂ ಉಪಯೋಗ ಇಲ್ಲ ಇದನ್ನೆಲ್ಲ ಯೋಚನೆ ಮಾಡಿದರೆ ಭಕ್ತಿ ಕೊಡಿ ಅಂದಿರುವಂತೆ ಮಹಾತ್ಮ ಜ್ಞಾನಪೂರ್ವಕ ಸ್ನೇಹ ಕೊಡಿ ಅಂತ ಅರ್ಥ ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ ಇದನ್ನು ಅರ್ಥ ಮಾಡಿಕೊಂಡ್ರೆ ಇನ್ನು ಹೇಳೋದಾದರೆ ಇಂಟೆಲೆಕ್ಚುಯಲ್ ಲವ್ ಅಂತ ಕರೀತಾರೆ ಇಂಟೆಲೆಕ್ಚುಯಲ್ ಲವ್ ಅಂದರೆ ಜ್ಞಾನಪೂರ್ವಕವಾದ ಪ್ರೀತಿ ಅದನ್ನು ನಿಜವಾದ ಅರ್ಥದಲ್ಲಿ ಪ್ರೀತಿ ಅಂತ ಕರೆಯೋದು ಬರೀ ಪ್ರೀತಿ ಬೇರೆ ಜ್ಞಾನಪೂರ್ವಕ ಪ್ರೀತಿ ಬೇರೆ ನಮಗೆ ಆಶ್ಚರ್ಯ ಗೊತ್ತಾ ನಮ್ಮ ಮಕ್ಕಳ ಮೇಲೆ ಕೂಡ ನಮ್ಮ ನಿಜವಾದ ಪ್ರೀತಿ ಅಲ್ಲ ಅದು ಮೋಹ ನಿಜವಾಗಲೇ ಹೇಳಬೇಕಾದ್ರೆ ಮೋಹ ಅದು ಮೋಹ ಬೇರೆ ಪ್ರೀತಿ ಬೇರೆ ಪ್ರೀತಿ ಯಾವಾಗ ಬರ್ತದೆ ಗೊತ್ತಾ ನಮ್ಮಗ ಅಂದ್ರೆ ಪ್ರೀತಿ ಅಲ್ಲ ಅದು ಮೋಹ ಅದು ದೇವರು ಕೊಟ್ಟ ಮಗ ಅದು ಪ್ರೀತಿ ಅದು ದೇವರು ಕೊಟ್ಟ ಮಗ ಅಂದ್ರೆ ಪ್ರೀತಿ ನಮ್ಮಗ ಅಂದ್ರೆ ಮೋಹ ನಮಗಿರೋದು ದೇವರಾಣಿ ಪ್ರೀತಿ ಅಲ್ಲ ಬರೀ ಮೋಹ ಮಾತ್ರ ಆಚಾರ್ಯ ತಮ್ಮ ಇತರೆ ಭಾಷೆಯಲ್ಲಿ ಹೇಳ್ತಾರೆ ಮಗನೇ ವಾಸುದೇವ ಅಂತ ಹೆಸರಿಟ್ಟಿದ್ದೇನೆ ತಿಳ್ಕೊಬೇಡ. ವಾಸುದೇವ ಅಂತ ಕರೆದಾಗ ದೇವ್ರು ನೆನಪಾಗಬೇಕಂತೆ. ವಾಸುದೇವ ಇರ ತಗೊಂಡ್ಬಾ ಅಂತ ಹೇಳ್ತಾನೆ, ಇರ ತಗೊಂಡ್ಬಾ ಅಂತ ಹೇಳ್ತಾನೆ. ಅವಾಗ ತಂದುಕೊಟ್ಟಿದ್ದು ಮಗ ವಾಸುದೇವ ಅಲ್ಲ, ಒಳಗಿರೋ ಭಗವಂತ ಕೈಕಾಲ ಆಗ್ತಾರೆ. ಯಾರು ತಂದುಕೊಡ್ತಿದ್ರು? ಅವ್ನು ಹೋಗಯ್ಯ ಮಾತು ಕೇಳಿದ್ರೆ ಯಾರು ಕೇಳ್ತೀವಿ, ಹೋಗಯ್ಯ ನೀನೇ ತಂದ್ಕೊಂಡ್ರೆ ಮುಗಿದೋಗ್ತಿದ್ದ ಕತೆ. ಬುದ್ಧಿ ಕೊಟ್ಟಿದ್ದು ದೇವರು, ತರಿಸೋದು ದೇವರು, ಕೈಕಾಲ ಕೊಟ್ಟಿರೋದು ದೇವರು. ಅದ್ರ ಮೇಲೆ ದೇವರು ಸ್ಮರಣೆ ಮಾಡಿದ್ರೆ ಮಾತ್ರ ಅದು ಪ್ರೀತಿ ಆಗ್ತದೆ, ಇಲ್ದವ್ರ ಪ್ರೀತಿ ಅಲ್ಲ. ಮಗನ ಮೇಲೆ ಭಾರಿ ಪ್ರೀತಿ, ಏಕಾದಶಿ ಉಪವಾಸ ಮಾಡಬೇಡ, ಪ್ರೀತಿ ಅಲ್ಲ ಅದು, ಮೋಹ ಅದು, ಅದು ಮೋಹ. ಭಾರಿ ಪ್ರೀತಿ ಏಕಾದಶಿ ಉಪವಾಸ ಮಾಡು ಅಂತ ಹೇಳ್ತಾನೆ. ಯಾಕೆ ಗೊತ್ತಾ? ಪ್ರೀತಿ ಇದೆ, ಉದ್ಧಾರ ಆಗಲಿ ಅಂತ. ಉದ್ಧಾರ ಆಗಲಿ ಅಂತಿದ್ರೆ ಪ್ರೀತಿ, ಅದು ಹಾಳಾಗಲಿ ಅಂತಿದ್ರೆ ಮೋಹ. ಅದು ತುಂಬಾ ಜನ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ಪರೀಕ್ಷೆ 9 ಗಂಟೆಗೆ, ತಾಯಿ ಭಾರಿ ಪ್ರೀತಿ ಮಗನ ಮೇಲೆ. ಅವ್ರು ತಿಳ್ಕೊಂಡಿದ್ದಾಳೆ ಪಾಪ, ಗಸಗಸೆ ಪಾಯಸ ಹಾಕಿ ಪರೀಕ್ಷೆ ಬಿಡ್ತಾಳೆ ಮಗನನ್ನು. ಗೋವಿಂದ ಪ್ರೀತಿ ಪ್ರೀತಿ ಅಂತ ತಿಳ್ಕೊಂಡು ಬೆಳಿಗ್ಗೆ ಅವನು ಸೆಪ್ಟೆಂಬರ್ ವರೆಗೂ ಪ್ರೀತಿ ತೋರಿಸ್ಬೇಕಾಳ ಅಷ್ಟೇ. ಎಷ್ಟು ಅನ್ಯಾಯ! ಅದು ಮಲಗ್ತಿರ್ತಾನೆ, ಮಲಗಬೇಡ, ನಾಳೆ ಪರೀಕ್ಷೆ ಇದೆ, ಹೇಳು ಹೇಳು ನೋಡೋದಕ್ಕೆ ಏನಮ್ಮ ಈಗೆಲ್ಲ ಮಾಡ್ತೀಯಾ? ಹೌದು, ನಾಳೆ ಪರೀಕ್ಷೆ ಇದೆ, ಮರಿಬೇಡ. ಅದು ಪ್ರೀತಿ. ಅದು ಮತ್ತು ನಮ್ಮ ಜನಕ್ಕೆ ಆಚಾರ ಹೇಳ್ತಾರೆ, ನಮಗೆ ನಮ್ಮ ಮೇಲೇ ಪ್ರೀತಿ ಇಲ್ಲ ಗೊತ್ತಾ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ನಮ್ಗೆ ಅವ್ರ ಮೇಲೆ ಪ್ರೀತಿ ಇಲ್ಲ, ಇವ್ರ ಮೇಲೆ ಪ್ರೀತಿ ಇಲ್ಲ, ನಮ್ಮ ಮೇಲೇನೆ ಪ್ರೀತಿ ಇಲ್ಲ. ಏನ್ ಆಚಾರ ಹೇಳ್ತೀರಿ ಅಂದ್ರೆ, ಹೌದು ಇಲ್ಲದ ಹೋಗಿದ್ರೆ ನಾವು ನರಕಕ್ಕೆ ಹೋಗಿ ಕೆಲಸ ಮಾಡ್ತಿದ್ವಿ ಅಂತ ಕೇಳುತ್ತ. ನರಕಕ್ಕೆ ಹೋಗಿ ಕೆಲಸ ಮಾಡ್ತೇವೆ ಅಂದ್ಮೇಲೆ ನಾವು ದ್ವೇಷದ ಪ್ರೀತಿ ನಮ್ಮ ಮೇಲೆ ಇರೋದು. ನಮಗೆ ಇವತ್ತಿನ ದಿವಸ ನಾವು ನಮ್ಮನ್ನೇ ದ್ವೇಷ ಮಾಡ್ಕೋತಾ ಇದ್ದೇವೆ ನಾವು. ಆದ್ರಿಂದ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ನಾವೀಗ. ಸುಳ್ಳು ಹೇಳ್ತೇವೆ, ಅದು ಪ್ರೀತಿ ಇಲ್ಲ, ನಾ ನರಕದ ಹಾದಿ. ಅದು ಸತ್ಯ ಹೇಳ್ತೇವೆ, ಅದು ಪ್ರೀತಿ. ಈ ಆಚಾರ ಭದ್ರಾಚಾರ ಗ್ರಂಥಗಳು ಜನ ಓದೋದಿಲ್ಲ. ಅವ್ರು ಎಷ್ಟು ಅಮೂಲ್ಯ ವಿಚಾರ ಬರೀತಾರೆ ಅಂದ್ರೆ ಪರಮಾಶ್ಚರ್ಯವಾಗ್ತದೆ. ಅನುಸಂಧಾನ ಉಪಾಸನೆ ಅನ್ನಬೇಕು, ಅವ್ರ ಮಾತಿನಿಂದ ಬರಬೇಕಂತೆ. ನಮ್ಮ ಮೇಲೆ ಪ್ರೀತಿ ಇರಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೇಕು ಮೊದಲು. ನಾವೆಲ್ಲ ಭಗವಂತನ ದಾಸರು, ನಮಗಿರ್ತಕ್ಕಂಥ ಸ್ವಾತಂತ್ರ್ಯ ಯಾವುದೂ ಇಲ್ಲ. ಭಗವಂತ ಅನುಗ್ರಹ ಮಾಡಬೇಕು, ನಾವು ಮಾಡಬೇಕಷ್ಟೇ. ಸ್ವಾತಂತ್ರ್ಯ ಅನ್ನೋ ನಮ್ಮಲ್ಲಿ ಇರ್ತಕ್ಕಂಥ ಗುಣ ಅಲ್ಲ, ದೇವರಲ್ಲಿರ್ತಾನೆ ಮಾತ್ರ ಇರ್ತಕ್ಕಂಥ ಗುಣ ಅದು ಅಂತ ಅರ್ಥ ಮಾಡಿಕೊಂಡು ಇಟ್ಟಂಗೆ ಇರುವೇನು ಹರಿಯೇ ಎನ್ನ ಧರೇ ಯೋಚನೆ ಮಾಡಬೇಕು. ದೇಶನಿಷ್ಠ ಅಂತ ಕರೀತಾರೆ ಅವನು, ಅಯೋಗ್ಯ ಮಗ ಶೂಟ್ ಮಾಡಿಬಿಡ್ತಾನೆ, ಅದು ದೇಶಭಕ್ತಿ ಅಂತ ಕರೀತಾರೆ. ಅಯೋಗ್ಯ ಮಗ ಶೂಟ್ ಮಾಡ್ತಾನೆ, ದೇಶಭಕ್ತಿ. ಅಯೋಗ್ಯ ಮಗ ಪ್ರೀತಿಯಿಂದ ಮನೆ ಸೇರಿಸ್ಕೊಂಡ್ಬಿಡ್ತಾನೆ, ಅದು ದೇಶ ದ್ರೋಹ. ನೆನಪಿರಬೇಕು ಇವತ್ತು, ಪ್ರೀತಿಗೂ ಭಕ್ತಿಗೂ ವ್ಯತ್ಯಾಸ ಗೊತ್ತಾಗಬೇಕಾದ್ರೆ ನಮ್ಮಲ್ಲೆಲ್ಲ 100 ಧೃತರಾಷ್ಟ್ರರಿಗೆ ಮಕ್ಕಳ ಮೇಲೆ ಇದ್ದದ್ದು ಪ್ರೀತಿ ಅಲ್ಲ, ಅದು ವ್ಯಾಮೋಹ ಅಂತ ಕರೀತಾರೆ. ವ್ಯಾಮೋಹ, ಅದಕ್ಕೆ ಸತ್ತೋಗ್ಬಿಡ್ತಾನ, ತನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ಆದ್ರೆ ಕುಂತಿಗೆ ಭೀಮನ ಮೇಲೆ ಭಾರಿ ಪ್ರೀತಿ, ಕುಂತಿಗೆ ಭೀಮನ ಮೇಲೆ ಪ್ರೀತಿ ಇತ್ತು, ತನ್ನ ಮಕ್ಕಳ ಮೇಲೆ ಪ್ರೀತಿ ಇತ್ತು, ಧೃತರಾಷ್ಟ್ರರಿಗೆ ಮೋಹ ಇತ್ತು. ಧೃತರಾಷ್ಟ್ರ ಏನ್ ಮಾಡ್ತಾನೆ, ಸ್ವಂತ ಮಕ್ಕಳಿಗೆ ಪಾಂಡವ ರಾಜ್ಯ ಪಾಂಡವರಿಗೆ ಕೊಡಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆತನ ಕೈಯಲ್ಲಿ. ನನ್ನ ಮಕ್ಕಳ ರಾಜ್ಯ, ನನ್ನ ಮಕ್ಕಳ ರಾಜ್ಯ, ಕೊನೆಯವರಿಗೆ ಅಂದ್ಕೊಂಡು ಅಂದ್ಕೊಂಡೆ ದುಃಖ ಪಡ್ತಾರೆ. ಅದೇ ಎಂಥ ಕುಂತಿ ಗೊತ್ತಾ? ಬಕಾಸುರ ಕಚೇರಿ ಕೇಳಿರ್ತೀರಿ, ಭೀಮಾ ಕುಂತಿ ಇರ್ತಾರೆ, ಉಳಿದ 4 ಜನ ಭಿಕ್ಷವೇಳಕ್ಕೆ ಹೋಗಿರ್ತಾರೆ. ಅದು ಧರ್ಮ ಆಗಿತ್ತಾಗ, ಆ ವೃತ್ತಿಯಿಂದ ಇರ್ತಾರಾಗ. ಆಪತ್ಕಾಲ ಬ್ರಾಹ್ಮಣನ ಮನೆಯಿಂದ, ಇವರು ಯಾರ ಮನೆಯಲ್ಲಿ ವಾಸ ಮಾಡ್ತಿದ್ರಲ್ಲ, ಬ್ರಾಹ್ಮಣನ ಮನೆಯಿಂದ ಅಳೋಧ್ವನಿ ಕೇಳಿಸ್ತದೆ. ತಷ್ಟ ಭೀಮಸೇನ ಹೇಳ್ತಾನಮ್ಮ ಹೋಗಿ ನೋಡ್ಕೊಂಡು ಬಾ, ಜಾನೀಹಿ ವಿಪ್ರರುದಿತಂ ಕುತ ಇತ್ಯತಶ್ಚ ಯೋಗ್ಯಂ ವಿಧಾಸ್ಯೆ, ಕೇಳ್ಕೊಂಬಾ ಏನ್ ಮಾಡಬೇಕನ್ನ ಮಾಡ್ತೀರಿ ಅಂತ ಹೇಳ್ತಾರೆ. ಕುಂತಿ ಹೋಗ್ಲಂತೆ, ಎಲ್ಲ ಕೇಳ್ತಾಳೆ, ಕಥೆ ನಮಗೆ ಗೊತ್ತು. ಬಕಾಸುರ ಹತ್ರ ಯಾವ ಮನುಷ್ಯ ಹೋಗಬೇಕು ಅಂತ ಪ್ರಶ್ನೆ. ಈಗ ಕೊನೆಗೆ ಬ್ರಾಹ್ಮಣ ಹೇಳ್ತಾನೆ, ಅದನ್ನ ಏನು ಕುಂತಿ ಏನು ಗೊತ್ತಿಲ್ಲದ ಕೇಳ್ತಾಳೆ, ಏನಮ್ಮ ಅಂತ ಎಲ್ಲ ಹೇಳ್ತಾಳೆ. ಆ ಬ್ರಾಹ್ಮಣ ಹೇಳ್ತಾನೆ, ಎಲ್ಲ ತಯಾರು ಮಾಡ್ಕೊಂಡಿದ್ದೇನಮ್ಮ, ಒಬ್ಬ ಪುರುಷ ಇಲ್ಲ ಈಗ, ಅದಕ್ಕೆ ನಮ್ಮಲ್ಲಿ ಗಲಾಟೆ ನಡೀತಾ ಇದೆ. ನಾನು ಹೋಗಬೇಕು, ನನ್ನ ಹೆಂಡತಿ ಹೋಗಬೇಕು, ಮಗ ಹೋಗಬೇಕು, ಮಗಳು 4 ಜನ ಇದ್ದಾರೆ, ಯಾರೋ ಯೋಚನೆ ಮಾಡ್ತಾ ಇದ್ದೇವೆ, ಪರಿಹಾರ ಆಗ್ತಾ ಇಲ್ಲ, ಅದಕ್ಕೆ ದುಃಖ ಪಡ್ತೇವೆ ಅಂತ ಹೇಳಿಲ್ಲ. ಆಗ ಕುಂತಿ ಹೇಳ್ತಾಳೆ, ಅಷ್ಟೇನಾ, ಯೋಚನೆ ಮಾಡಬೇಡಿ, ನನ್ನ ಮಗ ಹೋಗ್ತಾನೆ, ಯಾಕೆ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಮಗ ಹೋಗ್ತಾನೆ ಅದಕ್ಕೆ. ಅಲ್ಲಮ್ಮ ನಿನ್ನ ಮಗನ ಕಳ್ಕೊಂಡ್ಬಿಡ್ತೀಯ ಅಂದ್ರೆ, ಏ ನನ್ನ ಎಷ್ಟನ ಮಕ್ಕಳಿದ್ದಾರೆ ಗೊತ್ತಾ? ಸಂತಿಷ್ಮ ವಿಪ್ರವರ ಪಂಚಸುತಾ ಯಥೋಮೆ ತೇಷು ಏಕಏವ ನರವೈ ಮುಖಾಯ ಯಾತು, ನನ್ನ 5 ಜನ ಗಂಡು ಮಕ್ಕಳಿದ್ದಾರೆ, ಒಬ್ಬ ಮಗಳು ಎಂದಂತೆ. ಬ್ರಾಹ್ಮಣ ಆಶ್ಚರ್ಯ ಪಟ್ಬಿಡ್ತಾರಮ್ಮ, ಎಂಥ ತಾಯಿ ನೀನು, 1000 ಜನ ಮಕ್ಕಳು, ದುರ್ಗಾಷ್ಟ್ರೆ 100 ಜನ ಮಕ್ಕಳಿದ್ರು, ಒಬ್ಬರನ್ನು ಬಿಟ್ಟನ ಅವನು, 5 ಜನ ಮಕ್ಕಳು ಬಿಡ್ತಾ ಇದ್ದೀರ ನೀನೀಗ, ಅಂತ ತವ ಮನೋ ಅತಿ ಧೀರಂ, ಎಂಥ ಧೈರ್ಯ ಅಮ್ಮ ನಿನಗೀಗ, ಮಗನ ಕಳಿಸ್ಬಿಡ್ತೀಯ ಅಂತ ಕೇಳಿದರೆ. ಆಗ ಕುಂತಿ ಹೇಳ್ತಾಳೆ, ನನ್ನ ಮಗನ ಕಳಿಸ್ತೀನಿ ಅಂತ ಹೇಳಿದೆ, ಅವನು ಸಾಯ್ತಾನೆ ಅಂತ ಹೇಳಲಿಲ್ಲ. ನನ್ನ ಮಗ ಎಂತ ಗೊತ್ತಾ? ಏಷ ಸ್ವಯಂ ಮರುದೇವ ನರಾತ್ಮಕೋಹು, ನನ್ನ ಮಗನನ್ನ ಗೆಲ್ತಕ್ಕಂಥ ವ್ಯಕ್ತಿ ಜಗತ್ತಿರಲೇ ಇಲ್ಲ ಅಂತ ಹೇಳಿದ್ದ. ಭೀಮನ ಬಗ್ಗೆ ಕಣ್ಣಾರೆ ಕಂಡಿದ್ದಾಳೆ ಆಕೆ. ಗಿರಿ ಹೊಡೆದು ಶತಶೃಂಗವೆಂದೆನಿಸಿತು, ಕೂಸು 10 ದಿವಸದ ಕೂಸು ಬಂಡೆ ಮೇಲೆ ಬಿದ್ದರೆ ಪರ್ವತ ಸೀಳೋಯ್ತಲ್ಲ, ಆ ಮಗನ್ನ ಹೊಡೆಯ ಶಕ್ತಿ ಯಾರ್ಯಾರಿಗೂ ಇಲ್ಲ ಅಂತ ಮಗನ ಕಳಿಸ್ತೇನೆ. ಬಕಾಸನ್ನು ಕೊಂದು ಬರ್ತಾನೆ ಗೊತ್ತಾ? ಎಂಥ ಪ್ರೀತಿ ಗೊತ್ತಾ ಆಕೆಗೆ? ಮಗನ ಪ್ರೀತಿ ಇದೆ, ಮಗನೇ ಕೊಂದು ಬಾ ಅಂತ ಹೇಳ್ತಾರೆ. ಉಳಿದವರಾಗಿದ್ರೆ ಮಗನೇ ಬರ್ಕೊಂಡ್ಬಿಡು ಸಾಕು, ದೆದ್ದು ಬೇಡ, ಬಕಾಸನ ಕತೆ ಮುಗಿಯೋರು ಹೇಳೋಣ ಅಂತ ಬಿಡ್ತಾ ಇದ್ದಾರೆ. ಗೊತ್ತಲ್ಲ, ಮಾಡ್ತಿರೋದು ಹಾಗೆ. ಯಾರೋ ಸ್ವಾಮಿ ಮನೆ ಬಂದಿರ್ತಾರೆ, ಮಕ್ಕಳಿಗೆ ಹೇಳ್ಬಿಡ್ತಾರೆ, ಸ್ವಾಮಿ ಮನೆ ಬಂದಿದ್ದಾರೆ, ಬಾರಿ ಫಜೀತಿ ಆಗುತ್ತೆ, ಹೋಟೆಲ್ ಊಟ ಮಾಡ್ಕೊಂಡು ಹೋಗಿಬಿಡು ಅಂತ ಕಳಿಸ್ಬಿಡ್ತಾರೆ. ಏನನ್ಯಾಯ! ಇವತ್ತು ರಜಾ ಹಾಕಿ ಮನೆ ಬಾ ಅಂತ ಹೇಳೋದಿಲ್ಲ, ಹೋಟೆಲ್ ಊಟ ಮಾಡ್ಕೊಂಡು ಹೋಗಿಬಿಡು. ಪ್ರೀತಿನ ಇದು ಒಂದು. ಒಂದು ರಜಾಕ್ ಇವತ್ತಿನ ದಿವಸ ನೋಡು, ಒಂದೇ ಸಾರಿ ದೇವರು ನೋಡು, ಒಂದ್ ಸಾರ ಪರಿವರ್ತನೆ ಆಗುತ್ತೆ ಮನಸ್ಸಿನೊಳಗೆ. ಆಚಾರ್ಯ ಕರಾಚಿತ ಮೂರ್ತಿಗಳನ್ನು ನೋಡಿದಾಗ ಶಾಕ್ ಆದಾಗುತ್ತೆ ಮನಸ್ಸಿಗೆ. ಅದೆಲ್ಲ ಹೇಳದೇ ಇಲ್ಲ, ಮನೆಗೆ ಹೋಗ್ಬಿಡು, ಲೇಟ್ ಆಗಿ ಬರಬೇಡ, ಸಾಯಂಕಾಲ ತಡಾಗಿ ಬಂದ್ಬಿಡು, ಬಂದು ಬೇಗ ಹೋಗಿರ್ಬೇಕಿಲ್ಲ ಸ್ವಾಮಿಗಳು. ಮತ್ತೆ ಅದು ಬೇರೆ ಹೇಳಿ ಕಳಿಸ್ಬಿಡ್ತಾ ಪ್ರೀತಿರ ಇದು ದಿವಸ ಇದ್ದಿದ್ದೆ ಸಾವು. ಇವತ್ತೊಂದ್ ದಿವಸ ಮನೆಯಲ್ಲಿ ಹೇಳ್ಬೋದಲ್ಲ, ಹೇಳೋದಿಲ್ಲ. ನೂರಕ್ಕೆ 99 ಪಾಲು ಜನ ಮಕ್ಕಳ ಮೇಲೆ ತೋರಿಸೋದು ಬರೀ ಮೋಹ, ಬರೀ ವ್ಯಾಮೋಹ, ಅದು ಪ್ರೀತಿ ಅಲ್ಲ. ಪ್ರೀತಿ ಇದ್ರೆ ಸ್ಕೂಲಿಗೆ ಹ್ಯಾಕ್ ಕಳಿಸ್ತಾರೆ ನೋಡಿದ್ರೆ, ಹಣದ ಕಳಿಸ್ತಾರೆ, ಅದು ಪ್ರೀತಿ ಅದು. ಸ್ಕೂಲಿಗೆ ಸಿಕ್ಕರೆ ಹೋದ್ರೆ ಒಂದು ಕಳಿಸ್ತಾರೆ, ಹೋಗ್ಲೇಬೇಕು ನೀನೀಗ. ಆ ರೀತಿ ಶಾಸ್ತ್ರ ಪಾಠ ಕಳಿಸ್ಬೇಕು, ಆಗ ಮಕ್ಕಳ ಉದ್ಧಾರ ಮಾಡಿದಾಗಲೇ. ಅದನ್ನ ಪ್ರೀತಿ ಅಂತಾರೆ, ಇವ್ರ ಪ್ರೀತಿ ಅಲ್ಲ. ಅದಕ್ಕೆ ವಾಯುದೇವರೇ ನಮಗೆ ನಿಜವಾದ ಭಕ್ತಿಯನ್ನು ನಮಗೆ ಕೊಡಬೇಕು. ಅತ್ಯಂತಂ ಸಂತತಂ ಪ್ರಂಪರಿಷ ಪದವಿಗೆ ಹಂತ ಸಂತಾಪ ಭಾಜಾಂ ಅಸ್ಮಾಕಂ ಭಕ್ತಿ ಮೇಕಾಂ ಭಗವತ ಉದತೆ ಮಾಧವಶ್ಚಾಪ ವಾಯೋಹೋ. ಹರಿವಾಯುಗಳಲ್ಲಿ ಭಕ್ತಿ ಬಂತು ಅಂದ್ರೆ ನಮ್ಮ ಜೀವನ ಸಾರ್ಥಕ ಆಗಿ ಹೋಯ್ತು ಅಂತ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಕೇಳೇ ಇದ್ದೇವೆ. ಹರಿವಾಯುಗಳ ಭಕ್ತಿ ಸರ್ವವಿಧವಾದ ತಾರಕವಾದ ಗುಣ. ಮುಂದೆ ಆಚಾರ ಮಹಿಮ ವರ್ಣನೆ ಮಾಡ್ತಾರೆ ಮತ್ತೊಂದು ರೀತಿಯಲ್ಲಿ. ಸಾಭ್ರೋಷ್ಣ ಭೀಷು ಶುಭ್ರ ಪ್ರಭಮ ಭಯನ ಭೂಭೂರಿ ಭೂಭೃದ್ಧಿ ಭೂತಿ ಭ್ರಾಜಿಷ್ಠೋರ್ ಭೂರಿ ಭೂ. ಒಂದು ವರ್ಣನೆ ಮಾಡ್ತಾರೆ, ನಿಮಗೆ ಆಶ್ಚರ್ಯ ಆಗುತ್ತೆ. ಬರೀ ಭಕಾರಗಳೇ ಅದ್ರ ತುಂಬಾ. ಸಾಭ್ರೋಷ್ಣ ಭೀಷು ಶುಭ್ರ ಪ್ರಭಮ ಭಯನ ಭೂ ಭೂರಿ ಭೂಭೃದ್ಧಿ ಭೂತಿ ಭ್ರಾಜಿಷ್ಣು ಭೂಹು ವರ್ಣನೆ ಮಾಡ್ತಾರೆ. ಅಭೋ ಭೂರಿ ಭೂಭೃದ್ಧಿ ಭೂತಿ ಭ್ರೇ ಅಭೇಜಿ ಬಭೂವೇ ಏರ ಭ್ರೋ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವ ದುರ್ಭೃತಾಚಾನ್ ಭ್ರಾಂತಿರ್ ಭೇದಾವಭಾಸ ಸ್ಥಿತಿ ಮೈ ಅಯಮಭಿಭೂರ್ ಭೋಕ್ಷತೋ ಮಾಯಿ ಭಿಕ್ಷು. ಆ ಶ್ಲೋಕ ಸರಿಯಾಗಿ ಹೇಳ್ಬಿಟ್ರೆ ಭಕಾರ ಪೂರ್ತಿ ಬರ್ತೇನೆ ಬಂದ್ಬಿಡುತ್ತೆ. ಭೀಮಸೇನ ದೇವರಿಗೆ ಭಕಾರ ಭಾರಿ ಪ್ರಿಯ ಅಲ್ಲ, ಅದಕ್ಕೆ ಭಕಾರದಿಂದ ಭಯ ಹೋಗ್ಬಿಡ್ಬೇಕು. ಸಾಭ್ರೋಷ್ಣ ಭೀಷು ಶುಭ್ರ ಪ್ರಭಮಭಯನಭೋ ಭೂರಿ ಭೂಭೃದ್ಧಿ ಭೂತಿ ಪ್ರಾಜಿಷ್ಣು ಭೂರ್ ವಿಭೂತಿ ವಂದನೆ ಮಾಡ್ತಾ ಏನ ಬಭ್ರೆ ವಿಭ್ರೆ ಬಭೂವೆ ವಿಭೇದಿ ಏನ ಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವ ದುರ್ಭೃತಾಶಾನ್ ಭ್ರಾಂತಿ ಭೇದಾಭಾಸ ಸ್ಥಿತಿ ಭಯಂ ಅಭಿಭೂ ಭೋಕ್ಷತಃ ಮಾಯಿ ಭಿಕ್ಷೂನ್ ಅಂತ ಕರೆ. ನೋಡಿದ್ರೆ ಭಾರಿ ಕಷ್ಟದ ಶ್ಲೋಕ ಅದು, ಸ್ವಲ್ಪ ಇಷ್ಟು ಭಾರಿ ಸುಲಭದ ಶ್ಲೋಕ ಅದು, ಏನು ಕಷ್ಟ ಇಲ್ಲ. ಆ ಪದ ಕೇಳಿ ಗಾಬರಿ ಆಗಿಬಿಟ್ಟಿರ್ತೇವೆ ಅಷ್ಟೇ ನಾವು. ಸ್ವಲ್ಪ ಬಿಡಿಸ್ಕೊಂಡ್ರೆ ಸಾಭ್ರ ಉಷ್ಣಾಭೀಷು ಶುಭ್ರಪ್ರಭಂ ಸಾಭ್ರ ಉಷ್ಣಾಭೀಷು ಶುಭ್ರಪ್ರಭಂ ಅಭಯ ನಭೋ ಭೂರಿ ಭೂಭೃದ್ವಿಭೂತಿ ಭ್ರಾಜಿಷ್ಣು ಭೂಹು. ಅದಿಷ್ಟು ಒಂದು ಪದಗಳು. ಏನ ಬಭ್ರೆ ವಿಭೇದಿ ಬಭೂವೇ ಏನ ಭ್ರೂ ವಿಭ್ರಮಹಾತೆ ಭ್ರಮಯತು ಸುಭೃಶಂ ಬಭ್ರುವತ್ ದುರ್ಭೃತಾಚಾನ್ ಭ್ರಾಂತಿ ಭೇದಾವಭಾಸ ತೂ ಇತಿ ಭಯಂ ಅಭಿಭೂಹು ಭೋಕ್ಷತಃ ಮಾಯಿ ಭಿಕ್ಷೂನ್ ಅಂತ ಕರೀತಾರೆ. ಆ ಪದದ ಅರ್ಥ ಭಾರಿ ನೋಡೋದಕ್ಕೆ ಗಾಬರಿ ಆಗಬೇಕಾಗಿಲ್ಲ, ನಾಳೆ ಬಹಳ ಸುಲಭವಾಗಿ ಆ ಶ್ಲೋಕ ತಿಳಿಯುತ್ತೆ. ಭೂ ಅಭ್ರ ಅಂದ್ರೇನು, ಆಮೇಲೆ ನವ ಉಷ್ಣಾಭೀಷು ಅಂದ್ರೇನು, ಶುಭ್ರಪ್ರಭಾ ಅಂದ್ರೇನು, ಅವೆಲ್ಲ ಅರ್ಥ ಮಾಡ್ಕೊಂಡು ಬಿಟ್ರೆ ಬಹಳ ಸುಲಭ. ಅದಾದ್ಮೇಲೆ ಬರೋದೇ ವೈಕುಂಠ ವರ್ಣನೆ ಪ್ರಾರಂಭ ಮಾಡ್ತಾರೆ. ಎರಡು ಶ್ಲೋಕಗಳಲ್ಲಿ ವೈಕುಂಠ ಹೇಗಿರುತ್ತೆ ಅಂತ ಆಚಾರ್ಯ ಬಗ್ಗೆ ಹೇಳ್ತಾರೆ. ನಾಳೆ ದಿವಸ ಆ ಶ್ಲೋಕವನ್ನು ನೋಡೋಣ ಅಂತ ಹೇಳ್ತಾ, ಇನ್ನು ಬಹುಶಃ ಈ ವೇಗದಲ್ಲಿ ಹೋದ್ರೆ ಮುಗಿಯೋದು ಕಷ್ಟ ಇದೆ ವಾಯಸ್ತುತಿ. ನಾಳೆಯಿಂದ ಇನ್ನು ಹೆಚ್ಚೆಚ್ಚು ಶ್ಲೋಕಗಳು, ವೈಕುಂಠ ವರ್ಣನೆ ಆಗಬೇಕು ನಾಳೆ, ಅಂಧತಮಸ್ಸಿನ ವರ್ಣನೆ ಆಗ, ಎರಡು ಕಾಂಟ್ರಾಸ್ಟವು. ಈ ಕಡೆ ವೈಕುಂಠ, ಆ ಕಡೆ ಅಂಧಂತಮಸ್ಸು, ಅದರ ವರ್ಣನೆ, ಅಲ್ಲಿ ಮಾತರಮೇ ಮಾತರಿಶ್ವ ಅನ್ನೋ ಶ್ಲೋಕ, ಅದನ್ನೆಲ್ಲ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಒಬ್ಬ ರಾಘವೇಂದ್ರಾಚಾರ್ಯರ ವಿದ್ವಾಂಸರು ಹರಿದಾಸ ಹರಿಕಥಾಮೃತ ಸಾರ ಕೈಪಿಡಿ ಎನ್ನುವ ಗ್ರಂಥವನ್ನ ತಯಾರು ಮಾಡಿದ್ದಾರೆ. ಅದು ಅವರ ಹತ್ರ ಸಿಗುತ್ತಾ ಪುಸ್ತಕ, ಬಹಳ ಸುಲಭ ಬೆಲೆಗೆ, ದೊಡ್ಡ ಪುಸ್ತಕ, 1000 ಪುಟದಷ್ಟು ಪುಸ್ತಕ, ಬರೀ 150 ರೂಪಾಯಿ ಬೆಲೆಗೆ ಅದನ್ನು ಕೊಡ್ತಾ ಇದ್ದಾರೆ.